ಜ್ಞಾನಿಯಾದವನು ಕೂಡ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಮಾಡಲೇಬೇಕು ಶಾಸ್ತ್ರ ಹೇಳಿದ್ದಾರೆ. ಸಂಧ್ಯಾ ವಂದನೆ ಮೊದಲಾದ ಕರ್ಮಗಳನ್ನು ಮಾಡಬೇಕು. ಲೋಕದಲ್ಲಿ ಏನೇನು ಜನ ನಡೆಸ್ತಾರೆ ಅಜ್ಞಾನಿಗಳು, ಅದನ್ನು ಜ್ಞಾನಿಯಾದವನು ಮಾಡಬೇಕು. ವ್ಯತ್ಯಾಸ ಇಷ್ಟೇ, ಅಜ್ಞಾನಿ ತಿಳುವಳಿಕೆ ಇಲ್ಲದೆ ಮಾಡ್ತಾನೆ, ಜ್ಞಾನಿ ತಿಳುವಳಿಕೆ ಇದ್ದು ಮಾಡ್ತಾನೆ ಅಷ್ಟೇ ಹೊರತು ಇಬ್ಬರು ಕೂಡ ಮಾಡಲೇಬೇಕು. ಜ್ಞಾನೀ ಚ ಕರ್ಮಾಣಿ ಸದಾ ಉರಿತಾನೆ, ಸದಾ ಮಾಡಬೇಕು. ಎಚ್ಚರ ಇದೆ ಅಂದರೆ ಕರ್ಮಾಚರಣೆ ಮಾಡಲೇಬೇಕು. ಯಾವಾಗ ನಿರ್ಬಂಧ ಇಲ್ಲ ಅಂದರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತ ಕಾಲಕ್ಕೆ ಅವನು ನಿರ್ಬಂಧ ಇತ್ತು. ಅವನು ದೇವರ ಧ್ಯಾನ ಮಾಡ್ತಾ ಶಮಿಕರು ಪರಿಷತ್ ರಾಜ ಬಂದರೆ ಗೌರವಿಸಬೇಕಾಯಿತು, ಗೌರವಿಸಲಿಲ್ಲ. ಅದಕ್ಕೆ ಎಚ್ಚರಣೆ ಇಲ್ಲ ಅವರಿಗೆ, ದೋಷ ಇಲ್ಲ. ಎಚ್ಚರ ಇದ್ದರೆ ಗಜೇಂದ್ರ ಇತ್ತು, ಇಂದ್ರದ್ಯುಮ್ನ ರಾಜ ಇದ್ದ, ಅಗಸ್ತ್ಯರು ಬಂದರು, ಬಂದಿದ್ದು ನೋಡಿದ, ಎದ್ದು ಗೌರವಿಸಲಿಲ್ಲ, ಶಾಪ ಕೊಟ್ಟರು, ಗಜೇಂದ್ರನಾಗಿ ಹುಟ್ಟುಬಿಟ್ಟ. ಎಷ್ಟು ಡಿಫರೆನ್ಸ್ ಇದೆ ನೋಡಿ, ಇಬ್ಬರು ಕೂಡ ಇಬ್ಬರು ಸುಮ್ಮನೆ ಕೂತವರೇ. ಶಮಿಕರು ಕೂತಿದ್ದರು, ಇಂದ್ರದ್ಯುಮ್ನೂ ಕೂತಿದ್ದ. ಶಮಿಕರು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದರು. ಆದ್ದರಿಂದ ಆ ಪರಿಷತ್ ರಾಜ ಏನೇ ಮಾಡಿದರೂ ಕೂಡ ಅವರಿಗೆ ಆ ದೋಷ ಇಲ್ಲ. ಪರಿಷತ್ ರಾಜನೇ ದೋಷ ಬಂತು, ಅವರಿಗೆ ದೋಷ ಬರಲಿಲ್ಲ. ಆದರೆ ಇಂದ್ರದ್ಯುಮ್ನ ಎಚ್ಚರ ಇತ್ತು, ಆದ್ದರಿಂದ ಅವ್ರು ಬಂದು ಎಡದೆ ಹೋಗಿದ್ದು ಪಾಪ ಬಂತು, ಆತನಿಗೆ ಶಾಪ ಕೊಡ್ತಾರೆ, ನೀನು ಆನೆಯಾಗಿ ಹುಟ್ಟು ಅಂತ ಹೇಳ್ತಾರೆ. ಗಜೇಂದ್ರ ಮೋಟ್ಸದ ಕತೆ ಮುಂದೆ ಬರುತ್ತೆ. ಎರಡು ಕೇಸುಗಳು, ಎಚ್ಚರ ಇದ್ದ ಕೇಸು, ಎಚ್ಚರ ಇಲ್ಲದ ಕೇಸು. ಎಚ್ಚರ ಇದ್ದಾಗ ಅಪರೋಕ್ಷ ಜ್ಞಾನಿಗಳು ಕೂಡ ಕರ್ಮಾಚರಣೆ ಮಾಡಲೇಬೇಕು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಜ್ಞಾನಿಗಳು ಮಾಡಬೇಕು ಸರಿಯೇ, ಅಪರೋಕ್ಷ ಜ್ಞಾನ ಆಗಬೇಕು ಅದಕ್ಕೆ ಅವ್ರು ಮಾಡಬೇಕು, ಜ್ಞಾನಿಗಳು ಯಾಕೆ ಮಾಡಬೇಕು ಕರ್ಮನ? ಈ ಪ್ರಶ್ನೆ ಹಾಕೋತಾರೆ ಬೇರೆ ಮತಾಚಾರ್ಯ. ಕರ್ಮದ ಪರ್ಪಸ್ ಏನು? ಕರ್ಮಣ ಜ್ಞಾನ ಮಾತನೋತಿ, ಜ್ಞಾನ ತಂದುಕೊಡ್ತು. ಜ್ಞಾನ ಬಂತು ಅವರಿಗೆ, ಇನ್ಯಾಕೆ ಮಾಡಬೇಕು, ಕೆಲಸ ಮುಗೀತಲ್ಲ ಅಂತ ಅವ್ರ ವಾದ. ಅವ್ರಿಗೆ ಆಚಾರ ಹೇಳ್ತಾರೆ, ನಿಮ್ಮ ಮತ ಪ್ರಕಾರ ಅಷ್ಟೇ ಕತೆ ಮುಗೀತು, ನಮ್ಮಲ್ಲಿ ಹಾಗಲ್ಲ. ನಮ್ಮ ಮೋಕ್ಷದಲ್ಲಿ ಎರಡು ಭಾಗ ಇದೆ, ಮೋಕ್ಷ ಆಗೋದೊಂದು, ಆನಂದ ಉನ್ನಾಹ ಆಗೋದೊಂದು, ಆನಂದ ವೃದ್ಧಿ ಆಗಬೇಕು. ಆನಂದ ವೃದ್ಧಿಗೆ ಯಾವುದು ಹೆಲ್ಪ್ ಆಗ್ತದೆ ಅಂದರೆ ಅಪರೋಕ್ಷ ಜ್ಞಾನ ಬಂದಮೇಲೆ ಕರ್ಮಾಚರಣೆ ಮಾಡ್ತಾನಲ್ಲ, ಅದಿಷ್ಟು ಮೋಕ್ಷದ ಆನಂದ ವೃದ್ಧಿ ಕಾರಣ ಆಗ್ತದೆ. ಆದ್ದರಿಂದ ಬೇರೆ ಮತದಲ್ಲಿ ಕಾನ್ಸೆಪ್ಟ್ ಇಲ್ಲ, ಮೋಕ್ಷದ ಕಾನ್ಸೆಪ್ಟೇ ಸರಿ ಗೊತ್ತಿಲ್ಲ. ಆದ್ದರಿಂದ ಅವರಿಗೆ ಇದೆಲ್ಲ ಹೇಳೋದಕ್ಕೆ ಬರೋದಿಲ್ಲ, ಕರ್ಮ ಮಾಡಬೇಕಾಗಿಲ್ಲ ಅಂತ ಕತೆ ಕಟ್ಟಿ ಅಲ್ಲ, ಕರ್ಮ ಮಾಡಲೇಬೇಕು. ಅಪರೋಕ್ಷ ಜ್ಞಾನಿಗೂ ಕರ್ಮದಿಂದ ಫಲ ಇದೆ, ಆದ್ದರಿಂದ ಮಾಡಬೇಕು. ಅಪರೋಕ್ಷ ಜ್ಞಾನ ಬರೋವರೆಗೂ ಮಾಡಿದ ಕರ್ಮಗಳೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಸಾಧನ, ಅಪರೋಕ್ಷ ಜ್ಞಾನ ಬಂದ್ಮೇಲೆ ಮಾಡಿದ ಕರ್ಮಗಳೆಲ್ಲ ಅಪರೋಕ್ಷ ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಸಾಧನ, ಆದ್ದರಿಂದ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸರಿ ಹೋಯ್ತು. ಮತ್ತೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಯೋಚನೆ ಇಲ್ಲ, ದೇವರ ಧ್ಯಾನ ಮಾಡ್ತಾ ಇದ್ದು ಬಿಡಬೇಕು ಇಷ್ಟೇ. ಅದಕ್ಕೆ ತಿಳಿಸುವ ರಕ್ಷಣ ಕರ್ಮಗಳ ಅನ್ನೋದು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ದವ್ರಿಗೆ ಹೇಳಿದ ಮಾತೆ ಹೊರತು ಉಳಿದವರಿಗಲ್ಲ. ಇದು ಒಂದರ್ಥ. ಇನ್ನೊಂದರ್ಥ, ಅಪರೋಕ್ಷ ಜ್ಞಾನಿಗಳು ಯಾತಕ್ಕೆ ವಿಧಿನಿಷೇಧ ನೋಡೋದಿಲ್ಲ ಅಂದರೆ ಅವರು ತಪ್ಪು ಮಾಡಿದ್ರೆ ತಾನೇ ನೋಡೋದು, ತಪ್ಪು ಮಾಡೋ ಪ್ರಸಂಗನೇ ಬರೋದಿಲ್ಲ, ಆದರೆ ಸಹಜವಾಗಿ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಹೇಳಿಕೊಡ್ತಾರೆ, ನೋಡು ದಾರಿಯಲ್ಲಿ ಹೋಗ್ತಾ ಇರ್ತಿ, ಅಲ್ಲಿ ಮೀರು ಸರಡಿ ಅಂತ ಬೋರ್ಡ್ ಹಾಕಿರ್ತಾರೆ, ಊಟ ಗೀಟ ಮಾಡಬೇಡ, ತಿಂದುಬಿಡಬೇಡ ಅಂತ ಎಚ್ಚರಿಕೆಯಿಂದ ಹೇಳ್ತಾರೆ. ಯಾಕೆಂದರೆ ದಾರಿ ತಪ್ಪೋ ಚಾನ್ಸ್ ಇದೆ. ದೊಡ್ಡ ಆಚಾರ್ಯ ಹೇಳಬೇಕಾಗುತ್ತೆ ಅದನ್ನು ಹೇಳಬೇಕಾದ್ರೆ ಗೊತ್ತೇ ಇಲ್ಲ ಅಂತಾರೆ. ಆ ಕಡೆ ಕಣ್ಣೆತ್ತೆ ನೋಡೋದಿಲ್ಲ ಫಸ್ಟ್, ಅವರು ಕಣ್ಣೆತ್ತೆ ಅದು ವಿಧಿ ನಿಷೇಧಗಳ ಬೈಂಡಿಂಗ್ ಅವರಿಗೆ ಯಾತಕ್ಕಿಲ್ಲ ಅಂದರೆ ಅವರು ತಪ್ಪು ಮಾಡೋದೇ ಇಲ್ಲ. ಅದರಿಂದಾಗಿ ತಪ್ಪು ಮಾಡೋದೇ ಇಲ್ಲ, ಅದರಿಂದ ಅವರಿಗೆ ನಿರ್ಬಂಧ ಇಲ್ಲವೇ ಹೊರತು ಅವರು ಪಾಲನೆ ಮಾಡಿಯೇ ಮಾಡ್ತಾರೆ. ಲೋಯೆಸ್ಟ್ ಸ್ಟೇಜಲ್ಲಿ ನೋಡ್ಕೊಂಡು ಮಾಡ್ತಾರೆ, ಆಮೇಲೆ ಆಟೋಮೆಟಿಕ್ಕಾಗಿ ಮಾಡ್ತಾರೆ. ಆದ್ದರಿಂದ ಅವರಿಗೆ ಬೇಕಿಲ್ಲ. ತ್ಯಜಿಸುವ ರಕ್ಷಿತ ಕರ್ಮಗಳಂದರೆ ಕರ್ಮದ ಬಂಧನ ಅವರಿಗಿಲ್ಲ ಅಂದರೆ ಸಹಜವಾಗಿ ಮಾಡೋದರಿಂದ ಬಂಧನ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅನೇಕ ಅಪಾರ್ಥ ಮಾಡಿಕೊಂಡು ಕರ್ಮಾಚರಣೆ ಮಾಡೋದೇ ಇಲ್ಲ, ಅವರು ವಿಧಿ ನಿಷೇಧಗಳನ್ನು ನೋಡಬೇಕಾಗಿಲ್ಲ ಅಂದರೆ ತಪ್ಪು ಮಾಡಬಹುದು ಅಂತ ಅರ್ಥ. ಇನ್ನೂ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ವಿಧಿ ನಿಷೇಧ ಅನ್ನೋದು ಮಡಿ ಮೈಲಿಗೆ ಇದ್ದಾಗಲೆಕ್ಕ. ಮಡಿ ಮೈಲಿಗೆ ಮಡಿ ಮೈಲಿಗೆ ಅಂತಾರಲ್ಲ, ಯಾರು ಹೇಳ್ತಿರ್ತಾರೆ ನಮ್ಮನೆ ಮಡಿ ಮೈಲಿಗೆ ಇಲ್ಲಪ್ಪ ಸದ್ಯ ಅಂತ ಹೇಳ್ತಾರೆ. ನಮ್ಮನೆ ಮಡಿ ಮೈಲಿಗೆ ಇಲ್ಲ ಸರ್, ಅಪರೋಕ್ಷ ಜ್ಞಾನಿಗಳಾಗಿದ್ದರೆ ಮಡಿ ಮೈಲಿಗೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಬರೀ ಮೈಲಿಗೆ ಇದೆ ಅಂತ ಅರ್ಥ, ಇನ್ನೇನಲ್ಲ, ಎರಡೂ ಇಲ್ಲ ಅಂತ ಬರೀ ಮೈಲಿಗೆ ಇದೆ ಅಂತ ತಾತ್ಪರ್ಯ. ಉಳಿದ ಮೈಲಿಗೆ ಇದೆ ಅಂತೇಳಿ ವಿಧಿ ನಿಷೇಧ ನೋಡ್ತಾರೆ ಅಂತ ಅರ್ಥ. ಮಡಿ ಮೈಲಿಗೆ ಇಲ್ಲ ನಮ್ಮನೆಯಲ್ಲಿ ಬರೀ ಮೈಲಿಗೆ ಇದೆ ಅಂತ ಹೇಗೆ ಅರ್ಥನೋ, ಇನ್ನೊಂದು ಪದ ಇದೆ, ದೇವ್ರ ಮನೆ ಇದೆ. ದೇವ್ರ ಮನೆಯೊಳಗೆ ಮೈಲಿಗೆ ಪದಾರ್ಥನೇ ಇಲ್ಲ, ಯಾಕೆಂದರೆ ದೇವ್ರ ಹತ್ರ ಮೈಲಿಗೆ ಹೋಗೋ ಚಾನ್ಸೇ ಇಲ್ಲ. ಎರಡು ಕೇಸ್ ಇದೆ, ಅಲ್ಲಿ ಮೈಲಿಗೆ ನೋಡಬೇಕಾಗಿಲ್ಲ, ಯಾಕೆಂದರೆ ಬರೀ ಮಡಿ ಜಾಗ. ಮಡಿ ಜಾಗದಲ್ಲಿ ಮೈಲಿಗೆ ಪ್ರಶ್ನೆ ಬರಲಿಲ್ಲ, ಇದು ಮೈಲಿಗೆ ಜಾಗದಲ್ಲಿ ಮಡಿ ಪ್ರಶ್ನೆನೂ ಬರಲಿಲ್ಲ. ಆ ಅರ್ಥದಲ್ಲಿ ತ್ಯಜಿಸುವ ರಕ್ಷಣಾ ಕರ್ಮಗಳ ನೋಡಿ ಮಾಡೋ ಪ್ರಸಂಗ ಅವರಿಗೆ ಬರೋದಿಲ್ಲ. ಈ ಮಾತನ್ನು ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಬರುತ್ತೆ, ತಕ್ತ ವೈದಿಕರು ಅನ್ನೋ ಪದ ಬರುತ್ತೆ. ತಕ್ತ ವೈದಿಕರು ಅಂದ್ರೆ ಏನರ್ಥ? ವೇದೋಕ್ತ ಕರ್ಮ ಬಿಟ್ಟವರು ಅಂತ ಅರ್ಥ. ಇದೇ ಅರ್ಥ ಕಾಣುತ್ತೆ ಅವ್ರಿಗೆ, ಆಚಾರ ತಕ್ಷಣ ಬರೀತಾರೆ. ಹಾಗಲ್ಲ ಅರ್ಥ, ತಕ್ತ ವೈದಿಕರು ಅಂದರೆ ಮೊದಲು ವೇದಗಳನ್ನು ನೋಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದರ ತಕ್ಕತೆ ನಡ್ಕೋತಾ ಇರ್ತಾರೆ. ಈ ಯಾವ ಸ್ಟೇಜ್ ಬಂದಿದೆ ಅಂದರೆ ಆಟೋಮೆಟಿಕಲಿ ಸರಿಯಾಗಿ ಮಾಡ್ತಾರೆ ಅಂತ ಬಿಟ್ಟಿದ್ದಾರೆ ಅಂತ ಹೊರತು ಬೇರೆ ಅಲ್ಲ. ವಿದ್ಯಾರ್ಥಿ ಪರೀಕ್ಷೆಗೆ ಹೋಗ್ತಾ ಪುಸ್ತಕ ಬಿಟ್ಟು ಹೋಗಿಬಿಡ್ತಾನೆ. ಒಳಗೆ ಹೋಗ್ತಾ ಎಕ್ಸಾಮ್ ಆದ ಪುಸ್ತಕ ಎಲ್ಲ ಇಟ್ಟು ಹೋಗ್ಬೇಕು, ತೊಗೊಂಡೋಗಿ ಬಿಡೋದಿಲ್ಲ, ಎಲ್ಲ ಇಟ್ಟು ಹೋಗಿಬಿಡ್ತಾನೆ. ಅವನು ತೆಕ್ತ ಪುಸ್ತಕ, ಅವನಿಗೆ ತೆಕ್ತ ಪುಸ್ತಕ, ತೆಕ್ತ ಪುಸ್ತಕ ಬಿಟ್ಟು ಹೋಗ. ಅವ್ನು ಯೋಚನೆ ಮಾಡೋದು, ಪುಸ್ತಕನೇ ಬಿಟ್ಟು ಹೋಗ್ತೀವಿ, ಇಲ್ಲ ಅಂದರೆ ಓದಬೇಕಾಗಿ ಮನೆಯೊಳಗೆ ಹೇಗೂ ಬಿಟ್ಟು ಹೋಗ್ತೀವಲ್ಲ ಅಂತ ಓದಿ ಹೋಗಿಬಿಟ್ರೆ ಫೇಲ್ ಆಗಿಬಿಡ್ತಾನೆ. ಅವನು ಓದಿದ್ದನ್ನು ಹೇಗೆ ಓದಿದ್ದಾನೆ ಅಲ್ಲಿ ಅದರ ತಲೆಯೊಳಗೆ ಬಂದು ಹೋಗಿಬಿಟ್ಟಿದೆ, ಪುಸ್ತಕದಿಂದಲೇ ತಲೆ ಬಂದಿದೆ, ಆದ್ದರಿಂದ ಪುಸ್ತಕ ಬೇಕಿಲ್ಲ ಅಂತ. ಪುಸ್ತಕ ಯಾತಕ್ಕೆ ಬೇಕಿಲ್ಲ, ಪುಸ್ತಕ ತಲೆ ಬಂದಾಗಿದೆ ಈಗ, ಅದಕ್ಕೆ ಬೇಕಿಲ್ಲ. ಇವರೆಲ್ಲ ಕರ್ಮಾಚರಣೆ ಯಾಕೆ ಎಲ್ಲ ಕರ್ಮ ಬಿಡ್ತಾರೆ ಅಂತ, ಕರ್ಮದ ಫಲವನ್ನು ಜ್ಞಾನ ಹೊಂದಿಬಿಟ್ಟಿದ್ದಾರೆ ಮತ್ತು ಸರಿಯಾದ ಕರ್ಮ ಮಾಡ್ತಾರೆ, ಆ ದೃಷ್ಟಿಯಲ್ಲಿ ಬಿಡ್ತಾರೆ ಹೊರತು ನಿಜವಾದ ಕರ್ಮ ಬಿಡೋಕ್ಕೆ ಸಾಧ್ಯ ಇಲ್ಲ. ಭಗವಂತ ಹೇಳ್ತಾನೆ ಮುಕ್ತರು ಕರ್ಮ ಬಿಡೋದಿಲ್ಲ ಅಂದಮೇಲೆ ಇವ್ರು ಯಾಕೆ ಬಿಡ್ತಾರೆ ಕರ್ಮನ? ಮುಕ್ತರು ಕೂಡ ಆಚಾರ ಉಲ್ಲೇಖ ಮಾಡ್ತಾರೆ, ಕೃಷ್ಣ ಯಜ್ಞೈ ನಿಜತೆ ನಿತ ಮೋಹೈಹಿ, ಯಜ್ಞದ ಮುಕ್ತರು ಯಜ್ಞಾಗಾದಿಗಳನ್ನು ಮುಕ್ತರು ಏಕಾದಶಿ ಉಪವಾಸ ಮಾಡ್ತಾರೆ ಗೊತ್ತಾ ನಿಮಗೆ? ಮುಕ್ತರು ಏಕಾದಶಿ ಉಪವಾಸ ಮಾಡ್ತಾರೆ, ಅವ್ರಿಗೆ ಗಾಬರಿ ಆಗುತ್ತೆ, ಅಲ್ಲಿ ಹೋದರೆ ಏಕಾದಶಿ ಉಪವಾಸ ಮಾಡಬೇಕಾ, ಅಯ್ಯೋ ಇದೇನು ಆಚಾರ ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ. ಆದರೆ ಆದರ ಖುಷಿಯಿಂದ ಮಾಡ್ತಾರೆ, ನ್ಯಾಚುರಲ್ಲೇ ಮಾಡ್ತಾರೆ ಹೊರತು ಮಹಾಲಕ್ಷ್ಮಿ ಏಕಾದಶಿ ಉಪವಾಸ ಮಾಡ್ತಾರೆ ಗೊತ್ತಾ? ಮಹಾಲಕ್ಷ್ಮಿ ದೇವಿ ನಿತ್ಯ ಮುಕ್ತರು, ಅವರು ಏಕಾದಶಿ ಉಪವಾಸ ಮಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವ್ರು ಯಾವುದು ಕರ್ಮ ಬಂಧನವನ್ನು ಮಾಡೋದಿಲ್ಲ. ಆಧಾರಾದ ಆರೋಪ ಅಂತ ಹೇಳಿದ್ದ ಮಹಾಲಕ್ಷ್ಮಿ ದೇವಿಗೆ ಈ ರೀತಿ ಹೇಳಿದ ಮೇಲೆ, ಬ್ರಹ್ಮ ಮುಕ್ತ ಬ್ರಹ್ಮರಿಗೆ ಆ ರೀತಿ ಹೇಳಿದ ಮೇಲೆ, ಈ ಅಪರೋಕ್ಷ ಜ್ಞಾನ ಬಂದವರಲ್ಲಿ ಕರ್ಮ ಬಿಡ್ತಾರೆ ಅಂದರೆ ಕರ್ಮ ಬಿಡ್ತಾರೆ ಅಲ್ಲ, ಕರ್ಮದ ಫಲವನ್ನು ಬಿಡ್ತಾರೆ, ನಿಷಿದ್ಧ ಕರ್ಮಗಳನ್ನು ಬಿಡ್ತಾರೆ, ಸಹಜವಾಗಿ ಮಾಡ್ತಾರೆ ಅಂತ ಅರ್ಥ ಮಾಡಬೇಕು, ಬೇರೆ ರೀತಿ ಮಾಡಬಾರ್ದು. ನಮ್ಮ ಜನಕ್ಕೆ ಏನು ಗೊತ್ತಾ, ಇದು ಕನ್ನಡ ಪದ ಸರಿ, ಕನ್ನಡದಲ್ಲಿ ಬರೆದಿಲ್ಲ. ಇದಕ್ಕೆಲ್ಲ ಅಷ್ಟು ಅರ್ಥ ಮಾಡಬೇಕಂತ ಕೇಳಿದರೆ ದಡ್ರು ತುಂಬ ಜನ ಕನ್ನಡ ಅಂತ ಹೇಳ್ತಾರೆ, ಸುಲಭ ಅಂತ ತಿಳ್ಕೊಂಡ್ಬಿಡ್ತಾರೆ. ಕನ್ನಡ ಭಾಷೆ ಕನ್ನಡದ ಹೊರತು ವಿಷಯ ಶಾಸ್ತ್ರನೇ ಮತ್ತೆ ಅದು, ವಿಷಯ ಶಾಸ್ತ್ರನೇ ಅದು, ಹರಿಕಥಾಮೃತ ಸಾರ, ಯಾವುದೇ ಕಥೆ ಕವನ ಅಲ್ಲ. ಭಾಷೆ ಕನ್ನಡವಾದ್ದರಿಂದ, ಈ ಭಾಷೆಯಿಂದಾಗಿ ವಿಷಯ ಬದಲಾಗಿಲ್ಲ ಆದ್ದರಿಂದ ಶಾಸ್ತ್ರದ ವಿಷಯನೇ ಅರ್ಥ ಮಾಡ್ಕೋಬೇಕೇ ಹೊರತು ನಾವೆಂದೂ ಕೂಡ ಕನ್ನಡ ಭಾಷೆ ಅಂತೇಳಿ ಲೈಟಾಗಿ ತಿಳ್ಕೊಂಡ್ರೆ ಭಾರಿ ಡೇಂಜರ್ ಇದೆ. ಮುಂದೆ ಅವ್ರು ಹೇಳ್ತಾರೆ, ಇದು ಯುಕ್ತಿ ಮಾತುಗಳಲ್ಲ, ಶ್ರುತಿ ಪ್ರತ್ಯುಕ್ತ ಮಾತುಗಳಿವು. ಯುಕ್ತಿಯಿಂದ ಏನೋ ಹೇಳೋದು ಕೊಟ್ಟಿಲ್ಲ ನಾವು, ಶ್ರುತಿಯಲ್ಲಿ ಹೇಳಿದ ಸ್ಮೃತಿಯಲ್ಲಿ ಹೇಳಿದ ವಿಚಾರ ಹೇಳ್ತೇವೆ ಅಂತ ದಾಸರು ಎಚ್ಚರಿಕೆ ಕೊಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಕನ್ನಡ ಕನ್ನಡ ಅಂಥೇಳಿ ನಾವು ಯಾರಿಗೆ ಬೇಕಾದ್ರೂ ಓದ್ಬೋದು, ಹೇಳ್ಬೇಕಾದ್ರೂ ತಿಳಿಬೋದು ಅಂದ್ರೆ ತಪ್ಪು. ಈ ಮೆಡಿಕಲ್ ಪುಸ್ತಕ ಕನ್ನಡದಲ್ಲಿ ಬರೋದು ಮಾತ್ರಕ್ಕೆ ಅದು ಕನ್ನಡ ಪುಸ್ತಕ ಆಗಿರುತ್ತಾ? ಮೆಡಿಕಲ್ ಪುಸ್ತಕ ಮೆಡಿಕಲ್ ಪುಸ್ತಕನೇ, ಎಲ್ಲ ಮೆಡಿಕಲ್ ಪುಸ್ತಕ ಕನ್ನಡಕ್ಕೆ ಬಂದುಬಿಟ್ರೆ ಯಾರು ಡಾಕ್ಟರ್ ಬೇಡ ಅಂತ ತಿಳ್ಕೊತಾರೆ, ನಾವು ಓದ್ಕೊಂಡ್ಬಿಡ್ತೀವಲ್ಲ ಅಂತ ಹೇಳಿದರೆ ಅರ್ಥ ಆಗ್ತದ? ಸಾಧ್ಯವೇ ಇಲ್ಲ. ಅದು ಟೆಕ್ನಿಕಲ್ ಟರ್ಮ್ಸ್, ಟೆಕ್ನಿಕಲ್ ಟರ್ಮ್ಸ್ ಆಗಿ ಇರ್ತದೆ ಹೊರತು ಅದು ಕನ್ನಡ ಭಾಷೆಯಲ್ಲಿ ಬಂದಿದ್ದಕ್ಕೆ ವಿಷಯನೂ ಚೇಂಜ್ ಆಗೋದಿಲ್ಲ, ಭಾಷೆ ಚೇಂಜ್ ಆಗ್ತದೆ. ಹರಿಕಥಾಮೃತ ಸಾರದ ವಿಷಯಗಳೆಲ್ಲ ಶ್ರೀಮದಾಚಾರ್ಯರ ಸರ್ವಮೂಲದ ವಿಷಯಗಳು, ವೇದವ್ಯಾಸದೇವರ ಮಹಾಭಾರತಾದಿಗಳ ವಿಷಯಗಳು, ವೇದಾದಿಗಳ ವಿಷಯಗಳಾದ್ದರಿಂದ ಅವನ ಆ ಹಿನ್ನೆಲೆಯಲ್ಲೇ ನೋಡಬೇಕು, ಬೇರೆ ದಾರಿನೇ ಇಲ್ಲ. ವಿಧಿ ನಿಷೇಧಗಳ ತೆರಿಸುವರು ಬುಧರು, ಭಗವದ್ ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ. ಕೆಲವೊಮ್ಮೆ ಹೀಗಾಗ್ತದೆ, ಈ ಮಾತನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಭಗವದ್ಗೀತೆಯಲ್ಲಿ ಕೊನೆಗೆ ಒಂದು ಶ್ಲೋಕ ಬರ್ತದೆ ಕೊನೆಯ ಅಧ್ಯಾಯದೊಳಗೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಕರ್ಮ ಬಿಟ್ಟುಬಿಡು ಅಂತ ಅಲ್ಲಿ ಹೇಳ್ತಾರೆ. ಇದು ತ್ಯಜಿಸುವರು ಅಖಿಲ ಕರ್ಮಗಳ ಅಂತೇಳಿ, ಪರಿತ್ಯಜ್ಯ ತ್ಯಜಿಸುವರು ಒಂದೇ ಪದ ಇದೆ, ಆಚಾರ ಅರ್ಥ ಬರೀತಾರೆ. ಕರ್ಮತ್ಯಾಗ ಅಲ್ಲ, ನಿಷಿದ್ಧ ಕರ್ಮತ್ಯಾಗ ಅಂತ ಅರ್ಥ ಮೊದಲನೇ ಅರ್ಥ. ಎರಡನೇದು ಕರ್ಮತ್ಯಾಗ ಅಲ್ಲ, ಕರ್ಮ ಫಲತ್ಯಾಗ ಅಂತ ಇನ್ನೊಂದು ಅರ್ಥ. ಕರ್ಮ ಫಲತ್ಯಾಗ ಅಂತ ಒಂದರ್ಥ, ಅದು ತಿಳಿಸುವರು ಅಖಿಲ ಕರ್ಮಗಳ ಅಂದರೆ ಎಲ್ಲ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡ್ತಾರೆ, ನಿಷ್ಕಾಮ ಕರ್ಮಗಳನ್ನು ಮಾಡ್ತಾರೆ, ನಿಷಿದ್ಧ ಕರ್ಮಗಳನ್ನು ಪೂರ್ತಿ ಬಿಟ್ಟು ಬಿಡ್ತಾರೆ. ಈ ಅರ್ಥ ಮಾಡಬೇಕೆ ಹೊರತು ಬೇರೆ ಅಲ್ಲ. ಆಚಾರ್ಯರ ಮಾತಿಗೆ ಅರ್ಥ ಕೊಡ್ತಾ ಒಂದು ಮಾತು ಹೇಳುತ್ತಾರೆ, ತುಂಬ ಜನ ಆಧಾರಿಕ ತಪ್ಪರ್ಥ ರೀತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಕೃಷ್ಣನ ಅಭಿಪ್ರಾಯ, ಭಗವಂತನ ಅಭಿಪ್ರಾಯ, ಎಲ್ಲ ಕರ್ಮ ಬಿಟ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದಕ್ಕೆ ಎಲ್ಲ ಧರ್ಮಗಳನ್ನೇ ಬಿಟ್ಟುಬಿಡಬೇಕು ಅಂತ ಆಗಿದ್ದರೆ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಕೃಷ್ಣ ಯಾಕೆ ಹೇಳ್ತಿದ್ದ? ಕಥಂ ಅನ್ಯಥಾ ಯುದ್ಧ ವಿಧಿ, ಆಚಾರ್ಯರ ಭಾಷ್ಯ. ಯುದ್ಧ ಮಾಡು ಎಲ್ಲ ಬಿಡು ಅಂತ ಇಲ್ಲಿ ಹೇಳಿ ಯುದ್ಧ ಮಾಡು ಅಂತ ಹೇಳಿದರೆ ಕಾಂಟ್ರಡಿಕ್ಷನ್ ಆಗೋದಿಲ್ವಾ? ಅದಕ್ಕೆ ನಿಷಿದ್ಧ ಕರ್ಮ ಬಿಡು ಅಂತ ಅರ್ಥ ಮಾಡಬೇಕು, ಇಲ್ಲೂ ಹಾಗೆ ಅರ್ಥ ಮಾಡಬೇಕು. ಇದೆಲ್ಲ ತಿಳುವಳಿಕೆ ಇಲ್ಲದೆ ಹೋದರೆ ತುಂಬ ಜನ ದಾಸ ಸಾಹಿತ್ಯ ಓದ್ತೇವೆ ಅಂತ ಹೇಳಿಬಿಟ್ಟು ಅಪಾರ್ಥ ಮಾಡಿಕೊಂಡು ಸಂಸ್ಕೃತ ಸಹಾಯ ಬೇಡ ಅಂತ ತಿಳ್ಕೊಂಡು ನಮ್ಮದೇ ಒಂದು ಪಂಥ ದಾಸಕೂಟ ನಮ್ಮದು ಅಂತ ಕರ್ಕೊಂಡು ಏನೇನೋ ಮಾಡಿಬಿಡ್ತಾರೆ. ದಾಸಕೂಟ ಒಂದು ಪ್ರತ್ಯೇಕವಾದ ಪಂಥ ಅಲ್ಲ, ಅದು ಒಂದು ಬದ್ಧ ಸಿದ್ಧಾಂತದ ಅದೇ ಭಾಗ, ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ, ಒಂದೇ ನಾಣ್ಯದ ಎರಡು ಮುಖ. ಆದ್ದರಿಂದ ವ್ಯಾಸ ಸಾಹಿತ್ಯದಲ್ಲಿ ಹೇಳಿದ್ದು ಪ್ರಮಾಣ, ದಾಸ ಸಾಹಿತ್ಯದಲ್ಲಿ ಹೇಳಿದ್ದು ಪ್ರಮಾಣ, ಅದು ಅಪ್ರಮಾಣ ಅಂತ ಕರಿಬಾರ್ದು. ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ ಹೊರತು ವಿರುದ್ಧದ ಮಾತಿಲ್ಲ. ಇಷ್ಟು ಹೇಳಿ ವಿಧಿ ನಿಷೇಧ ನಿನ್ನವರಿಗೆಂತೂ ಹರಿಯೇ ಪುರಂದಾಸ ದೇವರ ನಾಮವನ್ನು, ಆ ಮಾತನ್ನೇ ದಾಸರಲ್ಲಿ ಇಟ್ಟಿರೋದು. ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ? ಮಿಂದದ್ದೆ ಗಂಗಾದಿ ಪುಣ್ಯತೀರ್ಥಗಳು, ಅವ್ರು ಏನು ಸ್ನಾನ ಮಾಡಿ ಅನುಸಂಧಾನ ಇಟ್ಕೊಂಡು ಮಾಡ್ತಾರೆ. ಬಂದದ್ದೆ ಪುಣ್ಯಕಾಲ ಸಾಧು ಜನರು, ಯಾವ ಕಾಲಕ್ಕೆ ಸಜ್ಜನರು ಬರ್ತಾರೆ ಅದೇ ಪುಣ್ಯಕಾಲ ಅವರಿಗೆ. ನಿಂದದ್ದೇ ಗುರು ವಾರಣಾಸಿ ಕುರುಕ್ಷೇತ್ರ, ಎಲ್ಲಿರ್ತಾರೋ ಅದೇ ಕಾಶಿ ಗಯಾ ಇದ್ದಾಗೆ. ಮಂತ್ರಾಲಯಕ್ಕೆ ರಾಯರು ಹೇಳ್ತಾರೆ ಈ ಮಾತನ್ನು, ಹರಿದಾಸರಿರುವ ಸ್ಥಳ ವರಕಾಶಿ ಮಿಗಿಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವೋ ಅಂತ ಹೇಳ್ತಾರೆ. ಅದು ನಿಷಿದ್ಧ ಜಾಗಕ್ಕೆ ಹೋಗೋದೇ ಇಲ್ಲ, ಅದರಿಂದಾಗಿನೇ ನಮ್ಮಲ್ಲಿ ಒಂದು ಪದ್ಧತಿ ಇರ್ತದೆ, ಮಠಕ್ಕೆ ಹೋಗುತ್ತೆ ಊಟ ಕೂತಿರ್ತಾರೆ, ಏನು ಬೇಕಾದ್ರೂ ಬಡಿಸಿ ಅಂತ ಹೇಳ್ತಾರೆ. ಈರುಳ್ಳಿ ಹಾಕಬೇಕು ಅಂತ ಅರ್ಥನ? ಮತ್ತು ಈರುಳ್ಳಿ ಹಾಕಬೇಡಿ ಅಂತ ಯಾಕೆ ಹೇಳೋದಿಲ್ಲ ಅಲ್ಲಿ? ಅಲ್ಲಿ ಮಾಡೋದು ಚಾನ್ಸೇ ಇಲ್ಲ, ಅಲ್ಲಿ ಮಾಡೋದು ಚಾನ್ಸೇ ಇಲ್ಲ. ಅದರಿಂದಾಗಿನೇ ಅದು ಹೇಳೋದು ಏನು ಬೇಕಾದ್ರೂ ಹಾಕಿ ಪರವಾಗಿಲ್ಲ, ನಿಮ್ಮನೆಗಾದ್ರೆ ಏನು ಬೇಕಾದ್ರೂ ಹಾಕ್ಬೋದು. ನಿಷಿದ್ಧ ಮಾಡೋದಿಲ್ಲ ಅದರಿಂದಾಗಿನೇ ಅದೆಲ್ಲ ಅರ್ಥಜ್ಞಾನ ಇಲ್ಲದೆ ಹೋದರೆ ಅಪಾರ್ಥ. ಈ ತುಂಬ ಜನ ಅಂಥವ್ರು ಇದ್ದಾರೆ, ಯಾಕೆ ಗೊತ್ತು ಹೇಳ್ತಿರೋದು ಅಂದರೆ, ಈ ಪದ್ಯ ತಪ್ಪರ್ಥ ಮಾಡಿಕೊಂಡು ತುಂಬ ಜನ ಜ್ಞಾನ ಬರ ಜ್ಞಾನಿಗಳು ತ್ಯಜಿಸುವ ರೆಕಡ ಕರ್ಮಗಳ ವಿಧಿ ನಿಷೇಧಗಳು ಇಲ್ಲ ಅಂತ ಹೇಳ್ಕೊಂಡು ತಾವೇ ಜ್ಞಾನಿ ಅಂತ ಅಶಿವ್ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ತಾವು ಜ್ಞಾನಿಗಳು ಅಂತ ತಾವೇ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ, ನಿಷಿದ್ಧ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ತಮ್ಮ ಸರ್ ಹೇಳಿಲ್ಲ ನೋಡಿದರೆ ಅಂತ ಹೇಳ್ತಾರೆ. ತಪ್ಪದು, ಎಂದೂ ಜ್ಞಾನಿಗಳು ಹಾಗೆ ಮಾಡೋದಿಲ್ಲ. ಇದು ಕಣ್ಣಾರೆ ನೋಡಿರ್ತೀವಿ ಎಷ್ಟೋ ಜನಗಳು. ಯಾರೋ ಒಬ್ಬರು ಇದ್ರಂತೆ ದಾಸರು, ಹೆಸರೇ ದಾಸರು, ನಮಗೆ ಪಂಡಿತರಿಗೆ ದೋಷ ಇಲ್ಲ, ವಿಧಿ ನಿಷೇಧಗಳಿಲ್ಲ, ಬಸ್ಸಲ್ಲಿ ಬರೋದು ಹಾಗೆ ಕೂತ್ಕೊಳ್ಳೋದು, ನನಗೆ ಹೋಟ್ಲಿಂದ ಒಡೆ ತಗೊಂಬ ಅಂತ ಹೇಳೋದು. ಸ್ವಾಮಿ ಈಗ ಬಂದು ನೋಡು, ನನ್ನ ಜ್ಞಾನಿಗಳು ಅವೆಲ್ಲ ದೋಷ ಇಲ್ಲ. ಜ್ಞಾನಿ ತನ್ನನ್ನು ಜ್ಞಾನಿ ಅಂತ ಕರ್ಕೊಂಬೋದಿಲ್ಲ. ಫಸ್ಟ್ ಅದನ್ನ ಅರ್ಥ ಮಾಡಬೇಕು. ಟೀಕರ ತಮ್ಮ ಜ್ಞಾನಿ ಅಂತ ಕರ್ಕೊಂಡ್ರ ನ ಶಬ್ದಾಬ್ದವು ಗಾಢ ಅರ್ಥ ಮಾಡಬೇಕು. ತನ್ನ ಜ್ಞಾನಿ ಅಂತ ಕರ್ಕೊಂಡವ್ರು ಜ್ಞಾನಿ ಅಲ್ಲ. ಉಪನಿಷತ್ ಹೇಳ್ತದೆ, ಯಶ್ಯ ಮತಂ ತಸ್ಯ ಅಮತಂ, ಮತಂ ಯಶ್ಯ ನವೇದ ಸಹ, ತಲವಕಾರದ ಮಾತು. ತನ್ನ ಜ್ಞಾನಿ ಅಂತ ಕರ್ಕೊಂಡವನು ಜ್ಞಾನಿ ಅಲ್ಲ. ಜ್ಞಾನಿ ಅಲ್ಲ ಅಂತ ಹೇಳ್ಕೊಂಡವರಷ್ಟೇ ನಿಜವಾದ ಜ್ಞಾನಿ. ಆ ಮಾತಿನ ಅರ್ಥ ಮಾಡಿಕೊಂಡ್ರೆ ಎಷ್ಟು ಮೋಸ ಮಾಡ್ತಾರೆ ಜನಗಳಿಗೆ. ನಮ್ಮನ್ನು ಯಾರೂ ಕಷ್ಟ, ನೀವು ಮಾಡಬೇಕು, ನಾವು ಮಾಡಬೇಕಾಗಿಲ್ಲ ಅಂತ ಹೇಳಿದ್ರೆ ತಪ್ಪು. ಆ್ಯಕ್ಚುಲಿ ಮಿಸ್ ಶಾಸ್ತ್ರ ಓದಿದವರು ಜ್ಞಾನಿಗಳು ಅಂತ ಕರಿಬಾರದು. ನಮ್ಮ ಅರ್ಥದಲ್ಲಿ ಜ್ಞಾನಿಗಳು ಯಾಕಕ್ಕೆ ಅಂದರೆ ಮುಂದೆ ಉದ್ಧಾರ ಆಗ್ತಾರೆ ಎಂಬ ಅರ್ಥದೊಳಗೆ. ಅಪರೋಕ್ಷ ಜ್ಞಾನಿಗಳನ್ನೇ ಜ್ಞಾನಿಗಳು ಅಂತ ಕರಿಬೇಕೆ ಹೊರತು ಟೆಕ್ನಿಕಲಿ ಅಪರೋಕ್ಷ ಜ್ಞಾನಿಗಳು ಅವರೇನು. ಶಾಸ್ತ್ರ ಓದಿದವರು ಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳಲ್ಲ. ಆದ್ದರಿಂದ ಅವರಿಗೆ ಅಪರೋಕ್ಷ ಜ್ಞಾನಿಗಳು ಹೇಳೋದೆಲ್ಲ ಅವ್ರಿಗೆ ಅಪ್ಲೈ ಆಗೋದಿಲ್ಲ. ಇವ್ರು ಕರ್ಕೊಂಡ್ರೆ ಅದಕ್ಕೆ ಬೆಲೆನೂ ಇಲ್ಲ. ಪರೋಕ್ಷ ಜ್ಞಾನಿಗಳು ಕೂಡ ಸರಿಯಾಗಿರ್ತಾರೆ ಅಂತ ಹೇಳೋದು ಭಾರಿ ಕಷ್ಟ. ಈ ಮಧ್ಯೆ ಅಂದಮೇಲೆ ಮಿಸ್ಯೂಸ್ ಮಾಡ್ಕೊಂಡಾಗತ್ತೆ, ಮಾಡ್ಕೋಬಾರ್ದು. ಇವತ್ತು ನಮ್ಮಲ್ಲಿ ಏನಾಗಿದೆ, ಲಾ ಮೇಕರ್ಸ್ ಆರ್ ಲಾ ಬ್ರೇಕರ್ಸ್ ಅಂತ ಆಗಿದೆ, ಎಲ್ಲ ಹಾಗಾಗಿದೆ. ಮೇಲಿರೋ ನಾವು ಏನು ಮಾಡಿದ್ರೆ ನಡೆಯುತ್ತೆ ಅಂತ ಜೈಲಿಗೆ ಹೋಗ್ತಿದ್ದಾರೆ, ಅಲ್ಲಿಗೆ ಆ ಟೈಪ್ ಆಗಬಾರ್ದು. ಜ್ಞಾನಿಗಳೇ ಏನಾದ್ರು ಮಾಡೋಕ್ಕೆ ಹೋಗೋದಿಲ್ಲ. ಯದ್ಯದ ಆಚಾರತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ. ಜ್ಞಾನಿಗಳ ಜವಾಬ್ದಾರಿ ಭಾರಿ ದೊಡ್ಡದದು, ಸಾಮಾನ್ಯ ಅಲ್ಲ. ಇನ್ನೊಂದು ಮಾತು ನೆನ್ಪಿಟ್ಕೊಂಡಿರಬೇಕು. ಆಚಾರ್ಯ ಹೇಳ್ತಾರೆ, ನೀವು ಜ್ಞಾನಿ ಅಂತ ನಿಮ್ಮನ್ನು ಘೋಷಣೆ ಮಾಡಿಕೊಂಡು ನಿಂತ ಅಂಶಾವತಾರ ಥರ ಹೇಳ್ಕೊಂಡ ಮೇಲೆ ನೀವು ಬದುಕಲೇಬಾರದು ಅಂತ ಹೇಳ್ತಾರೆ ಆಚಾರ್ಯ. ಮಾತು ನೆನಪಿರಬೇಕು ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅಂಶ ಅಂತ ಯಾರು ಹೇಳ್ಕೊಂಡ್ಬಿಟ್ರೆ ಫಸ್ಟ್ ಹೇಳ್ಬೇಕಾದ್ರೆ ನೀವು ದಯವಿಟ್ಟು ಸತ್ತೋಗ್ರಿ ಅಂತ ಹೇಳಬೇಕು. ಆಚಾರ್ಯ ಮಾತದು, ನ ಧರ್ಮೋ ದೇವತಾನಾಂ ಹಿ ಜ್ಞಾತವಾಸ ಚಿರಂಬೃಷು. ನಿರ್ಣಯದಲ್ಲಿ ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಗಂಗಾದೇವಿ ಶಂತನೂ ಇದ್ದಾರೆ, ಗಂಗಾದೇವಿ ಗಂಗಾದೇವಿನೇ, ಶಂತನಾದ ವರುಣನ ಅವತಾರ, ಇಬ್ಬರು ಗಂಡ ಹೆಣ್ತೇನೆ ಅವರು. ಆದರೆ ವರುಣ ಅವತಾರ ಮಾಡಿ ಬಂದು ಶಂತನ ರಾಜ ಆಗಿದ್ದಾರೆ, ಗಂಗಾದೇವಿ ಅವತಾರ ಮಾಡಿ ಮೂಲ ರೂಪದಲ್ಲೇ ಹೆಂಡತಿ ಆಗಿದ್ದಾರೆ. ಆಗ ಕಾರಣಾಂತರದಿಂದ ಬಂದಿದ್ದು, ಕಾರಣಾಂತರದಿಂದ ಅಷ್ಟವಸುಗಳಿಗೆ ಜನ್ಮ ಕೊಟ್ಟು ಅವರು ಉದ್ಧಾರ ಮಾಡೋಕ್ಕೋಸ್ಕರ ಬಂದಿದ್ದು. ಅದಕ್ಕೆ ಕರಾರು ಹಾಕಿದ್ದು, ನಾನು ಯಾರು ಅಂತ ಕೇಳಬಾರ್ದು, ನಾನೇನು ನಿಶ್ಚಿತ ಕೆಲಸ ಮಾಡಿದರೂ ಅದನ್ನು ಅಡ್ಡಿ ಮಾಡಬಾರ್ದು. ತತ್ಕಾರಣಂ ನೈವ ಪೃಚ್ಛೆ, ಅದು ಕಾರಣನೂ ಕೇಳಬಾರ್ದು ಅಂತ ಮೂರು ಕರಾರು ಹಾಕಿದ್ದು. ಕೇಳಿದರೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದು. ಮುಂದೆ ಆ ಪ್ರಸಂಗ ಬಂತು, ಬಿಟ್ಟು ಹೋಗ್ಬಿಟ್ಟು. ಆಚಾರ ಪ್ರಶ್ನೆ ಹಾಕೋತಾರಾಗಿ, ಏನು ಹಿಂಗೆ ಗಂಡನ್ನೇ ಬಿಟ್ಟು ಹೋಗಿಬಿಟ್ಲಲ್ಲ, ಏನು ಅನ್ಯಾಯ ಇದು ಅಂತ. ನಮ್ಮ ಇದನ್ನು ಇಷ್ಟೇ ಕೇಳಿಬಿಟ್ರೆ ನೋಡಿದ್ರೆ ಅವತ್ತಿಂದ ಶುರುವಾಗಿದೆ ಡೈವರ್ಸ್ ಕೆಲಸ ತಿಳ್ಕೊಂಡ್ಬಿಡ್ತಾರೆ. ಹೆಂಡತಿ ಗಂಡನ ಬಿಟ್ಟು ಹೋಗ್ಬಿಟ್ಲಲ್ಲ, ಇವತ್ತು ಹೆಂಗಸರು ಜಾಸ್ತಿ ಬಿಡೋದು, ಅದು ಬೇರೆ ಜಾಸ್ತಿ ಗಂಡದ ಇವರೇ ಡೈವರ್ಸ್ ಕೆಲಸ ಹಾಕೋದು ಫಸ್ಟ್. ಅವಾಗ ಗಂಗಾದೇವಿ ಹಾಕಿಲ್ವ ಅಂತ ಕೇಳಿದ್ರೆ ಆಚಾರ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ, ಆ ಪ್ರಸಂಗ ಅಲ್ಲ. ಆಕೆ ಗಂಡತಿ ಇದ್ದ ಗಂಡ, ಆಕೆ ಬಿಟ್ಟು ಹೋಗೋ ಜಾತಿ ಅವತಾರದಲ್ಲಿ ಇಟ್ಟಿದ್ದಾನೆ, ಮೂಲ ರೂಪದಲ್ಲಿ ಹಾಕಿದ್ದಾರೆ. ಆದ್ದರಿಂದ ಅವರು ಮನುಷ್ಯ ರೂಪದಲ್ಲಿ ವಾಸ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಮೊದಲು ಒಂದು ಮಾತು ಹೇಳಿ, ನಾನು ಯಾರು ಅಂತ ಕೇಳಬಾರ್ದು ಅಂತ ಹೇಳಿರ್ತಾರೆ. ಕೇಳಿದ್ಮೇಲೆ ಇರಬಾರ್ದು, ನನ್ನ ಜೊತೆಗೆ ಹೋಗಬೇಕಾಗುತ್ತೆ, ಅದು ಕೇಳಬಾರ್ದು ಅಂತ ಅರ್ಥ. ಮೂಲ ರೂಪ ಹಿಡಿದ ತಕ್ಷಣ ಹೋಗಿಬಿಡ್ಬೇಕು, ಮೂಲ ರೂಪ ಹಿಡಿದ ತಕ್ಷಣ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಈಗ ಯಾರು ಅಂತ ಕೇಳಿಬಿಡ್ತಾನೆ, ನಾನು ಗಂಗಾ ಅಂತ ಹೇಳ್ತಾನೆ, ಹೇಳ್ಬಿಟ್ಟು ಹೊರಟೋಗ್ಬಿಡಿ, ಇನ್ನು ಇರಬಾರ್ದು ನಾನಂತ ಹೊರಟುಬಿಡ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗಂಗಾದೇವಿ ತ್ಯಾಗ ಮಾಡಿದ್ದಕ್ಕೆ ಕಾರಣ ಆ ಒಂದು ಧರ್ಮಶಾಸ್ತ್ರ ಫಾಲೋ ಮಾಡೋದಕ್ಕೆ ಹೊರತು ಬೇರೆ ಅದಕ್ಕಲ್ಲ. ಮತ್ತೆ ಎಲ್ಲೋ ಹೋಗಿಬಿಡಲಿಲ್ಲ, ಮತ್ತೆ ಯಾಕೆ? ಮೂಲ ರೂಪದಲ್ಲಿ ವರ್ಣ ಇದ್ದಾನೆ, ಅಲ್ಲಿ ಹೋಗ್ತಾಳೆ. ಮೂಲ ರೂಪದ ವರ್ಣನ ಹತ್ರ ಹೋಗ್ತಾಳೆ ಹೊರತು ಎಲ್ಲೋ ಹೋಗಿಬಿಡೋದಿಲ್ಲ ಯಾಕೆ? ಅವತಾರ ರೂಪದ ವರ್ಣ, ಮೂಲ ರೂಪದ ವರ್ಣ, ದೇವತೆಗಳು ಸಾಂಶರವರು, ಒಂದು ರೂಪ ಅಲ್ಲಿ ಒಂದು ರೂಪ ಇಲ್ಲಿರ್ತಾರೆ. ಆದ್ದರಿಂದ ಅವರು ಶುದ್ಧ ಧರ್ಮಿಷ್ಠರಾಗಿದ್ದಾರೆ, ಧರ್ಮತ್ಯಾಗ ಮಾಡಿಲ್ಲ. ಅದೆಲ್ಲ ತಿಳ್ಕೊಂಡ್ರೆ ಸುಮ್ಮನೆ ಯಾರೋ ಜ್ಞಾನಿಗಳಂತ ಬೋರ್ಡ್ ಹಾಕ್ಕೊಂಡು ಜ್ಞಾನಿಗಳಾಗಬಾರ್ದು. ಜ್ಞಾನಿಗಳು, ನಿಜವಾದ ಜ್ಞಾನಿಗಳು ತಮ್ಮ ಜ್ಞಾನಿಗಳಲ್ಲ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಉಪನಿಷತ್ತಲ್ಲಿ ಬರ್ತವೆ, ಆರು ಜನ ಶಿಷ್ಯರು ಹೋಗ್ತಾರೆ, ಷಟ್ಪ್ರಶ್ನದಲ್ಲಿ ಹೇಳ್ತಾರೆ, ನಮಗೆ ಪಾಠ ಹೇಳ್ಕೊಡಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಆಯಿತು ಹಾಗೆಲ್ಲ ಹೇಳ್ಕೊಡೋದಿಲ್ಲ, ಒಂದು ವರ್ಷ ಇಲ್ಲಿರಬೇಕು ನೀವು, ಗುರುಕುಲ ವಾಸ ಮಾಡಬೇಕು, ಆ ನಾನು ಪರೀಕ್ಷೆ ಮಾಡ್ತೇನೆ, ಅದರಲ್ಲಿ ಗೆದ್ದರೆ ನಿಮಗೆ ಪಾಠ ಹೇಳ್ಕೊಡ್ತೇನೆ, ಇಲ್ಲದವ ಹೇಳ್ಕೊಡೋದಕ್ಕೆ. ಒಂದು ವರ್ಷ ಆದಮೇಲೂ ಕೂಡ ಗ್ಯಾರಂಟಿ ಹೇಳ್ಕೊಡ್ತೇನೆ ಅಂತಿಲ್ಲ, ನನಗೆ ಗೊತ್ತಿದ್ರೆ ಹೇಳ್ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೆ ಎಷ್ಟು ಆಶ್ಚರ್ಯ, ನನಗೆ ಗೊತ್ತಿದ್ರೆ ಹೇಳ್ಕೊಡ್ತೇನೆ ಅದು ಕೂಡ, ಅದು ಜ್ಞಾನ ಅಂತ ಕರ್ಕೊಂಡಿಲ್ಲ ಅವರು. ನೀವು ಕೇಳೋ ಪ್ರಶ್ನೆ ಗೊತ್ತಿದ್ದೇ ಇರ್ಬೋದು, ಬೇಕಾದ್ರೆ ಎಷ್ಟೋ ಸತ್ತು ಬರುತ್ತೆ ಪ್ರಶ್ನೆ ಕೇಳಿದ ನನಗೆ ಗೊತ್ತಿಲ್ಲ, ಇಬ್ಬರು ಸಹ ಇನ್ನೊಬ್ಬರ ತೊಗೊಂಡು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ, ಹಾಗೆ ಇನ್ನೊಬ್ಬರ ತೊಗೊಂಡು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇದು ಜ್ಞಾನಿಗಳಾದವರು ಎಂದೂ ತಮ್ಮನ್ನ ಜ್ಞಾನಿಗಳು ಅಂತ ಕ್ಲೇಮ್ ಮಾಡೋದಿಲ್ಲ. ಇಲ್ಲಿ ಕ್ಲೇಮ್ ಮಾಡಿಕೊಂಡ್ರೆ ಜ್ಞಾನಿಗಳಲ್ಲ. ಆ ಅರ್ಥದಲ್ಲಿ ಇದು ಯಾರಿಗೂ ಹೇಳಿದ ಮಾತಲ್ಲ, ಅಪ್ರೋಕ್ಷ ಜ್ಞಾನಿಗಳಿಗೆ ಹೇಳಿದ್ದು. ಅವರು ಸರಿಯಾಗಿ ತಪ್ಪು ಮಾಡದಂತೆ ಇರ್ತಾರೆ. ಆದ್ದರಿಂದಾಗಿಯೇ ಪುರಂದರದಾಸರ ಮಾತು ನೋಡಿ, ಕಂಡ ಕಂಡದ್ದೆಲ್ಲ ನಿನ್ನ ಮೂರ್ತಿಗಳು, ಭೂಮಂಡಲ ಶಯನವೇ ದಂಡ ಪ್ರಣಾಮ, ವಾದಿರಾಜ ಸ್ವಾಮಿ ಕಥೆಯಲ್ಲೂ ಬರುತ್ತದೆ ಒಂದು ಮಾತು. ಮೂಡಬಿದಿರೆಯಲ್ಲಿ ಜೈನರು ಭಾರಿ ಜಾಸ್ತಿ, ಅಲ್ಲಿ ಬಸದಿಗಳಲ್ಲಿ ಬಹಳ ಅಮೂಲ್ಯವಾದಂತಹ ಅನೇಕ ವಿಗ್ರಹಗಳಿಟ್ಕೊಂಡಿದ್ದಾರೆ, ಎಲ್ಲ ಜೈನ ವಿಗ್ರಹಗಳೇ. ಅಲ್ಲಿ ವಾದಿರಾಜ ಸ್ವಾಮಿಗಳು ಭಾರಿ ಭಾರಿ ಮಹಿಮೆ ತೋರಿಸಿದವರು. ಅಲ್ಲಿ ಮೂಡಬಿದಿರೆಯ ಜನ ಇವ್ರನ್ನ ಕರೀತಾರೆ, ಅಲ್ಲಿ ಜೈನ ಸನ್ಯಾಸಿಗಳನ್ನ ಕರೀತಾರೆ, ನಮ್ಮಲ್ಲಿ ಬನ್ನಿ ಒಳ್ಳೊಳ್ಳೆ ಮೂರ್ತಿಗಳಿದೆ ನೋಡಬಹುದು ಬನ್ನಿ ಅಂತ ಕರೀತಾರೆ. ಆಗ ಅವರು ಬಸದಿಗೆ ಹೋಗ್ಬೇಕಾದ ಸ್ವಾಮಿಗಳು ವಾದಿರಾಜ ಎಂಥ ಜ್ಞಾನಿಗಳು ಹೋಗ್ಲಿಕ್ಕೆ ಸಾಧ್ಯನಾ, ಕರಿತಾ ಇದ್ದಾರೆ. ಆಗ ವಾದಿರಾಜ ಸ್ವಾಮಿಗಳು ಮಾತು ಹೇಳ್ತಾರೆ, ಹಾಗೆ ಒಂದು ಕೆಲಸ ಮಾಡ್ತೇನೆ, ನಾನು ಬರ್ತೇನೆ, ಆದರೆ ಒಂದು ಕರಾರು, ನಿಮ್ಮ ಮೂರ್ತಿ ನಮ್ಮ ಮೂರ್ತಿ ಆದರೆ ಏನು ಮಾಡ್ತೀರಿ ಅಂತ ಕೇಳ್ತಾರೆ. ನಿಮ್ಮ ಮೂರ್ತಿ ನಮ್ಮ ಮೂರ್ತಿ ಆದರೆ ಏನು ಮಾಡ್ತೀರಿ, ಯೋಚನೆ ಮಾಡ್ತಾರೆ, ಏನು ಮಾಡಬೇಕು, ನಿಮಗೆ ಕೊಟ್ಬಿಡ್ತೀರಾ, ಹೋ ಕೊಡ್ತೀನಿ ಅಂತ, ಹಾಗೆ ಬರ್ತೀನಿ ಅಂತ ಹೋಗ್ತಾರೆ. ಹೋಗ್ತಾರೆ, ಎಲ್ಲ ಮೂರ್ತಿ ನೋಡ್ತಾರೆ, ನೋಡ್ತೀವಿ, ಇವತ್ತು ನೋಡಿರ್ಬೇಕು, ಇತ್ತೀಚೆಗೆ ಬಂದಿತ್ತು ಅಂತಲ್ಲ, ಅಲ್ಲಿ ಕಳತನ ಆದ ಕೋಟಿಗಟ್ಟಲೆ ಬೆಲೆ ಅಂತ ಅವನಿಗೆಲ್ಲ ಕೊಡ, ಅವ್ರಿಗೆ ಎಷ್ಟು ಸಿಕ್ತವೆ ಎಷ್ಟು ಬಿಡ್ತಾ ಗೊತ್ತಿಲ್ಲ. ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಕೆಟ್ಟಿದ್ದು, ಆಗಿನ ಕಾಲಕ್ಕೆ ಕೆಟ್ಟಿದ್ದಿರಬೇಕು, ಎಲ್ಲ ಶುದ್ಧ ಇವು ವಾಣಿಕ್ಯದ ಮೂರ್ತಿಗಳವೆಲ್ಲ. ಒಂದು ಜೈನ ವಿಗ್ರಹ ವಾದಿರಾಜ ಸ್ವಾಮಿಗಳು ನೋಡಿದ್ರು, ಒಂದು ಕ್ಷಣ ವಿಠಲನ ಧ್ಯಾನ ಮಾಡಿದ್ರು, ನೋಡೋದಕ್ಕೆ ಚೇಂಜ್ ಆಗಿಬಿಡ್ತು, ವಿಠಲ ಮೂರ್ತಿ ಆಗಿಬಿಡ್ತು, ಅಯ್ಯೋ ಜೈನ ವಿಗ್ರಹ ವಿಠಲ ಮೂರ್ತಿ ಆಯಿತು. ಆತ ನೋಡಿದ್ರು, ಏನು ಹೇಳಿದ್ದೆ ನೀನೀಗ, ಕೊಡ್ತೀನಿ ಅಂತ ಹೇಳಿದ್ದೆ, ತಗೊಳ್ಳಿ ಸ್ವಾಮಿ ಕೊಟ್ಟುಬಿಡಿ, ಇವತ್ತು ಮಠದಲ್ಲಿ ಸೋದೆ ಮಠದಲ್ಲಿ ಇವತ್ತಿಗೂ ಮೂರ್ತಿ ಇದೆ, ಯಾಕೆ ಕಂಡ ಕಂಡದ್ದೆಲ್ಲ ನಿನ್ನ ಮೂರ್ತಿಗಳು ಅಂತ ಚಿಂತನೆ ಮಾಡೋ ಸಾಮರ್ಥ್ಯ ಇದೆ ಅವರಿಗೆ. ಅಂಥವ್ರಿಗೆ ಹೇಳಿದ ಮಾತು ಇದು, ಕಂಡವ್ರಿಗೆ ಹೇಳಿದ ಮಾತಲ್ಲ ಇದು, ಆ ಲೆವೆಲ್ಗೆ ಹೋಗಿರ್ತಾರಾಗಲೇ, ಎಲ್ಲ ಕಡೆ ದೇವರನ್ನು ಕಾಣತಕ್ಕಂಥ ಸಿದ್ಧಿ ಇರುತ್ತಲ್ಲ, ಅವರಿಗೆ ಮಾತು ಹೇಳಿದ್ದೆ ಹೊರತು ನಾವಲ್ಲಿ ಹೋಗಿ ನಾವಂತ ನಮ್ಮಂಥವ್ರು ಹೋಗಬೇಕಾದ ಕಾರಣವೇ ಇಲ್ಲ. ಯಾಕೆ ಅನುಸಂಧಾನ ನಮಗೆ ಗೊತ್ತೇ ಇಲ್ಲ, ಅದರಿಂದಾಗಿಯೇ ದೇವ್ರು ನೋಡಿ ದೇವರು ಅಂತ ತಿಳ್ಕೊಂಡ್ರೆ ಸಾಕಾಗಿದೆ. ಮೊದಲು ನಮಗೆ ಎಷ್ಟೋ ಜನ ಪಾಪ ಸಿಮೆಂಟ್ ಗುಂಡೆ ತಂದು ಸಾರಿಗ್ರಾಮ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಆ ಗೋಲಿಗಳು ತಂದು ಸಪ್ತಗರ್ಭ ಅಂತ ದಾನ ಬೇರೆ ಮಾಡ್ತಿರ್ತಾರೆ ಜೊತೆಗೆ, ಮತ್ತು ಸಪ್ತಗರ್ಭಗಳಲ್ಲಿ ಬರೀ ಗೋಲಿಗಳಷ್ಟೇ ಮೋಸ ಹೋಗ್ಬಿಟ್ಟಿರ್ತಾರೆ. ವಾದಿರಾಜ ಸ್ವಾಮಿಗಳಲ್ಲಿ ನಮ್ಮ ಚಿಂತನೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಇದು ಹಿಂದಿನ ತಿಳಿಗೆ, ಮಂಡಲ ಶಯನವೇ ದಂಡ ಪ್ರಣಾಮ, ತಂಡ ತಂಡದ ಕ್ರಿಯೆಗಳೆಲ್ಲ ನಿನ್ನಯ ಪೂಜೆ, ಮಂಡ್ಯ ಬಾಗಿಸಿ ನಮಿಪೆ ಭಾಗವತ ಜನಕ್ಕೆ, ಇಂಥ ಭಾಗವತಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ತಂಡ ತಂಡದ ಕ್ರಿಯೆಗಳೆಲ್ಲ ನಿನ್ನಯ ಪೂಜೆ, ನಡೆದ ನಡೆಗಳು ಎಲ್ಲ ಲಕ್ಷ ಪ್ರದಕ್ಷಿಣೆ, ಅದನ್ನೇ ಶ್ರೀಪಾದರಾಜರು ಮಾಡಿ ತೋರಿಸ್ತಾರೆ, ವಾದಿರಾಜರು ಮಾಡಿ ತೋರಿಸ್ತಾರೆ. ಒಂದು ಸಾಧನೆ ದ್ವಾಸಿ ದಿವಸ ಕಥೆ ಕೇಳಿರ್ತೇವೆ ನಾವು, ಅವರು ಗುರುಗಳು ವಾದಿರಾಜ ಅಲ್ಲಿ ಹಂಪಿಯಲ್ಲಿರ್ತಾರೆ, ವಾದಿರಾಜ ಸ್ವಾಮಿಗಳು ವ್ಯಾಸರಾಜ ಹೇಳಿ ಕಳಿಸಿದ್ರಂತೆ, ಕಷ್ಟ ಬರಬೇಕು ಪಾರಣೆಗೆ ಅಂತ. ವಾದಿರಾಜ ಸ್ವಾಮಿಗಳು ಆಗ ಅನ್ನಕ್ಕೆ ಮುಗಿದಿರಲಿಲ್ಲ, ಸ್ನಾನ ಕೂಡ ಮಾಡಿದ್ದಿಲ್ಲವಂತೆ, ಬೇಗ ಕಷ್ಟ ಬಂದೇ ಬಿಡ್ತಾರೆ, ಒಂದು ಊಟಕ್ಕೆ ಕೊಟ್ಬಿಡ್ತಾರೆ, ಆಗಲಿ ಸೀದಾ ಕೂತ್ಬಿಟ್ಟು ಕೂತಿದ್ದೆ ಗುರುಗಳನ್ನ ಕಾಯಿಸಬಾರದು ಅಂತ ಹೇಳಿಬಿಟ್ಟು. ಶಿಷ್ಯ ಕೆಲವು ಶಿಷ್ಯ ಅದೇ ಕೆಲಸ ಅವ್ರು, ಬೇರೆ ಕೆಲಸ ಇಲ್ಲ ಅವ್ರು, ಯಾರು ಏನು ಮಾಡ್ತಾರೆ ಅಂತಾರೆ ಕೆಲಸ ಅವ್ರಿ, ಪಾಪ ತಾವೇನು ಮಾಡ್ತೀವಿ ಅಂತ ಯೋಚನೆ ಮಾಡೋದೇ ಇಲ್ಲ. ಅದೆಲ್ಲ ಲೆಕ್ಕ, ಓ ವಾದಿರಾಜ ಸ್ವಾಮಿ ಭಾರಿ ಗೌರವ ಕೊಡ್ತಾರೆ ಎಲ್ಲರೂ, ಸಿಕ್ಕಾಕೊಂಬಿಟ್ರು ವಾದಿರಾಜ ಸ್ವಾಮಿಗಳು ಚಾರಿ ಹೇಳ್ತಾರೆ, ಸ್ವಾಮಿಯವರು ಸ್ನಾನ ಕೂಡ ಮಾಡಿದ್ದಿಲ್ಲ, ನಿಮ್ಮ ಪಕ್ಕ ಊಟನೇ ಮುಗಿಸ್ಬಿಟ್ಟಿದ್ದಾರೆ ನೋಡಿದ್ರಾ, ಅವ್ರ ಕಂಡ ಭಾರಿ ಹೊಡ್ತಿದ್ರಿ ಅಂತ ಹೇಳಿದ ತಕ್ಷಣ ವ್ಯಾಸರ ಒಳ್ಳೆ ಜ್ಞಾನಿಗಳು, ಹೌದಾ ಏನು ಮಾಡ್ತಾರೆ ನೋಡ್ಕೊ ಬನ್ನಿ ತಕ್ಷಣ ಅಂತ ಕಳಿಸ್ತಾರೆ, ಓಡ್ಕೋತಾ ಹೋಗ್ತಾರೆ. ಈ ಕಡೆ ಪುರಂದ್ರಾಸಿಗೆ ಇದೇ ಕಥೆನೇ ಹೇಳ್ತಾರೆ, ಅವ್ರಿಗೆ ಇದೇ ಕಥೆ ಹೇಳ್ತಾರೆ. ಅವ್ರು ಹೋಗಿ ಏನು ಮಾಡ್ತಿದ್ರು ಅಂದರೆ, ಹೋದವರೇ ತಾವು ಊಟ ಮಾಡಿದ್ದನ್ನು ತೆಗೆದಿಟ್ಬಿಟ್ರಂತ, ಹಾಗೆ ಎಲ್ಲ ಶ್ರೀಪಾದರಾಜರು ಹಾಗೆ ಮಾಡಿರುತ್ತೆ. ಅದು ವ್ಯಾಸರಾಜರು ಬರೀತಾರೆ, ಭಾರಿ ತಿಂತಾರೆ ಶ್ರೀಪಾದರಾಜ ಏನೇನೋ ಮಾಡಿಸಿಕೊಂಡು ಅಂತ ಹೇಳಿದರೆ ಎಲ್ಲ ತೆಗೆದಿಟ್ಟರಂತೆ, ಹಾಗೆ ಎಲ್ಲ ಹಸಿ ಹಸಿ ಪದಾರ್ಥ ಸಪ್ರೇಟ್ ಸಪ್ರೇಟ್ ಪ್ರತಿಯೊಂದು ಹಾಗೆ ಹೇಗೆ ಗೊತ್ತಾ, ಪಲ್ಯಗಿಲ್ಲ ಹಾಗೆ, ಚಟ್ನಿ ಗಿಟ್ಟೆ ಹಾಗೆ ಎಲ್ಲ ಉಗಿ ಬರ್ತಿದ್ದೆ. ಆ ರೀತಿ ಇಟ್ಟಿದ್ದಾರೆ, ಸ್ನಾನ ಮುಗಿಸ್ತಾರೆ, ಆನ್ಯಕ ಪೂಜೆ ಎಲ್ಲ ಮುಗಿಸಿ ನೈವೇದ್ಯವ್ರು ಬಟ್ಟೆ ಎಲ್ಲ ತಿಂದುಬಿಟ್ಟಿರ್ತಾರೆ. ಇದು ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ, ಎಂಥ ದೊಡ್ಡ ಜ್ಞಾನಿಗಳವರೆಲ್ಲ ಕೂಡ ಅವರು ಹೇಳಿದ ಮಾತುಗಳನ್ನು ಸಾಮಾನ್ಯ ಅರ್ಥ ಮಾಡಿಕೊಂಡ್ರೆ ಭಾರಿ ತಪ್ಪಾಗುತ್ತೆ. ಅದೇ ಕಂಡ ಕಂಡದ್ದೆಲ್ಲ ಅಂತ ಮಲಗಿದ್ರೆ ದಂಡ ಪ್ರಣಾಮ ಅಂತ ಮಲಗ್ತಾರಂಥವ್ರು. ವಿಜಯದಾಸರ ಮಾತ್ರ ನಿನ್ನೆ ನೋಡಿದ್ವಲ್ಲ, ಮೈ ಮರೆತು ಮಲಗುವುದೇ ಮಹಿತೆಗೆ ನಮಸ್ಕಾರ. ಇಂಥ ಒಂದು ಅನುಸಂಧಾನ ದೊಡ್ಡ ವ್ಯಕ್ತಿಗಳವರು, ನಡೆವ ನಡೆಗಳು ಎಲ್ಲ ಲಕ್ಷ ಪ್ರದಕ್ಷಿಣೆ, ನುಡಿವ ನುಡಿಗಳು ಎಲ್ಲ ಗಾಯತ್ರಿ ಮಂತ್ರ, ಕಂಡ ವಿಷಯ ಸುಖವೆಲ್ಲ ಇಂದ್ರಿಯಾಗ್ನೆಯಲ್ಲಿ ಹೋಮ, ದೃಢ ಪ್ರಜ್ಞರೇನೇ ಮಾಡಿದ ಅದೇ ಮರ್ಯಾದೆ. ಇದು ಪುರಂದರದಾಸ ದೇವರು ನಾಮದ ಪೂರ್ತಿ ಅರ್ಥನ ಜಗನ್ನಾಥ ತಿಳಿಸಿದ್ದಾರೆ. ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವು ತಿಳಿಯದು ಓದಿ ಕೇಳದಲೆ. ಈ ಮಾತಿಟ್ಟುಕೊಂಡೆ ಶ್ರೀಧರ ವಿಠಲದಾಸರು ಫಲಶ್ರುತಿ ಸಂಧಿಯಲ್ಲಿ ಪುರಂದರದಾಸರ ಅನುಗ್ರಹದಿಂದ ಬರೆದಿದ್ದಾರೆ ಅಂತ ಹೇಳೋ ಮಾತಕ್ಕೆ ದೃಷ್ಟಾಂತ ಇದೆ. ಕೆಟ್ಟು ಹೋದದ್ದೆಲ್ಲ ಸಂಚಿತ ಕರ್ಮವು, ಸುಟ್ಟು ಹೋದದ್ದೆಲ್ಲ ಆಗಾಮಿ ಕರ್ಮ, ನಷ್ಟವಾದದ್ದೆಲ್ಲ ಪ್ರಾರಬ್ಧ ಕರ್ಮವು, ಶೆಟ್ಟಿತ ಬೀಡು ಬಿಟ್ಟಿದ್ದೇ ಪಟ್ಟಣವು. ವಿಧಿ ನಿಷೇಧಗಳು ಇಂದುವರೆಗೆ ಎಂತುಟೋ ಹರಿಯೇ ಅಂತ ಪುರಂದರದಾಸ ದೇವನಾಮ ಆಚಾರ್ಯ ಮತ್ತೆ ಹೇಳ್ತಾರೆ. ಬರೀ ಜ್ಞಾನಿಗಳಿಗೆ ನಾವು ಹೇಳಿದ್ದಲ್ಲ, ಕೆಲವರು ಇರ್ತಾರೆ ಬರೀ ಸಣ್ಣ ಪುಟ್ಟ ಜ್ಞಾನಿ ಅಲ್ಲ, ಮಹಾ ದೊಡ್ಡ ಜ್ಞಾನಿ ಅಂತ ಕ್ಲೇಮ್ ಮಾಡಿದರೆ ಆಚಾರ್ಯರ ಮಾತು ಎಷ್ಟು ದೊಡ್ಡ ಜ್ಞಾನಿ ಇರಬಹುದಪ್ಪ ನೀನೀಗ? ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮ. ಅತೀತ ಅನಾಗತ ಜ್ಞಾನಿ, ಹಿಂದೆ ಆಗಿದ್ದನ್ನು ಹೇಳ್ತಾನೆ, ಮುಂದೆ ಆಗಿದ್ದು ಹೇಳ್ತಾನೆ, ಆಗೋದನ್ನ ಹೇಳ್ಬೇಕು. ಅಂಥ ಜ್ಞಾನಿ ಅವನು. ತ್ರೈಲೋಕ್ಯೋದ್ಧರಣ ಕ್ಷಮ, ಮೂರು ಲೋಕ ಇತ್ತ ಸಾಮರ್ಥ್ಯ ಇರುತ್ತೆ. ಏತಾದೃಶೋಪಿ, ಇಂಥ ಜ್ಞಾನಿಯು ಕೂಡ ಶೌತಂ ಸ್ವಾರ್ಥಂ ಆಚಾರಂ ನ ಪರಿತ್ಯಜಿ, ಅವರು ಎಂದು ಆಚಾರ ಬಿಡಬಾರದು ಅಂತ ಶಾಸ್ತ್ರ ಹೇಳಿದ್ರು. ಮಾತ್ರ ಸರಿಯಾಗಿ ತಿಳ್ಕೊಂಡಿರಬೇಕು. ಅಂಥ ದೊಡ್ಡ ಜ್ಞಾನಿಗಳಿಗೂ ಕೂಡ ಕರ್ಮಾಚರಣೆ ವಿನಾಯಿತಿ ಇಲ್ಲ, ವಿಧಿ ನಿಷೇಧ ಅವರು ಫಾಲೋ ಮಾಡಲೇಬೇಕು ಅನ್ನೋದನ್ನು ಆಚಾರ ಒತ್ತಿ ಒತ್ತಿ ಹೇಳ್ತಾರೆ. ಆಚಾರ ಬಿಡತಕ್ಕಂಥ ಸಂದೇಶ ಯಾರು ಕೊಟ್ಟರೆ ಅದು ಮಧ್ವಾಚಾರ ಸಿದ್ಧಾಂತ ಅಲ್ಲ, ದಾಸರ ಎಂದು ಹಾಗೆ ಹೇಳಿಲ್ಲ. ಅದನ್ನು ಏತಾದೃಶೋಪಿ ನಾಚಾರಂ ಶ್ರೌತಂ ಸ್ವಾರ್ಥಂ ಪರಿತ್ಯಜೆ. ಕಲಿಯ ಬದಲಾದ ಕೆಡದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿ ಮಾಡಿಸಿ ಜನರ್ಹೃಯ ಕ್ಷಣ ಗರ್ಪಿಸುತ್ತ ನಿಶ್ಚಲ ಸುಭಸ್ತಿ ಜ್ಞಾನಪೂರ್ಣರು ಸುಖಿಪರವರೊಳಗೆ. ಈ ಕೇಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆ ಹೇಗೆ ಪಾಪ ಬರೋದಿಲ್ಲ ಅಂತ ತೋರಿಸ್ತಾರೆ. ಅವ್ರು ಹೇಗೆ ಪಾಪ ಬರೋದಿಲ್ಲ ಅಂದರೆ, ಕಲಿಯ ಮೊದಲಾದ ಕೆಡದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು, ಇವತ್ತು ಕಲಿ ಮೊದಲಾದವರೊಳಗೂ ಕೂಡ ದೇವ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ದುರ್ಯೋಧನ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ದುರ್ಯೋಧನದ ಪುಣ್ಯ ಕೆಲಸ ಮಾಡಿಸೋದಲ್ಲೂ ಪಾಪ ಕೆಲಸಗಳನ್ನೇ ಮಾಡಿಸ್ತಾರೆ. ನಮಗೆ ಪ್ರಶ್ನೆ ಬರುತ್ತಾರೆ, ಹಾಗಿದ್ದರೆ ಪಾಪ ಮಾಡಿದವರಿಗೂ ಪಾಪ, ಪಾಪ ಮಾಡಿಸಿದವರಿಗೂ ಪಾಪ, ಇದು ಲೋಕದ ನಿಯಮ ಇದೆ. ಪಾಪ ಮಾಡಿದವರಿಗೂ ಪಾಪ, ಪಾಪ ಮಾಡಿಸಿದವರಿಗೂ ಪಾಪ ಅಂತ ನಿಯಮ ಇದೆ. ಪುಣ್ಯ ಮಾಡಿದವರಿಗೂ ಪಾಪ, ಪುಣ್ಯ ಮಾಡಿಸಿದವರಿಗೂ ಪುಣ್ಯ, ಪುಣ್ಯ ಮಾಡಿದವರಿಗೂ ಪುಣ್ಯ, ಪುಣ್ಯ ಮಾಡಿಸಿದವರಿಗೂ ಪುಣ್ಯ. ಅದಕ್ಕೆ ರಾಯರು ಕರಿಷ್ಯೆ ಕಾರಯಿಷ್ಯೆ ಚಾನ ಮಾತು ಹೇಳ್ತಾರೆ. ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ಲೋಕದಲ್ಲೂ ಕೂಡ ಅವನು ಕೊಲೆ ಮಾಡಿರ್ತಾನೆ, ಎಲ್ಲ ವಿಚಾರಣೆ ನಡೆಯುತ್ತಾನೆ. ಅವನು ಹೇಳ್ತಾನೆ ಇವನು ಹೇಳಿದ್ದಕ್ಕೆ ಮಾಡಿದೆ ಅಂತ ಹೇಳ್ತಾನೆ, ಆಗ ಅವನು ಹಿಡಿತಾನೆ. ತಮಾಷೆ ಏನು ಗೊತ್ತೇನು, ಅವನಿಗೆ ಜಾಸ್ತಿ ಶಿಕ್ಷೆ, ಕೊಲೆ ಮಾಡಿದವನಿಗೆ ಕಡಿಮೆ ಶಿಕ್ಷೆ, ಮಾಡಿಸಿದವನಿಗೆ ಜಾಸ್ತಿ ಶಿಕ್ಷೆ, ಇದು ಇವತ್ತಿಗೂ ನಡೀತಿರತಕ್ಕಂಥ ಸಂಗತಿ. ಆದರೆ ದೇವತೆಗಳು ಹಾಗಿದ್ದರೆ, ದುರ್ಯೋಧನಾದಿಗಳ ದೇಹದಲ್ಲಿದ್ದು ದುಷ್ಟರ ದೇಹದೊಳಗಿದ್ದು ನಿಷಿದ್ಧ ಕೆಲಸ ಮಾಡಿಸ್ತಾರಲ್ಲ, ಅವ್ರಿಗೆ ಎಷ್ಟು ಪಾಪ ಬರಬೇಕು ದೇವತೆಗಳಿಗೆ? ಇದಕ್ಕೆ ಉತ್ತರ ಕೊಡ್ತಾರೆ ದಾಸರು, ಅವರಿಗೆ ಪಾಪ ಬರೋದಿಲ್ಲ ಅಂತ ತಿಳಿಸ್ತಾರೆ. ಕಲಿಯ ಮೊದಲಾದ ಕೆಡದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ, ಅವ್ರು ಹೇಗಿದ್ದಾರೆ ಗೊತ್ತಾ, ದೇವರ ಅಪ್ಪಣೆಯಂತೆ ಅಲ್ಲಿದ್ದಾರೆ. ತತ್ವಾಭಿಮಾನಿ ದೇವತೆಗಳಾಗಿ ಅವರ ದೇಹದಲ್ಲಿದ್ದು ಏನು ಮಾಡಿಸ್ಬೇಕು ಅಂತ ದೇವರು ಹೇಳಿದ್ದಾನೆ, ಆ ಕೆಲಸಗಳನ್ನು ಮಾಡಿಸ್ಕೊಂಡಿದ್ದಾರೆ. ಕಲುಷ ಕರ್ಮವ ಮಾಡಿ ಮಾಡಿಸಿ ಅವರಿಂದ ನಿಷಿದ್ಧ ಕೆಲಸಗಳನ್ನು ಮಾಡಿಸ್ತಾರೆ. ಜಲರುಹೆಯ ಕ್ಷಣ ಗರ್ಪಿಸುತ್ತಾ ಜಲರುಹೆಯ ಕ್ಷಣ ನಿನ್ನ ಬಂದಿದೆ, ಪುಂಡರೀಕಾಕ್ಷನಾದ ಶ್ರೀಹರಿಗೆ ಸಮರ್ಪಣೆ ಮಾಡ್ತಾ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರವರೊಳಗೆ. ಅವರಿಗೆ ದುಃಖ ಆಗೋದೇ ಇಲ್ಲ, ಪಾಪ ಬರೋದೇ ಇಲ್ಲ ಅಂತ ಅನ್ಸಿರ್ತಾರೆ. ಅದಕ್ಕೆ ಏನು ಮೇನ್ ಪಾಯಿಂಟ್ ಇದೆ, ಶ್ರೀಹರಿ ಆಜ್ಞೆಯಲ್ಲಿ ಅವರವರ, ದೇವರ ಅಪ್ಪಣೆಯಂತೆ ಮಾಡಿಸೋದ್ರಿಂದ ಅವರಿಗೆ ದೋಷ ಇಲ್ಲ. ದೇವರ ಅಪ್ಪಣೆಯಂತೆ ಮಾಡಿಸೋದ್ರಿಂದ ದೇವತೆಗಳಿಗೆ ದೋಷ ಬರೋದಿಲ್ಲ. ಯಾವ ಕೇಸ್ ಇದು? ವಿಧಿ ನಿಷೇಧಗಳನ್ನು ಮೀರಿದವರು ದೇವತೆಗಳು ಅನ್ನೋದಕ್ಕೆ ಅವರು ಹೇಳಿದ ಮಾತಿದ್ದು, ಕಂಡವರು ಹೇಳಿದ ಮಾತುಗಳಲ್ಲ. ಅವರು ದೇವರ ಅಪ್ಪಣೆ ತಗೊಂಡು ಮಾಡೋದ್ರೆ ದೋಷ ಇಲ್ಲ. ಆ ವೀರಪ್ಪನ ಕೊಂದರು, ವೀರಪ್ಪ ಯಶೋಧನ ಕೊಂದಿದ್ದ, ಅವರು ಇವರು ಕೊಂದರು. ನಮ್ಗೆ ನೋಡೋದಕ್ಕೆ ಏನನ್ಸುತ್ತೆ, ಅವನು ಕೊಲೆ ಮಾಡಿದ್ರೆ ಇವರು ಕೊಲೆ ಮಾಡಿದ್ರು, ವ್ಯತ್ಯಾಸ ಏನಾಗಿದ್ರೆ? ಇಬ್ಬರದು ಒಂದೇ ಆಯ್ತಲ್ಲ ಅಂತ ಕೇಳಿದರೆ, ವೀರಪ್ಪನು ತನ್ನ ಸ್ವಾರ್ಥಕ್ಕೋಸ್ಕರ ಎಷ್ಟೋ ಜನ ಕೊಂದು ಹಾಕಿದ್ದ. ಅವ್ನು 176-176 ಜನ ಕೊಂದಿದ್ದಂತೆ, 2000 ಆನೆ ಕೊಂದಿದ್ದಂಥವು. ಅವನು ಇವರು ಕೊಂದ್ಬಿಟ್ಟು, ಆದರೆ ಇವರು ಕೊಂದು ಸರ್ಕಾರಿ ಆರ್ಡರ್ ಇತ್ತು ಇವನ ಜೊತೆಗೆ. ಏನಂತಿತ್ತು? ಡೆಡ್ ಆರ್ ಅಲೈವ್ ಅನ್ನೋ ಹಿಡ್ಕೊಂಬನ್ನಿ ಅಂತೆ, ಹೆಣ ಆದರೂ ತೊಗೊಂಡು ಬನ್ನಿ ಕೊಂದು ಬನ್ನಿ ಅಂತಿತ್ತು. ಅವ್ರಿಗೆ ಪಾಪ ಅವಾರ್ಡ್ ಕೊಟ್ಟರು ಅವರಿಗೆಲ್ಲ ಕೂಡ, ಅವ್ರಿಗೆ ಪುಣ್ಯ ವೃದ್ಧಿ ಆಯಿತು ಹೊರತು ಪಾಪ ಬರೋದಿಲ್ಲ. ಏಕೆ? ದೇವರ ಅಪ್ಪಣೆಯಿಂದ ಮಾಡಿಸೋದ್ರಿಂದ ಅವರಿಗೆ ಪಾಪ ಇಲ್ಲ, ತಾವಾಗಿ ಮಾಡಿಬಿಟ್ರೆ ಪಾಪ ಬರೋದು. ಈ ಅನುಸಂಧಾನ ಇದ್ದವರಿಗೆ ದೋಷ ಬರೋದು. ಅಶ್ವತ್ಥಾಮಾಚಾರ್ಯ ಇದ್ದಾರೆ, 18 ದಿವಸ ರಾತ್ರಿ ಪಾಂಡವರ ಸೈನ್ಯ ಶೇಕಾಷ್ಟು ಉಳ್ಕೊಂಡಿರುತ್ತೆ, ಹೆಂಗಸರು ಮಕ್ಕಳು ಇರ್ತಾರೆ ಕೆಲವರೆಲ್ಲ, ಅವ್ರು ಹೋಗಿ ಎಲ್ಲರೂ ಸಂಹಾರ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯ. ಎಂಥ ಪಾಪ ಬರಬೇಕಾಗಿತ್ತು ಗೊತ್ತಾ ಅದಕ್ಕೆ? ಅದೇ ಕೊನೆಗೆ ಶಿಬಿರ ಬೆಂಕಿ ಇಟ್ಬಿಡ್ತಾರೆ, ಸುಟ್ಟು ಬೂದಿ ಆಗಬೇಕು ಅವರೆಲ್ಲ ಕೂಡ. ಒಬ್ಬೇ ವ್ಯಕ್ತಿ ಯಾರು ಉಳ್ಕೊಡೋದಿಲ್ಲ, ಅಂಥ ಭಯಾನಕವಾದಂಥ ಮರ್ಡರ್ ಮಾಡ್ತಾರೋ. ಅದೇ ಪಾಪ ಬಂತು ಅಂದರೆ ಪಾಪ ಬರೋದೇ ಇಲ್ಲ ಅವರಿಗೆ. ಅದಕ್ಕೆ ದೇವರ ಅಪ್ಪಣೆಯಿಂದ ಎಂಟರ್ ಆಗಿರ್ತಾರೆ ಅವರು. ಸಂಹಾರಕಾರಕರು ನಯಕಾರಕರೇ ರುದ್ರದೇವರಾದ್ದರಿಂದ ಪಾಪ ಬರಲೇ ಇಲ್ಲ ಅವರಿಗೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯಶ್ಯ ನಾಹಂಕೃತೋ ಭಾವ ಬುದ್ಧಿರ್ಯಶ್ಯ ನಲಿಪ್ಯತೆ ಹತ್ವಾಪಿ ಸಮಾಂ ಲೋಕಾನ್. ಅವನು ಯಾರಿಗೆ ನಾನು ಮಾಡ್ತೇನೆ ಅಂತ ಅಭಿಮಾನ ಇಲ್ಲ, ತನಗೋಸ್ಕರ ಅನ್ನೋ ಮಮಕಾರ ಇಲ್ಲ ಅಂತ ಅವನು ಎಷ್ಟು ಜನ ಕೊಂದರೂ ಪಾಪ ಬರೋದಿಲ್ಲ. ದೇವರ ಅಪ್ಪಣೆಯಂತೆ ಕೊಲ್ತಾನಾದ್ರಿಂದ ಅದು ಗುಣ ಆಗ್ತದೆ ಹೊರತು ದೋಷ ಇಲ್ಲ. ಇದೆಲ್ಲ ತಿಳ್ಕೊಂಡವರಿಗೆ ಈ ಮಾತು ಸುಲಭವಾಗಿ ಅರ್ಥ ಆಗುತ್ತೆ. ಕಲಿಮದರಾದ ದುಷ್ಟರೊಳಗಿದ್ದು ದೋಷಿಗಳ ಒಳಗೆ ಇದ್ದು ತತ್ವಾಜ್ಞಾನಿ ದೇವತೆಗಳು ಕೆಟ್ಟ ಕೆಲಸ ಮಾಡಿದರೂ ಕೂಡ ಅವರಿಗೆ ಯಾವ ಪಾಪನೂ ಬರೋದಿಲ್ಲ, ಜೊತೆಗೆ ಪುಣ್ಯನೇ ವೃದ್ಧಿ ಆಗುತ್ತೆ ಅಂತ ಹೇಳಿ. ಆವ ಜೀವದವಳಿದ್ದರೇನು, ಇನ್ನಾವ ಕರ್ಮವ ಮಾಡಲೇನು, ಇನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನವರು, ಕಾವನಯ್ಯನ ಪರಮ ಸತ್ಕರುಣಾವಲೋಕನ ವರದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಅವರು ಯಾವ ಜೀವನೊಳಗಿದ್ದರೂ ಅಷ್ಟೇ, ಯಾವ ಕರ್ಮ ಮಾಡಿಸಿದರೂ ಅಷ್ಟೇ, ಯಾವ ಗುಣರೂಪಗಳನ್ನು ಉಪಾಸನೆ ಮಾಡಿದರೂ ಅಷ್ಟೇ, ಅವರಿಗೆಂದೂ ಸಹ ಪಾಪದ ಲೇಪ ಇಲ್ಲ, ದೇವತೆಗಳಿಗೆ ಪಾಪದ ಲೇಪ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಅಂಶ ಇದೆ. ಯಾವುದನ್ನು ದೇವರ ಅಪ್ಪಣೆಯಿಂದ ಮಾಡ್ತಾರೋ ಆ ಲೇಪ ಅವರಿಗಿಲ್ಲ, ಅದು ಬಿಟ್ಟು ಮಾಡಿದರೆ ಅವ್ರಿಗೂ ಲೇಪ ಇದೆ. ಗೊತ್ತಾಯ್ತಾ, ಅದು ಬಿಟ್ಟು ಏನಾದ್ರು ತಮ್ಮ ಓನ್ ಡೆಸಿಷನ್ ತೊಗೊಂಡ್ಬಿಟ್ರೆ ದೋಷ ಇದೆ, ದೇವರ ಅಪ್ಪಣೆ ಪ್ರಕಾರ ಮಾಡಿದರೆ ದೋಷ ಇಲ್ಲ. ಮತ್ತು ವೀರಪ್ಪ ನಡ್ಕೋ ಯಾರು ಬೇರೆಯವ್ರನ್ನ ಕೊಂದ್ರೆ ದೋಷ ಇದೆ, ಮತ್ತೆ ಅವರಿಗೆ ಅವನು ಕೊಂದರೆ ಮಾತ್ರ ದೋಷ ಇಲ್ಲದೆ ಹೊರತು ಕಂಡ್ಕೊಂಡವ್ರನ್ನ ಕೊಲ್ಲಾಗಿಲ್ಲ ಅವರು, ಅಷ್ಟಕ್ಕೆ ಮಾತ್ರ ಅಲೋ ಮಾಡ್ತಾರೆ ಅವರು. ಆ ಹಿನ್ನೆಲೆಯಲ್ಲಿ ಪರಮಾತ್ಮನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿದವರಿಗೆ ಮಾತ್ರ. ಅದೇ ಅಶ್ವತ್ಥಾಮರ ದೃಷ್ಟಾಂತ ತಗೊಂಡ್ರೆ ಅಷ್ಟು ಜನ ಕೊಂದಿದ್ದವರಿಗೆ ಪಾಪ ಬರಲಿಲ್ಲ. ಆದರೆ ಕೃಷ್ಣ ಒಂದು ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರೇ, ಉತ್ತರ ಗರ್ಭವನ್ನು ಬಿಟ್ಟುಬಿಡ್ಬೇಕು, ಅದನ್ನು ಕೊಲ್ಲಬಾರ್ದು, ಬ್ರಹ್ಮಶ್ವರಾಸ್ತ್ರ ಬಿಟ್ಟಿದ್ದೆ ಅದು ವಾಪಸ್ ತಗೊಳ್ಳಿ. ಆಗ ಅಶ್ವತ್ಥಾಮಡಿ, ಇಲ್ಲ ನಾನು ಬಿಡೋದಿಲ್ಲ, ಅಲ್ಲೇ ಬಿಡಿಸ್ತೇನೆ ಅಂತ ಹೇಳ್ತಾರೆ. ಮುಕ್ತಾಹ ಪಂಚೈವ ಪಾಂಡವ, 5 ಜನ ಪಾಂಡವರು ಬಿಡ್ತೇನೆ ಹೊರತು ಅವ್ರ ಸಂತತಿ ಬಿಡೋದಿಲ್ಲ. ಹೋಗಲಿ, ಸಂತತಿನೂ ಹೊಡೆದಾಕಿರಿ, ಆ ಗರ್ಭ ಮಾತ್ರ ಬಿಡಿ ಅಂತಾರೆ. ಓ ಕೃಷ್ಣ, ನಾನು ಅಲ್ಲೇ ಹಾಕ್ತೇನೆ ಅಂತ ಹೇಳ್ತಾರೆ. ಪಕ್ಷಪಾತ ದಿಚ್ಛಸಿತ್ವಂ ಭಾಗಿನೇಯಸ್ಯ ಸಂತತಿ, ನಿನ್ನ ತಂಗಿಯ ಸಂತತಿ ಪಕ್ಷಪಾತ ಇದೆ, ಅಲ್ಲೇ ಬಿಡಿಸ್ತೇನೆ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾರೆ, ಅಶ್ವತ್ಥಾಮಾಚಾರ್ಯ ನನ್ನ ಮಾತು ಕೇಳಬೇಕು ನೀವು, ಅಲ್ಲಿ ಬಿಡಿಸ್ಬೇಡಿ ಅಂತಾರೆ, ಬಿಡಿಸ್ತೇನೆ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ಹೌದಾ, ನೀವು ಬಿಡಿಸಿ, ಸಾಯಿಸಿ, ತ್ವದಸ್ತ್ರ ನಿಯತಂ ಗರ್ಭಂ ಪುನರುಜ್ಜೀವಯಾಮ್ಯ, ನಾನು ಮತ್ತೆ ಬದುಕ್ತೇನೆ ಅದು ನೋಡಿ, ನನ್ನ ಸಂಕಲ್ಪ ಹೇಗೆ ನಡೆಸ್ತೇನೆ ಅಂತ ಹೇಳ್ತಾರೆ. ನನ್ನ ಮಾತು ಕೇಳಲಿಲ್ಲ ಹೋದಲ್ಲೋ ನೀವು ಶಾಪ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಅಶ್ವತ್ಥಾಮರ ಕೆಲಸ ಎರಡಿದೆ ನೋಡಿ, ನಾನು ಅರ್ಥ ಮಾಡ್ಕೋಬೇಕು. ಎಷ್ಟು ಜನ ಕೊ, ಅದು ಯಾವುದು ಲೆಕ್ಕ ಇಲ್ಲ, ಅಕೌಂಟೇ ಇಲ್ಲ, ಆಸ್ ಪರ್ ಆರ್ಡರ್ ಕೊಂದಿದ್ದಾರೆ, ಇದು ಅಗೇನೆಸ್ಟ್ ಆರ್ಡರ್ ಮಾಡ್ತಿದ್ದಾರೆ, ಅದಕ್ಕೆ ಲೇಪ ಬಂತು ಅವರಿಗೆ. ನಿಮಗೆ ದುರ್ಗಂಧಯುಕ್ತ ರಣಸಂಚಿತಾಂಗ ಸದಾಚಾರಸ್ವಂ ವಿಪಿನೇಶು ಮಂದ, ನೀವು 1,000 ವರ್ಷಗಳ ಕಾಲ ಅರಣ್ಯದಲ್ಲಿ ಸಂಚಾರ ಮಾಡಬೇಕು. ಯಾವತ್ ಪಾಂಡವ ಸಂತತಿ, ಪಾಂಡವರ ಸಂತತಿ ಇರುವವರೆಗೂ ನೀವು ಹಾಗಿರಬೇಕು ಅಂತ ಕೃಷ್ಣ ಶಾಪ ಕೊಡ್ತಾರೆ. ದೇವತೆಗಳು ಅಂಥ ದೇವತೆಗಳಾಗ್ತಾರೆ ಯಾರಾದರೂ ಕೂಡ, ರುದ್ರದೇವರ ಅವತಾರ ಅಂಥವರಿಗೂ ವಿಧಿನಿಷೇಧ ಇತ್ತು ಅಂದ ಮೇಲೆ ಈ ಕಂಡ್ಕಂಡಗಳು ವಿಧಿನಿಷೇಧ ಇಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತೆ, ಇದ್ದೇ ಇದೆ. ಇದೆಲ್ಲ ದಾಸರ ಮಾತನ್ನು ವ್ಯಾಸರ ಮಾತಿನ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು. ಆವ ಜೀವರುಡಿದ್ದರೇನು, ಇನ್ನಾವ ಕರ್ಮ ಮಾಡಲೇನು, ಇನ್ನಾವ ಗುಣರೂಪಗಳ ಉಪಾಸನೆ ಮಾಡಲೇನವರು, ಕಾವನಯ್ಯನ ಪರಮ ಸತ್ಕರುಣಾವಲೋಕನದಿ ಬಲದಿ, ನೋಡಿ ಪರಮ ಸತ್ಕರುಣಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಇದೆಲ್ಲ ಆಚಾರ್ಯರ ಮಾತುಗಳು, ಅನುವಾದಗಳಿವೆಲ್ಲ ಕೂಡ. ಪ್ರೇರಕಾಪಿ ದೇ ಪಾಪಾನಾಂ ನ ದೇವಾಹ ಪಾಪ ಮಾತ್ನುಯು, ದೇವತೆಗಳು ನಮ್ಮ ದೇಹದೊಳಗಿದ್ದು ಕೆಲವೊಮ್ಮೆ ಪಾಪಕರ ಪ್ರೇರಣೆ ಮಾಡ್ತಾರೆ, ಯಾಕೆಂದರೆ ನಮ್ಮ ಪೂರ್ವಕರ್ಮ ಆಗಿರ್ತದೆ, ಆದರೆ ಅವರಿಗೆ ಪಾಪದ ಲೇಪ ಇಲ್ಲ. ಪುಣ್ಯಕರ್ಮಕ್ಕೆ ಮಾತ್ರ ಫಲ ಇದೆ ಅವರಿಗೆ, ನಮಗೂ ಪುಣ್ಯ ಫಲ ಬರುತ್ತೆ, ತಾವು ಫಲ ಹೆಚ್ಚು ಬರುತ್ತೆ ಇನ್ನೂ ಅವರಿಗೆ ಆ ಫಲ ಉದ್ದಿದೆ. ಹೇತವೂಪಿ ಈ ಪಾಪಸ್ಯ ನ ಪ್ರಾಯ ಪಾಪ ಫಲಭಾಗಿನ ದೇವಾಹ ಪುಣ್ಯಸ್ಯ ದೈತ್ಯಾಸ್ಯ ಮಾನುಷಾಸ್ತು ವಿಭಾಗಿನ ಅಂತ ಹೇಳಿ ಇನ್ನೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಡೆಯೊಳು ಜಿತೇಂದ್ರಿಯಡೆಂದು ಕರೆಸುವಳು. ಒಳ್ಳೆ ದೃಷ್ಟಾಂತ ಇದೆ. ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯೊಳು ಜಿತೇಂದ್ರಿಯಡೆಂದು ಕರೆಸುವಳು. ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಭವಿಸುವವೇ ಅಚ್ಯುತನ ದಾಸರಿಗೆ. ಎಲ್ಲರೂ ಕಂಡ ದೃಷ್ಟಾಂತ ಇದೆ. ಪತಿವ್ರತ ಸ್ತ್ರೀ ಇದ್ದಾಳೆ, ಪತಿವ್ರತ ಸ್ತ್ರೀ ತನ್ನ ಗಂಡ ಜೊತೆ ಸಂಸಾರವನ್ನು ಮಾಡ್ತಾಳೆ, ಮಕ್ಕಳನ್ನು ಪಡಿತಾಳೆ, ಮೊಮ್ಮಕ್ಕಳನ್ನು ಪಡಿತಾಳೆ, ಬೆಳೀತಾ ಹೋಗುತ್ತೆ ಸಂಸಾರ. ಅವಳು ಏನಂತ ಕರೀತಾರೆ ಜನ, ಮಹಾಪತಿವ್ರತೆ ಅಂತ ಕರೀತಾಳೆ, ದೋಷಿ ಅಂತ ಕರೆಯೋದಿಲ್ಲ. ಅಕಸ್ಮಾತ್ ಗಂಡ ಇಲ್ಲ, ಮಕ್ಕಳನ್ನ ಪಡಿತಾಳೆ, ಲೋಕ ನಿಂದಿತಾಳೆ ಬಿಡ್ತಾಳೆ, ಜಾರಣಿಯನ್ನು ಹೆಸರು ಬರುತ್ತಾಳೆ. ಒಂದೇ ಕೆಲಸನೇ, ಇಲ್ಲೂ ಮಕ್ಕಳು ಅಲ್ಲೂ ಮಕ್ಕಳನ್ನು ಪಡೀತಾರೆ. ಮದುವೆಯಾಗಿ ಗಂಡರಿಂದ ಮಕ್ಕಳನ್ನು ಪಡೀತಾರೆ. ಇದು ಲೋಕಕ್ಕೆ ವಿಶೇಷವಾದಂಥ ಸಂದೇಶ, ಪತಿವ್ರತೆಯ ಸಂದೇಶ. ಅಕಸ್ಮಾತ್ ಮದುವೆ ಆಯಿತು, ಗಂಡನ ಸಂಸಾರ ಮಾಡದೆ ಬಿಟ್ಟು ಹೋಗಿಬಿಡ್ತಾಳೆ, ಆಗ ಪತಿವ್ರತೆ ಅಲ್ಲ ಅನ್ನೋ ಹೆಸರು ಬರುತ್ತೆ ಅವಳಿಗೆ. ಪತಿವ್ರತೆ ಅಲ್ಲ ಅನ್ನೋ ಹೆಸರು ಬಂತು, ಸಂಸಾರ ಮಾಡಿ ಮಕ್ಕಳನ್ನು ಪಡೀತಾಳೆ, ಪತಿವ್ರತೆ ಅಂತ ಕೀರ್ತಿ ಬಂತು. ಆದರೆ ಅನ್ಯ ಪುರುಷ ಜೊತೆ ಪಡೆದಾಗ ಜಾರಿಣಿ ಅಂತ ಕೆಟ್ಟ ಹೆಸರು ಬಂತು. ನೋಡಿಯ, ಪತಿಯೊಂದಿಗೆ ರಮಿಸಿದಾಗ ಮಕ್ಕಳನ್ನು ಪಡೆದಾಗ ದೋಷ ಆಗಲಿಲ್ಲ, ನಿಷಿದ್ಧವಾಗಿ ಮಾಡಿದಾಗ ದೋಷ ಆಗುತ್ತೆ. ಅದು ವಿಹಿತ ಕರ್ಮವನ್ನು ಮಾಡಿದಾಗ ದೋಷ ಆಗೋದಿಲ್ಲ, ವಿಶುದ್ಧ ಕರ್ಮ ಮಾಡಿದ್ರೆ ಮಾತ್ರ ದೋಷ ಆಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳ ರೀತಿ ಹೀಗೆ ಅವರು ಮಾಡಬೇಕಾದ ಕರ್ಮಗಳನ್ನೇ ಮಾಡ್ತಾರೆ, ಬೇರೆ ಕರ್ಮಗಳನ್ನು ಮಾಡೋದಿಲ್ಲ. ಅದಕ್ಕೆ ಅವರಿಗೆ ಬಂಧನ ಇಲ್ಲ, ನಿಷಿದ್ಧ ಕರ್ಮ ಮಾಡೋ ಪ್ರಸಕ್ತಿನೇ ಇಲ್ಲ, ದೋಷನೇ ಅವರಿಗಿಲ್ಲ. ಹೊರತು ಏನು ಬೇಕಾದ್ರೆ ಮಾಡಬಹುದು ಅಂದರೆ ತಪ್ಪು ಮಾಡಬಹುದು ಅಂತ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ನೋಡಬೇಕದು. ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯೋಳು ಜಿತೇಂದ್ರಿಯಳೆಂದು ಕರೆಸುಗಳು. ಅದು ಒಳ್ಳೆ ದೃಷ್ಟಾಂತ ಇದೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನ. ಪ್ರತಿನಿತ್ಯ ಹೇಳೋ ಶ್ಲೋಕ ಅದು. ಕೆಲವರು ಕಿತ್ಕೊಂಡ್ಬಿಡ್ತಾರೆ ಶ್ಲೋಕನೇ, ಯಾಕೆಂದರೆ ಪಂಚಕನ್ಯಾ ಅಂತಿದೆಯಲ್ಲ, ಇವ್ಯಾರು ಕನ್ಯೆಯರೇ ಅಲ್ಲ, ಇವ್ರನ್ನೆಲ್ಲ ಪನ್ನೇರು ಅಂತ ತಪ್ಪು ಸೇರಿಸಿಬಿಟ್ಟಿದ್ದಾರೆ. ಪಂಚಕಂ ನಾ ಸ್ಮರೇನ್ ನಿತ್ಯ ಪಾಠಾಂತರ ಮಾಡ್ಕೊಂಡ್ಬಿಡ್ತಾರೆ. ತಪ್ಪು ಸತ್ಯಧರ್ಮ ಸ್ವಾಮಿಗಳು ವಾದಿರಾಜ ಸ್ವಾಮಿಗಳೆಲ್ಲ ಪಂಚಕನ್ಯಾಹನ ಪಾಠನ ಹೇಳದೆ ಅರ್ಥ ಬರ್ತಿದ್ದ. ಇವರೆಲ್ಲ ಕನ್ಯೆಯರೇ, ಮದುವೆಯಾಗಿ ಸುಳುವ ಅಹಲ್ಯ ಪತಿ ಗೌತಮರಿದ್ದಾರೆ, ದ್ರೌಪದಿ ಪತಿ ಭೀಮಸೇನ ದೇವರಿದ್ದಾರೆ, ಒಳಗಿರೋ ದೇವತೆಗಳಿಗೆ ಇಂದ ಅರ್ಜುನಾದಿಗಳಿದ್ದಾರೆ, ಬಂಡೋದರಿಗೆ ರಾವಣ ಇದ್ದಾರೆ, ಮಹಾ ದುಷ್ಟಪತಿ ಬೇರೆ ಇದ್ದಾರೆ, ಸೀತಾದೇವಿ ಸಾಕ್ಷಾತ್ ರಾಮದೇವರು, ನಾರಾಯಣನ ಪತ್ನಿ ಮಹಾಲಕ್ಷ್ಮಿಯವರು, ತಾರಾ ಬೃಹಸ್ಪತ್ಯಾದ ಹೆಂಡತಿ ತಾರಾ ಇದ್ದಾರೆ, ಇವರೆಲ್ಲ ವಿವಾಹಿತರೆ, ಆದರೆ ಪಂಚಕನ್ಯಾ ಅಂತ ಕರೆದಿದ್ದಾರೆ. ಇದು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಆಚಾರ್ಯರ ಮಾತಿದೆ, ಮನುಸ್ಮೃತಿಯ ಮಾತಿದೆ, ಕೃಷ್ಣನ ಮಾತಿದೆ, ಅರ್ಜುನ ಇದ್ದಾನೆ, ಅಶ್ವತ್ಥಾಮಾಚಾರ್ಯ ಇದ್ದಾರೆ. ಅಶ್ವತ್ಥಾಮಾಚಾರ್ಯರು ಬಾಲಬ್ರಹ್ಮಚಾರಿಗಳು, ಆಜೀವ ಬ್ರಹ್ಮಚಾರಿಗಳು. ಅರ್ಜುನ ಮೂರು ಮದುವೆಯಾಗಿರ್ತಾರೆ, ದ್ರೌಪದಿ ದೇಹದಲ್ಲಿರ್ತಕ್ಕಂಥ ಶಚಿದೇವಿ, ಆಮೇಲೆ ಸುಭದ್ರಾದೇವಿ ಕೃಷ್ಣನ ತಂಗಿ, ಅನಂತರ ಚಿತ್ರಾಂಗದೆ ಶಚಿದೇವಿನೊಂದು ಅವತಾರ. ಮೂರು ಹೆಂಡಂದರು, ಅವರೆಲ್ಲರಲ್ಲೂ ಮಕ್ಕಳು, ಪ್ಲಸ್ ಉಲೂಪಿಯಲ್ಲಿ ಗರ್ಭಧಾರ ಮಾಡಿ ಮಗನ ಪಡೆದಿರ್ತಾನೆ ಕೃಷ್ಣರೆ. ಅವರಿಗೆ ವ್ಯಾಲ್ಯೂಯೇಷನ್ ಮಾಡ್ತಾನೆ ಮನೆ ಕೃಷ್ಣ. ಅಶ್ವತ್ಥಾಮರು ಬ್ರಹ್ಮಶ್ವರ ವಸ್ತ್ರ ಬಿಟ್ಟರು ವಾಪಸ್ ಅವಳಗೆ ಬರಲಿಲ್ಲ, ಅದನ್ನು ವಾಪಸ್ ಅವಳೋದಕ್ಕೆ ಬಂತು. ಯಾತಕ್ಕಿಂತ ಕೃಷ್ಣ ಹೇಳ್ತಾನೆ, ಛತ್ರತೇಜ ಬ್ರಹ್ಮಚಾರಿ ಕೌಮಾರಾದಪಿ ಚಾರ್ಜುನ, ಅರ್ಜುನ ಬಾಲಬ್ರಹ್ಮಚಾರಿ ಅದಕ್ಕೆ ಆಯಿತು, ಅಶ್ವತ್ಥಾಮರಲ್ಲ ಅಂತ ಕೃಷ್ಣ ಹೇಳಿಬಿಡ್ತಾನೆ. ನೋಡಿದರೆ ಉಲ್ಟಪಲ್ಟ ಕಾಣಿಸ್ತದೆ, ಅಶ್ವತ್ಥಾಮರು ಬಾಲಬ್ರಹ್ಮಚಾರಿಗಳು, ಆಜೀವ ಬ್ರಹ್ಮಚಾರಿ, ಅರ್ಜುನ ಅಲ್ಲ. ಕೃಷ್ಣ ಉಲ್ಟಪಲ್ಟ ಹೇಳ್ತಾನೆ, ಅರ್ಜುನ ಬಾಲ್ಯಾದಪಿ ಬ್ರಹ್ಮಚಾರಿ, ಅರ್ಜುನ ಬ್ರಹ್ಮಚಾರಿ, ಇದು ಅಶ್ವತ್ಥಾಮರಲ್ಲ ಅಂತ ಹೇಳ್ತಾರೆ. ನೋಡಿ ಲೆಕ್ಕ ಹೇಗಿದೆ ಅರ್ಥ ಆಯ್ತಾ. ಈಗ ಇವಳು ಗಂಡನ ಜೊತೆಗಿದ್ದು ಮಕ್ಕಳನ್ನು ಪಡೆದು ಜಿತೇಂದ್ರಿಯಳು ಕನ್ಯಾ, ಆದರೆ ಉಳಿದವಳು ವ್ಯಕ್ತಿ ಮದುವೆ ಆಗಿಲ್ಲ, ಆದರೂ ಅವಳು ಭ್ರಷ್ಟಳು. ಅದೇ ರೀತಿ ಅಶ್ವತ್ಥಾಮರು ತಪ್ಪು ಮಾಡಿದ್ದಾರೆ, ದುರ್ಯೋಧನೆ ಒಂದು ಕೆಟ್ಟ ಮಾತು ಕೊಟ್ಟಿದ್ದಕ್ಕೆ ಅವರು ಬ್ರಹ್ಮಚಾರ್ಯ ಹೋಗಿಬಿಡುತ್ತೆ. ಅರ್ಜುನ ಏನು ಮಾಡಿದ್ದಾನೆ, ಮನುಸ್ಮೃತಿಯ ಮಾತಿದೆ, ಬ್ರಹ್ಮಚಾರಿಯೇ ಭವತಿ ಯತ್ರ ತತ್ರ ಆಶ್ರಮೇ ವಸಂತ. ಅವನು ಆ ಮದುವೆ ಆದಮೇಲೂ ಕೂಡ ಗೃಹಸ್ಥಾಶ್ರಮ ಧರ್ಮಕ್ಕೆ ತಕ್ಕಂತೆ ನಡ್ಕೊಂಡಿದ್ದರೆ ಬ್ರಹ್ಮಚಾರಿ ಅಂತಲೇ ಕರಿಬೇಕು ಅಂತ ಹೇಳಿದ. ಇದು ಬಹಳ ವಿಶೇಷವಾದ ಮಾತು. ಅದನ್ನೆಲ್ಲ ಇಟ್ಕೊಂಡು ದಾಸ ಹೇಳ್ತಾರೆ, ವಿವಾಹಿತಳಾದ ಇವಳು ಜಿತೇಂದ್ರಿಯಳು ಅಂತ ಹೆಸರು ಮಕ್ಕಳನ್ನು ಪಡೆದ್ರು ಕೂಡ. ಇನ್ನೊಬ್ಬಳು ಅದೇ ರೇಣುಕಾದೇವಿ ಕಥೆ ಹೇಳ್ತಾರೆ. ಹಾಗೆ ಹೋದ್ಲು ಜಮದಗ್ನಿಗಳು ಹೇಳಿದ್ರು ನೀರು ತಗೊಂಡು ಬಾ ಅಂಥೇಳಿ, ಹೋದರೂ ಗಂಧರ್ವ ವಿಹಾರ ಮಾಡ್ತಿದ್ದ, ಒಂದು ಕ್ಷಣ ನೋಡಿದ್ಲು ಮನಸ್ಸಿ ಸ್ವಲ್ಪ ಆಕೆಗೆ ವಿಕಾರ ಆಯಿತು. ತಕ್ಷಣ ಬಂದ ತಕ್ಷಣ ಹೇಳ್ತಾರೆ, ಇವಳು ತಲೆ ಕತ್ತರಿಸಿಬಿಡಿ ಅಂತ ಹೇಳ್ತಾರೆ. ನೋಡಿದ್ರೆ ಸಣ್ಣ ಇದಕ್ಕೆ ಈಗ ಮನಸ್ಸಿಗೆ ಸ್ವಲ್ಪ ವಿಕಾರವಾಗಿ ಮುಂದೆ ಅದು ಶುದ್ಧ ಮಾಡಿಬಿಡ್ತಾರೆ. ಆಕೆ ಮಾಡಿ ತಪ್ಪನ್ನು ತಯಾರು ಮಾಡಿ ಆಕೆ ಕೊಡಿಸೋ ಉದ್ದೇಶ ಅವರಿಗಿರಲಿಲ್ಲ, ಶುದ್ಧ ಮಾಡೋ ಉದ್ದೇಶ ಇತ್ತು, ಶುದ್ಧ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಮನಸ್ಸಿ ವಿಕಾರವಾಗಿದ್ದಕ್ಕೆ ಚೇಂಜ್ ಮಾಡಬೇಕು, ಕಾರಣ ಬೇರೆ ಕಡೆ ಮನಸ್ಸು ಹೋಗಿದ್ದಕ್ಕೆ. ಇಲ್ಲಿ ಆ ಪ್ರಸಂಗ ಬಂದಿಲ್ಲ. ಆದ್ದರಿಂದ ವಿಹಿತ ಕರ್ಮಗಳಲ್ಲಿ ಯಾರು ನಿಷ್ಠೆ ಇರ್ತದೋ ಅವರು ಎಂದೂ ಕೂಡ ತಪ್ಪು ಮಾಡದಂತೆ ದೇವರು ನೋಡ್ಕೋತಾನೆ ಅಂತ ಅರ್ಥ. ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಭವಿಸುವವೇ ಅಚ್ಯುತನ ದಾಸರಿಗೆ. ಅಚ್ಯುತನ ದಾಸರಾಗಿ ಯಾರಿರ್ತಾರೆ, ಕೃತಿಪತಿ ಕಥಾಮೃತ, ಕೃತಿಪತಿ ಪ್ರದ್ಯುಮ್ನ, ಮಾಯಾ ಜಯ ಕೃತಿ ಶಾಂತಿ, ಕೃತಿಪತಿ ಪ್ರದ್ಯುಮ್ನ, ಕೃತಿ ರಮಣ ಪ್ರದ್ಯುಮ್ನ ನಂದನೆ ಹೇಳಿದ್ದಾರೆ ಹಿಂದೆ. ಅವರ ಕಥಾಮೃತ ಹರಿಕಥಾಮೃತ ಅಂತ ಸುಭೋಜನ ರಥ ಮಹಾತ್ಮರಿಗೆ ಹರಿಕಥಾಮೃತ ಪಾನ ಮಾಡಿಕೊಂಡು ಹರಿಕಥಾಮೃತ ಸಾರ ಭೋಜನ ಮಾಡಿಕೊಂಡಿರ್ತಕ್ಕಂಥ ಜನಗಳಿಗೆ ದೋಷಗಳು ಬರೋದಿಲ್ಲ, ಅಚ್ಯುತನ ದಾಸರಾಗಿರ್ತಾರೆ, ಅವರು ಸುಖವಾಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಹರಿಭಕ್ತನಾದವನು ತಪ್ಪು ಮಾಡೋದಿಲ್ಲ. ಅದಕ್ಕೊಳ್ಳೆ ದೃಷ್ಟಾಂತ ಕೊಡಬೇಕು ಅಂತಿದ್ರೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಹರಿಭಕ್ತರಾದವನು ಪಾಪ ಮಾಡೋದಿಲ್ಲ, ಆದ್ದರಿಂದ ಅವನಿಗೆ ದೋಷ ಇಲ್ಲ ಅಂತ. ಪಾಪ ಮಾಡಿದ್ರೂ ದೋಷ ಇಲ್ಲ ಅಲ್ಲ, ಪಾಪ ಮಾಡೋದಿಲ್ಲ ಆದ್ರೂ ದೋಷ ಇಲ್ಲ. ಹೇಗೆ ಮಾಡೋದಿಲ್ಲ ಹರಿಕರ್ ಹರಿಭಕ್ತ ಅಂದರೆ ಹೇಳ್ತಾರೆ ನೋಡು, ಅಲ್ಲಿ ಬೆಂಕಿ ಇದೆ, ಒಂದು ಎಲ್ಲ ಕೂತಿದ್ದಾರೆ, ಒಂದು ಹಾವು ಬರುತ್ತೆ, ಈಗ ಎಲ್ಲ ಕಾಮ ಕೂತಿರಿ ಸುಮ್ಮನೆ ಕೂತಿರಿ ಏನು ಮಾಡ್ತಾರೆ ಅಷ್ಟೊತ್ತಿಗೆ, ಒಂದು ಸಿಂಹ ಬರ್ತಾ ಇದೆ ತಕ್ಕ ತಪ್ಪಿಸ್ಕೊಂಡ್ಬಿಟ್ಟಿದೆ ಸಿಂಹ, ಒಳಗೆ ಬರ್ತಾ ಇದೆ, ಯಾರು ಯೋಚನೆ ಮಾಡಬೇಡಿ ಸುಮ್ಮನೆ ಕೂತಿರಿ ಏನು ಮಾಡಿರ್ತಾರೆ ಆಗ್ಲೇ ಎಲ್ಲ ಬಾಗಿಲು ಯಾವ ಬಾಗಿಲು ಫಾಸ್ಟಾಗಿ ಹೋಗುವುದು ನೋಡ್ತಾರೆ. ಯಾಕೆ ಸಿಂಹ ಬರುತ್ತೆ ಅಂತ ಹೇಳಿದರೆ ಎಲ್ಲರೂ ಏನು ಮಾಡ್ತಾರಾಗ ಜೀವ ಉಳಿಸಲು ಟ್ರೈ ಮಾಡ್ತಾರೆ. ಸಿಂಹ ಬಂತು ಅಂದ್ರೇ ಎಲ್ಲ ಹೆದರ್ತಾರೆ, ನರಸಿಂಹ ಎಲ್ಲ ಕಡೆ ಇದ್ದಾರೆ ಅಂದರೆ ಯಾರು ತಪ್ಪಾಡ್ತಾರೆ ಅಂತ ಹೇಳ್ತಾರೆ. ನರಸಿಂಹ ಭಗವಂತ ಇದ್ದಾನೆ ಎಲ್ಲ ಕಡೆ ನೋಡ್ತಾ ಇದ್ದ ಕನಕದಾಸ ಎರಡು ಬಾರಿ ಎರಡು ತಿನ್ನಕ್ಕಾಗಲಿಲ್ವಲ್ಲ ಆ ರೀತಿ ದೇವರು ಎಲ್ಲದನ್ನೂ ಎಲ್ಲ ಕಾಲಕ್ಕೆ ನೋಡ್ತಿರ್ಬೇಕಾದ್ರೆ ತಪ್ಪಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಬರೀ ಫೋಟೋ ತೆಗಿತಾರೆ ಅಂದರೆ ಟ್ರಿಮ್ ಮಾಡಿಸ್ಕೊಂಡು ಟ್ರೈ ಮಾಡ್ತಾರೆ, ವಿಡಿಯೋ ತೆಗಿತಾರೆ ಅಂದರೆ ಭಯ ಚುಪ್ಪು ಹುಷಾರಾಗಿರ್ಬಿಟ್ಟು ವಿಡಿಯೋ ತೆಗಿತಾರೆ ನೋಡಿ ಅಂತ ಹೇಳ್ತಾರೆ. ಒಂದು ವಿಡಿಯೋ ತೆಗಿ ಅದು ಫಿಲಮ್ ಇರುತ್ತೋ ಇಲ್ಲೋ ಅಷ್ಟಕ್ಕೆ ಗಾಬರಿ ಆಗ್ತೀರಿ. ದೇವರು ಸದಾ 24 ತಾಸು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಜೀವರನ್ನು ಪ್ರತಿ ಕ್ಷಣದಲ್ಲೇ ನೋಡ್ತಾನೆ ಅಂದರೆ ಅಂತ ಜ್ಞಾನ ಇದ್ದರೆ ತಪ್ಪು ಮಾಡ್ತಾರಾ? ಸಾಧ್ಯನೇ. ಅಕಸ್ಮಾತ್ ಮಾಡ್ತಾ ಇದ್ರೆ ಪ್ರಾರ್ಥವಶಾತ್ ಮಾಡಿರ್ತಾರೆ, ದೇವರು ಕ್ಷಮಿಸ್ತಾರೆ. ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾತಾಣೆ ಗೋಪ ಗುರುವಿನ ಮಡದಿ ಭಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ. ಯಾತಕ್ಕಾಯಿತು ಅಂದರೆ ಪ್ರಾರಬ್ಧವಶಾತ್ ಅವರಿಗೆ ಜ್ಞಾನ ತಿರೋಧಾರವಾಗಿತ್ತು ಮಾಡ್ತಾರೆ, ಅದನ್ನು ದೇವರು ಕ್ಷಮಿಸ್ತಾರೆ. ಅವರು ಜ್ಞಾನಿಗಳಾಗಿದ್ದು ಫಸ್ಟ್ ಕ್ಷಮಿಸೋದಕ್ಕೆ ಕಾರಣ ತಪ್ಪು ಮಾಡಿದ್ದು ಆಕಸ್ಮಿಕ, ಜ್ಞಾನಿಗಳಾಗಿದ್ದು ಸಹಜ ಅಂತ ಕೇಸೇ ಹೊರತು ನಮಗೆಲ್ಲ ಅಪಾಯ ಆಗುವ ಕೇಸುಗಳಲ್ಲ. ನಮ್ಮ ಜ್ಞಾನಿಗಳಂತ ಪುರವೇ ಆಗಿಲ್ಲ ಫಸ್ಟು, ನಮ್ಮ ಭಕ್ತರಂತ ತೀರ್ಮಾನವೇ ಆಗಿಲ್ಲ. ಅದರಿಂದಾಗಿನೇ ನಾವೆಂದೂ ಕೂಡ ಅಶ್ಯೂಮ್ ಮಾಡಿಕೊಂಡು ನಾವು ಭಕ್ತರು ಅಂತ ತಿಳ್ಕೊಳ್ಳೋದು ಏಕಾಶಿ ಊಟ ಮಾಡ್ತಾ ಕೂತು ಇದರಿಂದ ಭಕ್ತನಾಗ್ತಾನೆ. ಈ ಮಧ್ಯೆ ಅವನು ನಿಜವಾದ ಭಕ್ತ ಆಗಿದ್ರೆ ಮಾಡ್ತಾನೆ ಇರಲಿಲ್ಲ, ಅವನು ಮಾಡ್ತಾನೆ ಭಕ್ತನಲ್ಲ ಅಂತ ಅರ್ಥ, ನಿಜವಾಗ್ಲೂ ಮೋಸ ಮಾಡ್ತಿದ್ದಾನೆ. ಮತ್ತೆ ಹೇಳ್ತಾರೆ ಧಾತ್ರಿಯು ನಾನು ನನ್ನದು ಎಂಬ ಜಡಮತಿ, ಬಹಳ ಮುಖ್ಯವಾದ ತತ್ವ ಹೇಳ್ತಾರೆ. ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಜಲ ಕಿದಿರೀಸಿದರೆ ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಷೇತ್ರ ವೈದು ಮುಂದೆ ಹೇಳ್ತಾರೆ ಕ್ಲೇಶ ವೈದುವನಾದಿಯಲ್ಲಿ ಸರ್ವೇಶ ತೃಪ್ತಿಯ ಮಾಡಿದುದ ಬಿಟ್ಟು ಆಶೆಯಿಂದಲೇ ಅನ್ಯರ ಆರಾಧಿಸುವ ಮಾನವನು. ಇದಕ್ಕೆ ದಾಸರು ತಾವೇ ಕೊಟ್ಟ ಉತ್ತರ ಇದೆ. ಸೂಸಿಬಹ ನದಿಯೊಳಗೆ ಸಾಹಸ ತೋರುವೆನೆಂದು ತುಂಬ ಹರಿತಾ ಇದೆ ಸೂಸಿಬಹ ನದಿ ಪ್ರವಾಹ ಫ್ಲಡ್ಸ್ ಬಂದ ಇದೆ ನದಿ, ನಾನು ಸಾಹಸ ತೋರಿಸ್ತೇನೆ ಅಂತ ಹೊರಟ ನದಿಗೆ ಎದುರಾಗಿ ಪ್ರವಾಹಕ್ಕೆ ಎದುರಾಗಿ ಇದಾಗ್ತಾ ಇದ್ದಾನೆ. ಅವನ ಗತಿ ಏನಾಗುತ್ತೆ? ಅವನು ಹೋಗಿಬಿಡ್ತಾನೆ ಆ ಕಡೆ, ಪೀಸ್ ಪೀಸ್ ಆಗಿ ಹೋಗ್ತಾನೆ, ಉಳಿಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರ ಸಂಕಲ್ಪ ಅಂದರೆ ದೊಡ್ಡ ನದಿಯ ಪ್ರವಾಹ, ಅದು ಎದುರು ಹೋದರೆ ಯಾರೂ ಉಳಿಯೋದಿಲ್ಲ. ಅದಕ್ಕೆ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂಥೇಳಿ ವೇದಕರ್ಮಗಳನ್ನೇ ಮಾಡಿದರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣ. ಅದಕ್ಕೇನಾದರೂ ಆಪೋಸಿಟ್ಟಾಗಿ ಬದುಕಿದರೆ ನಾಶವಾಗ್ತಾನೆ. ದುರ್ಯೋಧನ ಕೃಷ್ಣ ಹೇಳ್ತಾ ದುರ್ಯೋಧನ ನೋಡು ನನ್ನ ಮಾತು ಕೇಳು, ನಾಳೆ ನೋಡಿ ಸ್ಥಿತಿ ಏನಾಗುತ್ತೆ ನಿಂದು, ಎಲ್ಲ ಕಳ್ಕೊಂಡು ಬಿಡ್ತೀಯ, ನಿನ್ನ ದೇಹ ನರಿನಾಯಿ ತಿನ್ನತ್ತೆ, ಎಚ್ಚರ ಇರಲಿ ಅಂತ ಹೇಳ್ತಾನೆ. ದುರ್ಯೋಧನ ಕೇಳೋದಿಲ್ಲ, ಅದೇ ರೀತಿ ನಡೆಯುತ್ತೆ. ಸಪುತ್ರ ಮಿತ್ರ ಬಾಂಧವನಾಗಿ ಸಾಯ್ತಾನೆ, ಭೀಮಸೇನ ತೊಳೆ ಮುರಿದು ಹಾಕಿದ್ದಾರೆ, ರಕ್ತ ಸುರಿತಾ ಇದೆ, ಇನ್ನೂ ಸತ್ತಿಲ್ಲ ದುರ್ಯೋಧನ, ನರಿನಾಯಿಗಳು ಬಂದು ತಿಂತಾ ಇವೆ ಮಾಂಸನ. ಕೃಷ್ಣ ಹೇಳಿದಂತೆ ಆಗೋಗಿ ಕೃಷ್ಣನಿಗೆ ವಿರುದ್ಧ ಹೋದ, ಸರ್ವನಾಶ ಕಂಡ. ಯಾರು ತೆಂಜ ಅರ್ಜುನ ಹೇಳಿದ ಕೃಷ್ಣ, ಅರ್ಜುನ ಎಲ್ಲ ಮಾಡಿಕೊಡು ಯುದ್ಧ ಮಾಡು, ಅರ್ಜುನ ಯುದ್ಧ ಮಾಡಿಬಿಟ್ಟ, ವಿಶ್ವರೂಪ ಕಂಡ, ಎಂಥ ವೈಭವ ಕಾಣ್ತಾನೆ. ಕೃಷ್ಣನ ಮಾತೇನಂತೆ ನಡೆದಿದ್ದಕ್ಕೆ ಇಹಪರ ಎರಡೂ ಸಿಕ್ತ ಅರ್ಜುನನಿಗೆ, ಎದುರಾಗಿ ಹೋದಂತೆ ದುರ್ಯೋಧನ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಜಲ ಕಿದಿರೀಸಿದರೆ ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು, ಕೈ ಸೋತು ಮುಳುಗ್ತಾನೆ. ಅದೇ ರೀತಿ ಹರಿಯ ಬಿಟ್ಟವನು ಕ್ಲೇಶ ವೈದುವನು ದುಃಖಕ್ಕೊಳಗಾಗ್ತಾನೆ. ಕೈ ವೈದುವನಾದಿಯಲ್ಲಿ ಸರ್ವೇಶ ತೃಪ್ತಿಯ ಮಾಡಿದುದ, ಪರಮಾತ್ಮ ನಮಗೇನು ತೃಪ್ತಿ ಮಾಡಿರ್ತಾನೆ, ನಮ್ಮ ಸಾಧನೆಗೆ ಇಷ್ಟೊಂದು ಅವಕಾಶ ಕಲ್ಪಿಸಿರ್ತಾನೆ, ಅದು ತಕ್ಕಂತೆ ನಡೀಬೇಕೆ ಹೊರತು ಬಿಟ್ಟು ಹೋಗಬಾರ್ದು. ಏನು ತೃಪ್ತಿ ಮಾಡಿದ್ದಾನೆ ದೇವರು ನಮಗೆ? ವರ್ಣ ಆಶ್ರಮ ಎಲ್ಲ ತೃಪ್ತಿ ಮಾಡಿದ್ದಾನೆ. ನಮಗೆ ದೇಹ ಕೊಡಬೇಕಾದ್ರೆ ಬ್ರಾಹ್ಮಣ ದೇಹ, ಅದಕ್ಕೆ ನಾವು ಅಪಾಯಿಂಟ್ಮೆಂಟ್ ಲೆಕ್ಚರರ್ ಅಪಾಯಿಂಟ್ಮೆಂಟ್ ಆ ಕೆಲಸನೇ ಮಾಡಬೇಕು. ಯಾವ ಸಬ್ಜೆಕ್ಟ್ ಅಪಾಯಿಂಟ್ಮೆಂಟ್ ಆಗಿರ್ತಾರೋ ಅದೇ ಲೆಕ್ಚರೇ ಮಾಡಬೇಕು, ಬೇರೆ ಕಡೆ ಮಾಡೋ ಹಾಗಿಲ್ಲ. ಅದು ಕ್ಲುಪ್ತಿ ದೇವರು ನಮಗೆ ದೇಹ ಕೊಟ್ಟು, ನಾವು ಬ್ರಾಹ್ಮಣರು ಅಂತ ಏನು ಗೊತ್ತು ಅಂದರೆ ಬ್ರಾಹ್ಮಣರಾಗಿ ಹುಟ್ಟಿರೋದೇ ಮೊದಲನೇ, ಬ್ರಹ್ಮಚಾರಿ ಆಗಿರ್ತಾನೆ, ವಿದ್ಯಾಭ್ಯಾಸಾದಿಗಳನ್ನು ಮಾಡ್ತಾನೆ, ಗೃಹಸ್ಥನಾಗ್ತಾನೆ, ಆಗ ಕರ್ತವ್ಯ ವಾನಪ್ರಸ್ಥ ಎನ್ಯಾಸಿ, ಆಮೇಲೆ ಯಾವ ದೇಶದಲ್ಲಿರ್ತಾನೆ, ಯಾವ ಸ್ಥಳದಲ್ಲಿರ್ತಾನೆ, ವಯಸ್ಸೆಷ್ಟು, ಕಾಲ ಎಷ್ಟು, ಅಧಿಕ ಮಾಸ, ಪುಣ್ಯ, ಅದೆಲ್ಲ ಅನುಸರಿಸಬೇಕು ನಾವು. ನಮ್ಮ ಆಪ್ಷನ್ ಅಲ್ಲ ಇದು. ಮತ್ತು ಎಲೆಕ್ಷನ್ ಡ್ಯೂಟಿ ಬಂದಾಗ ಹೋಗಿ ಅಂತ ಹೋಗ್ತಾರಲ್ಲ, ಅಧಿಕ ಮಾಸ ಹಾಗೆ ದೇವರು ಹೇಳಿದ ಮಾತು, ನಮಗೆ ಚಾಯ್ಸೇ ಇಲ್ಲ, ಮಾಡಬೇಕು ಅಂದರೆ ಮಾಡಬೇಕಷ್ಟೇ ಹೊರತು ಮಾಡೋದಿಲ್ಲ ಅಂದರೆ ಎದುರಿಸಿದರೆ ಹೇಗೋ ಹಾಗೆ. ನಾವು ದೇವರ ಮಾತನ್ನು ಕೇಳೋದಿಲ್ಲ ಅಂದರೆ ಹೇಗೆ ನಮಗೆ ಅಫೆನ್ಸ್ ಆಗ್ತಾರೆ. ಮೊನ್ನೆ ಕೇಸ್ ನೋಡಿದ್ದೀರಿ ನೀವು, ಯಾರು ಗರ್ಭಿಣಿ ಸ್ತ್ರೀಯನ್ನು ಎಲೆಕ್ಷನ್ ಡ್ಯೂಟಿಗೆ ಹಾಕಿಬಿಟ್ಟಿದ್ದಾರೆ. ಅವಳು ಪಾಪ ಗರ್ಭಿಣಿ ಸ್ತ್ರೀಯನ್ನು, ಇನ್ನೊಬ್ಬರು ಬಾಣಂತಿನ ಹಾಕಿದ್ದಾರೆ, ಬಾಣಂತಿ ಪಾಪ ಹದಿನೈದು ಬಾಣಂತಿನ ಆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ. ರೂಲ್ಸ್ ಎಷ್ಟು ಕಷ್ಟ ಗೊತ್ತಪ್ಪ, ಡ್ಯೂಟಿಗೆ ಹೋಗಿದ್ದಾಳು ಅವಳು. ಇದೋ ಶಿಕ್ಷೆ ಆಕ್ಷನ್ ತಗೋತಾರೆ, ಎಲೆಕ್ಷನ್ ಡ್ಯೂಟಿ ಭಾರಿ ಕಷ್ಟದ್ದು. ಅದು ಮನಸ್ಸು ಮಾಡಿದರೆ ಸಸ್ಪೆಂಡ್ ಡಿಸ್ಮಿಸ್ ಮಾಡ್ಬೋದು ಕೆಲಸದಿಂದ. ಆಮೇಲೆ ಯಾರೋ ಎಲ್ಲ ಪೇಪರ್ ಬರೋದಕ್ಕೆ ಹೋಗಿ ವಾಪಸ್ ಕಳಿಸಿದ್ರೆ ಆ ವಿಚಾರ ಬೇರೆ. ಸೊ ಡ್ಯೂಟಿ ಇಸ್ ಡ್ಯೂಟಿ. ಇನ್ನೊಂದು ಸರ್ತಿ ನಾನು ಎಲೆಕ್ಷನ್ ಡ್ಯೂಟಿಯಲ್ಲಿದ್ದ ಒಬ್ಬ ಯಾರೋ ನಮ್ಮ ಫ್ರೆಂಡ್ ಒಬ್ಬ ತಹಸೀಲ್ದಾರ್ ಸರ್, ಅವನು ತಪ್ಪ ಸತ್ತೋಗಿಬಿಟ್ಟ, ಸತ್ತೋಗಿದ್ದಾರೆ, ವಾಪಸ್ ಹೋಗಾಗಿಲ್ಲ ಇವನು. ವಿತ್ ಪರ್ಮಿಷನ್ ಹೋಗಬೇಕು, ಇದಕ್ಕಿಂತ ವಾಪಸ್ ಹೋಗಬೇಕು, ಇದು ಹೋಗಿಬಿಡುತ್ತೆ ಎಲೆಕ್ಷನ್. ಇವನು ರಿಟರ್ನಿಂಗ್ ಆಫೀಸರ್ ತಾಲೂಕಿಗೆ ಬಿಟ್ಟು ಹೋಗಾಗಿಲ್ಲ ಅವನು. ಇನ್ನೊಬ್ಬರು ಬಂದು ಮಾಡೋವರೆಗೂ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆ ನಮ್ಮ ಸರ್ಕಾರದ ಆರ್ಡರೇ ಹೀಗಿರ್ತವೆ ಅಂದರೆ ಭಗವಂತನ ಶಾಸನ ಹೇಗಿರ್ತದೆ ಯೋಚನೆ ಮಾಡಿ. ಸರ್ಕಾರದ ಇವತ್ತು ನೋಡಿ, ಅವರೆಲ್ಲ ಇದ್ದಾರಲ್ಲ ತಮಿಳುನಾಡಿನ ಮುಖ್ಯಮಂತ್ರಿ ಮಗಳು, ಮಾಜಿ ಮುಖ್ಯಮಂತ್ರಿ ಮಗಳು, ಅವ್ನು ಬೇಲ್ ಕೊಡಿಸ್ಕೊಂಡು ವರ್ಷಬೇಕಾಯಿತು ಬೇಲ್ ಕೊಡ್ಸಕ್ಕೆ. ನಿಮ್ಗೆ ಬಿಡಿಸಕ್ಕೆ ಬಿಟ್ಟುಬಿಡಿ. ಅಂದರೆ ಮುಖ್ಯಮಂತ್ರಿ ಪದವಿ ಮಗಳಾದವುಗಳು ನಿಮಗೆ ಜಾಮೀನು ಕೊಡ್ಸೋಕ್ಕೆ ಸಾಲದು. ಅವನ ಮೇಲೆ ಯಮದೇವರು ಲೋಕ ಬಿಡಿಸ್ತಾರೆ, ಸಾಧ್ಯ ಇದೆಯಾ? ಯಮದೂತರು ಬಿಡಿಸ್ತಾರೆ ಇವರೆಲ್ಲ ಕೂಡ. ಇದನ್ನು ಅರ್ಥ ಮಾಡಿಕೊಂಡು ದೇವರ ಅಪ್ಪಣೆ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಫಾಲೋ ಮಾಡಬೇಕು, ಮಾಡಿಕೊಂಡ್ರೆ ಒಳ್ಳೆ ಪುರುಷ ಅರ್ಥ, ಬಿಟ್ಟರೆ ಸರ್ವನಾಶ ಮಾಡಿಸ್ತಾರೆ ಪರಮಾತ್ಮ. ಅಧಿಕ ಭಾಷೆ ಪ್ರಸಂಗನೇ, ಅಧಿಕ ಮಾಸದ ಒಳ್ಳೆ ವಿಚಿತ್ರ ಮಹಿಮೆ ಹೇಳುತ್ತಾರೆ. ಒಬ್ಬ ರಾಜ ಇದ್ದ, ಅವನಿಗೆ ಒಳ್ಳೆ ಹೆಂಡತಿ ಇದ್ದು, ಮಗಳ ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲ ಇದ್ದರು, ಭಾರಿ ಸುಖವಾಗಿದ್ದ, ತುಂಬ ಸುಖವಾಗಿಯೇ ಇದ್ದ. ಅನೇಕ ದಿವಸಗಳ ಕಡಿತು. ಒಂದು ಸಲ ಆತ ಬೇಟೆಗೆ ಅಂತ ಹೋದ, ಒಂದು ಜಿಂಕೆ ಕಾಣಿಸ್ತು, ಹೊಡೆಗೆ ಅಡಿಸಿಕೊಂಡು ಅಂತ ಹೋದ. ಪರಿಶುದ್ಧ ರಾಜ ಹೋದಾಗೆ ಹೋದ, ಜಿಂಕೆ ಸಿಗಲಿಲ್ಲ, ಮಾಯ ಆಗಿಬಿಡ್ತು. ಇವನು ಭಾರಿ ಸುಸ್ತಂತೂ ಆಯಿತು ಪಾಪ. ಸುಸ್ತ ಒಂದು ಕಡೆ ಕೂತ್ಕೊಂಡ, ದೊಡ್ಡ ಮರ ಒಂದು ನೋಡಿದ, ವಿಶ್ರಾಂತಿ ತಗೊಂಬೋಣ ಅಂತೇಳಿ ಕುದುರೆನ ಆ ಕಡೆ ಕಟ್ಟಿದ. ಆ ಮರದ ಬುಡದಲ್ಲಿ ಕೂತ್ಕೊಂಡ, ಹಾಗೆ ವಿಶ್ರಾಂತಿ ತಗೊಂಡು ಕೂತ್ಕೊಂಡ. ಒಂದು ಗಿಳಿ ಬಂತು, ಮೇಲೆ ಕೂತ್ಕೊಂಡು ಒಂದು ಮಾತಾಡಿತು. ಅಲ್ಲಯ್ಯ, ನೀನು ತತ್ವಚಿಂತನೆ ಮಾಡೋದಿಲ್ಲ, ಹೇಗೆ ಉದ್ಧಾರ ಆಗ್ತೀನಿ ನೀನೀಗ? ತತ್ವಚಿಂತನೆಯೇ ಮಾಡೋದಿಲ್ಲ, ಹೇಗೆ ಉದ್ಧಾರ ಮಾಡ್ತೀನಿ? ಅವನಿಗೇನಿತ್ತು ರಾಜನಿ ಪಾಪ, ಎಂಥ ಹೆಂಡತಿ ಇದ್ದಾಳೆ, ಎಷ್ಟು ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಹೆಣ್ಮಕ್ಕಳಿದ್ದಾರೆ, ಆನಂದವಾಗಿ ಕೂತಿದ್ದ. ಅದು ಹೇಳ್ತಾ ಇದ್ದೆ, ನೀನೇ ಉದ್ಧಾರ ಆಗ್ತೀಯ ಮಹಾ ಅಂತ ಹೇಳ್ತೀನಿ, ನೀನೇ ಉದ್ಧಾರ ಆಗ್ತೀಯ, ತತ್ವಚಿಂತನೆ ಮಾಡ್ತಾ ಇಲ್ಲ, ಹೇಗೆ ಉದ್ಧಾರ ಆಗ್ತೀಯ ಅಂತ ಮೂರು ಸಾಕ್ಷಿ ಹೋಗ್ಬಿಡ್ತ ಕಡೆ. ಇದು ಭಾರಿ ಆಶ್ಚರ್ಯ ಆಗೋದು. ನಾನು ನೋಡಿದರೆ ಎಷ್ಟು ಸುಖವಾಗಿದ್ದೇನೆ ನಾನು ಅಂದ್ಕೊಂಡಿದ್ದೇನೆ, ಇದು ಹೇಳ್ತಾ ಇದೆ ಉದ್ಧಾರ ಆಗೋದಿಲ್ಲ ಏನು ಅಂತ ಹೇಳ್ತಾ ಇದ್ದೆ. ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡು, ಆಗ ಒಬ್ಬ ಮುನಿಗಳು ಬಂದರು. ತಕ್ಷಣ ಕೇಳಿಕೊಂಡ, ಯಾಕೆ ಯೋಚನೆ ಮಾಡ್ತೀಯ ಅಂತ ಕೇಳಿದ್ರು. ಒಂದು ಗಿಳಿ ಬಂತು ನಾನು ಬೇಟೆಗೆ ಹೋದಾಗ, ಈ ಮಾತು ಹೇಳಿ ಹೋಗಿಬಿಡ್ತು, ನನಗೆ ಅರ್ಥನೇ ಆಗ್ತಾ ಇಲ್ಲ, ಏನಿದು ಅಂತ ಕೇಳಿಕೊಂಡು. ಆಗ ಅವ್ರು ಹೇಳಿದರು, ನೋಡು, ಹಿಂದಿನ ಜನ್ಮದಲ್ಲಿ ನೀನೊಬ್ಬ ದೊಡ್ಡ ಮುನಿ ಆಗಿದ್ದಿ, ಇವಳೇ ನಿನ್ನ ಹೆಂಡತಿ ಆಗಿದ್ದು, ಇಬ್ಬರೂ ಸಹ ತುಂಬ ವ್ರತ ಉಪವಾಸ ಮಾಡಿಕೊಂಡಿದ್ದಿರಿ, ಒಳ್ಳೆ ಸಾಧನೆ ಮಾಡಿಕೊಂಡಿದ್ದಿರಿ, ಆದರೆ ನಿಮಗೊಂದು ಕೊರಗಿತ್ತು, ನಿಮ್ಮ ಮಕ್ಕಳೇ ಇರಲಿಲ್ಲ, ತುಂಬ ಯೋಚನೆ ಮಾಡಿದಿರಿ, ಆ ಇಬ್ಬರು ಸೇರಿ ವಿಶೇಷವಾಗಿ ದೇವರನ್ನ ಆರಾಧನೆ ಮಾಡಿದಿರಿ, ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದಿರಿ, ನಾರಾಯಣ ಗರುಡಾರೂಢನಾಗಿ ಪ್ರತ್ಯಕ್ಷನಾದ, ನಿಮಗೆ ಗರುಡಾರೂಢನಾಗಿ ಪ್ರತ್ಯಕ್ಷನಾದ, ತಕ್ಷಣ ನೀವು ಭಕ್ತಿಯಿಂದ ಕೇಳಿಕೊಂಡ್ರಿ, ಏನು ಬೇಕು ಅಂತ ಭಗವಂತ ಕೇಳಿದ, ನಮಗೆ ಸಂತತಿ ಇಲ್ಲ, ಅವ್ರು ಮಗುನ ಕೊಡು ಅಂತ ಕೇಳಿದ್ವಿ, ದೇವರು ಹೇಳಿದ ನಿಮಗೆ ಈ ಜನರ ಮಕ್ಕಳಾಗೋದಿಲ್ಲ ಅಂತ ಹೇಳಿದ. ತುಂಬ ಕನ್ಫರ್ಮ್ ಆದಾಗಾಯಿತು, ಮಕ್ಕಳಾಗಿದ್ದ ಡೌಟ್ ಕೂಡ ಇಲ್ಲ, ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದಾಗಾಯಿತು. ತುಂಬ ದುಃಖ ಆಯಿತು, ಜೋರಾಗಿ ಗರುಡ ಕೂತ್ಕೊಂಡು ಬಿಟ್ರಿ. ಆಗ ಗರುಡ ವಾಹನ ಕೃಷ್ಣ ಬಂದಿದ್ದ, ಗರುಡ ಪ್ರಾರ್ಥನೆ ಮಾಡ್ತಾನೆ, ದೇವರೇ ತುಂಬ ಒಳ್ಳೆಯವರು, ತುಂಬ ಕಷ್ಟಪಡ್ತಿದ್ದಾರೆ, ಒಂದು ಮಗುನ ಕೊಟ್ಟುಬಿಡು ಅಂತ ಕೇಳಿಕೊಂಡು. ಆಗ ದೇವರು ಆಗಿ ಒಂದು ಮಗು ಹುಟ್ಟುತ್ತೆ ಅಂತ ಹೇಳಿಬಿಡ್ತಾರೆ. ಇವ್ರು ಕೇಳಿದ್ರೆ ಕೊಡಲಿಲ್ಲ, ಗರುಡ ಹೇಳಿದ ಹೂವು ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ. ನೀವೊಂದು ಮಾತು ಹೇಳಿ ಅಂತಾರಲ್ಲ, ಹಾಗೆ ನಮಗೆ ಕೆಲಸ ಆಗಿ ಇನ್ನೊಬ್ಬರಿಗೆ ಹೇಳಿಸ್ಬಿಟ್ಟು ಕೆಲಸ ಆಗಿ ದೊಡ್ಡವ್ರಿಗೆ ಹೇಳ್ತಿದ್ರೆ, ಗರುಡ ಭಾರಿ ದೊಡ್ಡವರು ಗೊತ್ತಲ್ಲ, ನಾಗಾರಿ ರುದ್ರ ಬಲಪ ಪುರುಷ ಆಪ ವಿಷ್ಣು ವಾಹತ್ವ ಮುತ್ತಮಜವೋ ಯದಪಾಂಗಲೇಶಂ ಆಶ್ರಿತ್ಯ ಚಕ್ರಮುಖ ದೇವಗಣೈರಚಿತ್ಯಂ ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮ. ಗರುಡ ವಾಹನ ಭಗವಂತ ಲಕ್ಷ್ಮ ಆಯಿತು ಅಂತ ಹೇಳಿದ. ಮಗು ಹುಟ್ಟೇ ಬಿಡುತ್ತೆ, ಭಾರಿ ಖುಷಿಯಾಯಿತು. ಅಂತೂ ದೇವರು ಅನುಗ್ರಹ ಮಾಡಿದ, ಒಳ್ಳೆ ಲಕ್ಷಣವಾದ ಮಗು, ಬೇರೆ ಖುಷಿಯಾಯಿತು. ಒಂದು ನಾಲ್ಕೈದು ವರ್ಷದ ಹುಡುಗ, ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ಮುನಿಗಳು ಬಂದರೆ ಅಲ್ಲಿಗೆ, ಮುನಿಗಳಿಗೆ ಮಗನ ತೋರಿಸಿಬಿಟ್ಟು, ಮಗ ತಂದೆ ತಾಯಿಗಳ ಸ್ವಭಾವ, ತಮ್ಮ ಮಕ್ಕಳು ದೊಡ್ಡವರಿಗೆ ನಮಸ್ಕಾರ ಮಾಡಿಸೋದು, ತೋರಿಸೋದು, ಹೆಮ್ಮೆ ಕೊಡೋದು ಸ್ವಭಾವ ಮಾಡಿದರು. ಅವ್ರು ನೋಡಿ ಸುಮ್ಮನೆ ಇರಬಾರದೆ ನೋಡಿ ಹೇಳಿದರು, ಹನ್ನೆರಡನೇ ವರ್ಷಕ್ಕೆ ಒಂದು ಆಯುಷ್ಯ ಮುಗಿದು ಸತ್ತೋಗ್ತಾನೆ ಅಂತ ಹೇಳಿದರು. ಹನ್ನೆರಡನೇ ವರ್ಷಕ್ಕೆ ಆಯುಷ್ಯ ಮುಗಿಯುತ್ತೆ, ಸತ್ತೋಗ್ತಾನೆ. ಶುರುವಾಯಿತು, ಭಾರಿ ದುಃಖ ಆಯಿತು ಅವರಿಗೆ, ಹೇಗೆ ಸಾಯ್ತಾ ಅದನ್ನು ಹೇಳಿಬಿಟ್ರು. ಜಲಗಂಡ ಇದೆ ನೀರೊಳಗೆ ಮುಡಿ ಸಾಯ್ತಾನೆ ಅಂತೇಳಿ. ಆ ರೀತಿ ಸೈನ್ಸ್ ಹೇಳೋದಕ್ಕೆ ಇವತ್ತು ಸಾಧ್ಯ ಇಲ್ಲ, ಋಷಿಮುನಿಗಳಿಗೆ ಸಾಧ್ಯ ಇತ್ತು. ಅದು 12ನೇ ವರ್ಷಕ್ಕೆ ಸರಿಯಾಗಿ ಜಲಗಂಡ ನೀರಲ್ಲಿ ಮುಡಿ ಸತ್ತು ಹೋಗ್ತಾನೆ. ಇವರು ತಮ್ಮ ಪ್ರಯತ್ನ ಮಾಡಿದರು, ಪಾಪ ಹೊರಗೆ ಬಿಡದಂತೆ ಮಾಡಿದರು. ಅವನು ಹೊರಗೆ ಹೋಗಬಾರ್ದು, 12 ವರ್ಷ ದಾಟಿಬಿಟ್ರೆ ಸೇಫ್ ಅಂತ ತಿಳ್ಕೊಂಡು ಒಳಗೆ ಮನೆಯಿಂದ ಹೊರಗೋದಂತೆ ನೋಡಿಕೊಂಡ್ರು ಪಾಪ. ಆದರೆ ದೇವರ ಸಂಕಲ್ಪ ಇಲ್ಲಿ, ಇವರ ಪ್ರಯತ್ನ ಇಲ್ಲಿ. ಪಾಪ 12 ವರ್ಷ ನಡೀತಾ ಇತ್ತು, ಅಷ್ಟು ಸರಿಯಾಗಿ ಹುಷಾರೇ ನೋಡಿಕೊಂಡಿದ್ದಾರೆ. ಇದ್ದಕ್ಕಿದ್ದಾಗೆ ಒಳಗೆ ಹೋಗೋ ಪ್ರಸಂಗ ಬಂತು ತಂದೆ ತಾಯಿಗೆ. ಅಷ್ಟೊತ್ತಿಗೆ ಸ್ನೇಹಿತರು ಬಂದರು, ಆಟ ಆಡಬ ಅಂತ ಕರೆ ಹುಡುಗೋಡಿ ಹೋಗ್ಬಿಟ್ಟೆ ಹೊರಗಡೆ. ವಜ್ರಾಸುರ ಕಥೆಯಲ್ಲಿ ಬರುತ್ತಲ್ಲ, ಈ ಹೊರಗೆ ಹುಟ್ಟಿದರೆ ನಮಗೆ ಒಳಗೆ ಹುಟ್ಟಿದ್ರೆ ನಿಮಗೆ ಅಂತ ಹೇಳಿದರು. ಪಾಪ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ರು. ಬಡ ಸರಿಯಾಗಿ ಒಂದು ಗದ್ದೆ ಒಳಗೆ ಒಂದು ಕಾಣಿಸ್ತು, ಮನೆಯಿಂದನೇ ಕಾಣಿಸ್ತು ಅವರಿಗೆ. ಓಡಿಸಕ್ಕೆ ಹೊರಗೆ ಹೋದ್ರೆ ಕಷ್ಟ, ವಜ್ರಾಸ ಅವತಾರ ಆಗಲಿ. ನಮ್ಮ ಪ್ರಯತ್ನ ಎಷ್ಟು ಕಡಿಮೆ ಅಂತೇಳಿ ನಿದರ್ಶನ ಆದರು. ಅದೇ ರೀತಿ ನಡೀತು, ಓಡೋಗಿ ಬಿಡ್ತಾರೆ. ಇವ್ರು ಬಂದು ನೋಡ್ತಾರೆ, ಮಗು ಇಲ್ಲ ಅಲ್ಲಿ. ಹುಡ್ಕೊಂಡು ಹೋಗ್ತಾರೆ, ಅಷ್ಟೊತ್ತಿಗೆ ಸುದ್ದಿ ಬಂದೇ ಬಿಡುತ್ತಾಗಲಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಬಾವಿಯಲ್ಲಿ ಹಾರ್ತಾ ಹಾರ್ತಾ ಇದ್ದರು. ಅವ್ರು ಈಜು ಬರೋಣ, ಅವನೇ ಸಾಮಾನ್ಯನಲ್ಲ, ಮುಡಿದ ಬರ್ತೀವಿ ಹೇಳೇ ಇಲ್ಲ. ನೋಡಿದರೆ ಶವ, ನಿಮ್ಮ ಮಗ ಸತ್ತೋಗಿದ್ದಾನೆ ಅಂತೇಳಿ. ಋಷಿಗಳು ಮಾತು ಸತ್ಯ ಆಗೋಯ್ತು. ಋಷೀಣಾಂ ಪುನರಾಧ್ಯಾನ ವಾಚವರ್ಥೋದು ಧಾವತಿ, ಸತ್ತೋಗಿದ್ದಾಯ್ತು. ತುಂಬ ದುಃಖಪಟ್ಟರು ಪಾಪ. ಅದು ಸಾಮಾನ್ಯ, ಎಂಥ ಮಕ್ಕಳು ಸತ್ರು ದುಃಖ ಆಗುತ್ತೆ. ಕೆಲವೊಂದು ಕೋಮಾಷ್ಟೇದಲ್ಲಿ ಇರ್ತಾರೆ ಮಕ್ಕಳು ಹುಟ್ಟಿದಾಗಿನಿಂದ, ಅವರು ಸತ್ರು ದುಃಖ ಆಗುತ್ತೆ. ಇಂಥ ಒಬ್ಬ ಮಗ ಹುಟ್ಟಿ ದುಃಖ ಆಗಬಾರ್ದು ಪಾಪ ಅವರಿಗೆ. ಅಳತಾ ಕೊಡ್ತಾರೆ, ತುಂಬ ಅಳತಾ ಕೂತ್ಕೊಂಡ್ರು. ಎಷ್ಟೋ ಜನ ಸಮಾಧಾನ ಮಾಡಿದರು, ಸಮಾಧಾನ ಆಗಲೇ ಇಲ್ಲ ಅವರು. ಅಷ್ಟೊತ್ತಿಗೆ ಮಳೆ ಶುರುವಾಯಿತು, ಜೋರ ಮಳೆ ಹೊಡೆಯಲು ಶುರುವಾಯಿತು. ಜನ ಎಲ್ಲ ಓಡೋಗ್ಬಿಟ್ರು, ಆರು ಸಂಗಡ ಬಾಹುರಿಂದ ಕೇಳಿರ್ತೀವಿ, ಎಲ್ಲ ಓಡೋಗ್ಬಿಟ್ರು ಆ ಕಡೆಗೆ. ಇವರಿಬ್ಬರು ಬಿಡಲಿಲ್ಲ, ಮಗನ ತೊಡೆ ಮೇಲೆ ಹಾಕ್ಕೊಂಡಿದ್ದಾರೆ, ಶವನ ಹಾಗೆ ಕೂತ್ಬಿಟ್ಟಿದ್ದಾರೆ. ಮಳೆ ನಾನ್ ಇಷ್ಟ ಪಡಿತಾ ಇದೆ, ಹಾಗೆ ಕೂತು ಎದ್ದು ಹೋಗ್ತಾನೆ ಇಲ್ಲ ಅವ್ರು, ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು. ಒಂದು ದಿವಸ ಆಯ್ತು, 2 ದಿವಸ ಆಯಿತು, 3 ದಿವಸ ಆಯಿತು, 15 ದಿವಸ ಆಯಿತು, 20 ದಿವಸ ಆಯಿತು, ತಿಂಗಳು ಆಗಲಿ. ಆಗ ಮಳೆ ನಿಂತಿತ್ತು. ದೇವ್ರು ಮತ್ತೆ ಪ್ರತ್ಯಕ್ಷನಾದ, ಮತ್ತೆ ನಾರಾಯಣ ದೇವರು ಬಂದರು. ಭಾರಿ ಖುಷಿಯಾಯಿತು, ನಮಸ್ಕಾರ ಮಾಡಿದರು. ನಿನ್ನ ಮಗು ಬದುಕಲಿ ಅಂತ ಹೇಳಿದ್ರು. ಅಷ್ಟೇ ಮಗು ಬದುಕಲಿ ಅಂತ ಹೇಳಿ, ಅಷ್ಟೇ ಅಲ್ಲ 100 ವರ್ಷ ಬದುಕಲಿ ಅಂತ ಹೇಳಿಬಿಟ್ರು. ಅವೇ 12 ವರ್ಷ ಎಷ್ಟೆಂಟ್ ಪೂರ್ತಿ ಮುಗಿದೋಯ್ತು, 100 ವರ್ಷ ಸುಖವಾಗಿ ಬದುಕಲಿ, ಅವನೇ ಮಕ್ಕಳಾಗಲಿ, ಎಲ್ಲ ಜ್ಞಾನ ಬರಲಿ ಅಂತ ಹೇಳಿದ್ರು. ಅವನಿಗೆ ಆಶ್ಚರ್ಯ ಆಗೋಯ್ತು. ಅವತ್ತು ಕೇಳಿದರೆ ಮಗು ಆಗೋದಿಲ್ಲ ಅಂತ ಹೇಳಿದ್ರು, ಏನೋ ಕಷ್ಟಪಟ್ಟು ಕೊಟ್ರಿ, ಆಮೇಲೆ ಸತ್ತೋಯ್ತು. ಅಷ್ಟೆಲ್ಲ ಕೇಳಿದರೆ ಹಾಗಾಯಿತು, ನಾವು ಏನೂ ಮಾಡಲಿಲ್ಲ, ಇಂಥ ವರ ಯಾಕೆ ಕೊಟ್ರಿ ಅಂತ ಕೇಳಿದ. ಏನೂ ಮಾಡಿಲ್ಲ ನಾವೀಗ, ಇಂಥ ವರ ಯಾತಕ್ಕೆ ಕೊಟ್ರಿ ಅಂದರೆ, ಏನೂ ಮಾಡಿಲ್ಲ ಅಲ್ಲ, ತುಂಬ ದೊಡ್ಡ ಕೆಲಸ ಮಾಡಿದ್ದೀರಿ, ಭಾಳ ದೊಡ್ಡ ಸಾಧನೆ ಮಾಡಿದ್ದೀರಿ, ಅದಕ್ಕೆ ನಾವು ಮಗನ ಬದುಕಿಸಿದ್ದೀವಿ, ಆಯುಷ್ಯ ಕೊಟ್ಟಿವಿ ಅಂತೇಳಿ. ಏನು ಸಾಧನೆ ಮಾಡಿದ್ದೀವಿ? ಒಂದು ತಿಂಗಳು ಮನೆಯಲ್ಲಿ ನೆನೆದಿಲ್ಲ ನೀವೀಗ, ಒಂದು ತಿಂಗಳು ಮನೆಯನ್ನೇ ನೆನೆದಿದ್ದೀರಿ, ಜೊತೆಗೆ ಉಪವಾಸ ಬೇರೆ ಕೂತಿದ್ದೀರಿ, ಅದಕ್ಕೆ ಇಷ್ಟ ಆಯಿತು, ನಮಗೆ ಖುಷಿ ಆಗುತ್ತೆ. ಒಂದು ತಿಂಗಳು ಆಡಿದ್ದೆ ಕೂತರೆ ಸತ್ತೋರು ಬದುಕಿ ಬಿಡ್ತಾರಂತ ಕೇಳಿದರೆ ಹಾಗೆಲ್ಲ ಬದುಕೋದಿಲ್ಲ, ಇದು ಯಾತಕ್ಕೆ ಹಾಗಾಯ್ತು ಗೊತ್ತಾ, ಎಂದು ಅಳ್ಳಕ್ಕೆ ಶುರು ಮಾಡಿದಿರಿ. ಅವತ್ತು ಅಧಿಕ ಮಾಸ ಶುರುವಾಗಿತ್ತು, ಅವತ್ತೇ ಫಸ್ಟ್ ಡೇ ಆಫ್ ಅಧಿಕ ಮಾಸ. ಒಂದು ತಿಂಗಳು ಪೂರ್ತಿ ನದಿಯಲ್ಲಿ ನೆಂದಿದ್ದೀರಿ ನೀವು, ತಿಂಗಳು ಪೂರ್ತಿ ನದಿಯಲ್ಲಿ ನೆಂದಿದ್ದೀರಿ. ಬರೀ ಒಂದು ಸ್ನಾನ ಮಾಡಿದರೆ ಅಧಿಕ ಮಾಸದಲ್ಲಿ ಭಾರಿ ಪುಣ್ಯ ಇದೆ. ನಾನ್ ಸ್ಟಾಪ್ ಸ್ನಾನ ಮಾಡಿದ್ದೀರಿ ಫಸ್ಟ್, ಒಂದು ತಿಂಗಳು ಸ್ನಾನ ಆಗೋಯ್ತು, ಜೊತೆಗೆ ಉಪವಾಸ ಬೇರೆ ಕೂತಿದ್ದೀರಿ, ಉಪವಾಸ ಆಯಿತು, ಎಷ್ಟು ಪುಣ್ಯ ಬಂತು ಅಂತ ಕೇಳಿದರೆ, ನಿಮ್ಮ ಮಕ್ಕಳು ನಿಮ್ಮ ಮಗು ಬದುಕಿ ಸುಖವಾಗಿರ್ತಾರೆ, ಅಷ್ಟು ಪುಣ್ಯ ಬಂತು ಅಂತ ಹೇಳುತ್ತೆ. ಈ ಕತೆ ಕೇಳಿಬಿಟ್ರೆ ಅಧಿಕ ಮಾಸದಲ್ಲಿ ಸ್ನಾನ ಮಾಡೋದು ಎಷ್ಟು ಪುಣ್ಯ, ಉಪವಾಸ ಮಾಡೋದು ಎಷ್ಟು ಪುಣ್ಯ ಅಂತ ಹೇಳ್ತಾರೆ. ಅಧಿಕ ಮಾಸ ಪೂರ್ತಿ ಉಪವಾಸ ಮಾಡಿದರೆ ಫಲ ವಂಶೋದ್ಧಾರ ಆಯ್ತವೆ. ಪೂರ್ತಿ ಉಪವಾಸ ಮಾಡಿದರೆ ವಂಶೋದ್ಧಾರವಾಗ್ತದೆ, ಸಾಧ್ಯವೇ ಅಂದರೆ 30 ದಿವಸ ಉಪವಾಸ ಮಾಡಿಬಿಡಿ ಅಂತ ಹೇಳ್ತಾರೆ. 30 ದಿವಸ ಉಪವಾಸ ಮಾಡಿಬಿಡಿ, ಅದು ಆಗಲೇ ಇಲ್ಲ, 9 ಊಟ ಮಾಡಿ, ಅದು ಆಗಲಿಲ್ಲ, ಒಂದು ಊಟ ಒಂದು ಫಲಾರ ಮಾಡಿ, ಅದು ಆಗಲಿಲ್ಲ, 2 ಫಲಾರ ಮಾಡಿ ಕೊನೆ ಪಕ್ಷ, ಅದು ಆಗಲಿಲ್ಲ, ಹೊರಗೆ ತಿನ್ನಬೇಡಿ, ಇನ್ನೇನಾಗುತ್ತೆ, ಚಿಕ್ಕಲ್ಲಿ ತಿಂದು ಹೋದ್ರು ಬಾ ಪಾಪ, ಎಷ್ಟೋ ಪುಣ್ಯ ಬರುತ್ತಾ, ಪಾಪ ಕಡಿಮೆ ಆಯ್ತಲ್ಲ, ಅಷ್ಟಾದರೂ ಮಾಡಿ. ಅಥವಾ ಬರೀ ಹಣ್ಣು ತಿನ್ಕೊಂಡಿರಿ, ಬರೀ ಹಾಲು ಕುಡ್ಕೊಂಡಿರಿ, ಏನಾದರೂ ಮಾಡಿ, ಕನಿಷ್ಠ ಪಕ್ಷ ಆದಾಗಾದರೂ ಉಪವಾಸ ಮಾಡಿ, ಏಕಾದಶಿ ಅಂತ ಕಂಪಲ್ಸರಿ, ಅದನ್ನು ಮಾಡಿಬಿಡಿ, ಜೊತೆಗೆ ಎಕ್ಸ್ಟ್ರಾ ಒಂದಾದರೂ ಮಾಡಿ ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಒಂದು ಉಪವಾಸ ಆದರೂ ಮಾಡಿಬಿಡಿ ಕೊನೆ ಪಕ್ಷ. ಅಧಿಕ ಮಾಸದಲ್ಲಿ ಒಂದು ಟೋಕನ್ ಎಕ್ಸ್ಟ್ರಾ ಉಪವಾಸ, ಏಕಾದಶಿ ಬಿಟ್ಟು ಇನ್ನೊಂದು ಉಪವಾಸ ಮಾಡಿ. ಹುಣ್ಣಿಮೆ ಅಮಾಸೆ ಮಾಡಿದರೆ ಒಂದು ಚಿಕ್ಕ ವಿಷ್ಣು ಪಂಚಕನೇ ಆಗಿಬಿಡ್ತದೆ, ಅದು ಆಗಲಿಲ್ಲ, ಅದನ್ನು ಎಕ್ಸ್ಟ್ರಾ ಒಂದು ಉಪವಾಸ, 2 ಏಕಾದಶಿ ಬಿಟ್ಟು ಒಂದು ಮಾಡಿಬಿಟ್ರೆ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಭಗವಂತ? ಅವ ಯಾರಿಗೆ ಉಪಯೋಗ ಆಯ್ತು ಅದರಿಂದ? ಅವರಿಗೆ ತಾನೇ ಉಪಯೋಗ ಆಗಿತ್ತು. ಚೆನ್ನಾಗಿ ಓದು ಪಾಸ್ ಆಗ್ತೀವಿ ಅಂದರೆ ಯಾರು ಪಾಸ್ ಆಗ್ತಾರೆ? ಓದೋರು ತಾನೇ ಆಗೋದು ಪಾಸ್, ನಮಗೋಸ್ಕರ ಹೇಳಿರೋದ್ರಿಂದ ಅಂಥ ಕೆಲಸ ಎಂದೂ ಬಿಡಬಾರ್ದು. ನಾವು ಇಲ್ಲದವರು ಕ್ಲೇಶ ಒಯ್ದು ಬೇರಿ, ದುಃಖ ತಪ್ಪಿದ್ದಲ್ಲ, ದೇವರ ಅಪ್ಪಣೆ ಪಾಲಿಸಿದರ ಪ್ರಭಾವ. ಇವತ್ತು ನಮಗೆಲ್ಲ ಮಕ್ಕಳು ಚೆನ್ನಾಗಿದ್ದಾರೆ, ಸುಖವಾಗಿದ್ದೇವೆ ಅಂದರೆ ಯಾವುದೋ ಜನ್ಮದಲ್ಲಿ ಮಾಡಿದ ಅಧಿಕ ಮಾಸದ ಪುಣ್ಯ ನಮ್ಮನ್ನು ಕಾಪಾಡ್ತೀರಿ ಅಂತ ಅರ್ಥ. ಅಥವಾ ನಮ್ಮ ಹಿಂದಿನವ್ರು ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡ್ತೀರಿ. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರು ಚಿತ್ತ, ಸುಮ್ಮನೆ ನಡೆದಿರೋದಲ್ಲ ಇವೆಲ್ಲ ಕೂಡ. ಅದನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಕೂಡ ನಾವು ಆದದ್ದಾಯಿತು ಅಲ್ಲ, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂತಾರಲ್ಲ, ಹಾಗೆ ಮಾಡೋದು. ಅವೆಲ್ಲ ಒಂದು ಭಾಗ, ಉಪವಾಸ, ಸ್ನಾನ, ದೀಪದಾನಾದಿಗಳು ಏನು ಸಾಧ್ಯನೋ ಒಟ್ಟಿನ ಮೇಲೆ ನಮಗೆ ದೇವರು ಅಸಾಧ್ಯ ಮಾಡಿ ಅಂತ ಹೇಳೋಕೆ ಹೊರಟಿಲ್ಲ. ನಹಿ ಅಶಕ್ಯ ಶಾಸ್ತ್ರಚೋದನ ಅಂತಲೇ ಮಾತಿರೋದು. ನಮ್ಮ ಕೈಲಿ ಏನಾಗುತ್ತೆ, ನಿರ್ವಂಚನೆಯಿಂದ ಮಾಡಬೇಕತ್ತೆ. ಆಗೋದನ್ನು ಆಗೋದಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ಆಗೋದನ್ನು ಆಗುತ್ತೆ ಅಂತ ತಿಳ್ಕೊಂಡು ಮಾಡಿದರೆ ದೇವರು ಅನುಗ್ರಹ ಮಾಡ್ತಾನೆ. ಸರ್ವೇಶ ಕ್ಲುಪ್ತಿಯ ಮಾಡಿದ್ದುದ ಬಿಟ್ಟು ಇವೆಲ್ಲ ನಮಗೋಸ್ಕರ ಮಾಡಿರೋ ದೇಶ ವ್ಯವಸ್ಥೆ, ಕಾಲ ವ್ಯವಸ್ಥೆ, ವ್ರತ ಉಪವಾಸ ನಮಗೋಸ್ಕರ ಮಾಡಿರೋದಾದ್ದರಿಂದ ಅದನ್ನು ಬಿಟ್ಟು ಆಸೆಯಿಂದಲೇ ಅನ್ಯರು ಆರಾಧಿಸುವ ಮಾನವನು ಇದನ್ನು ಬಿಟ್ಟು ಹರಿಸರ್ವತ್ತ ಒತ್ತೂ ಬಿಟ್ಟ, ಆ ಸೇಡದ ವ್ರತ ಉಪವಾಸಗಳನ್ನು ಬಿಟ್ಟ, ಅನ್ಯ ದೇವತನ ಆರಾಧನೆ ಮಾಡಿದ, ಸಂಕಷ್ಟ ಚತುರ್ದಿತ್ಯ ಮಾಡ್ತಾರೆ ಅಷ್ಟು. ಏಕಾದಶಿ ಉಪವಾಸ ಮಾಡಿರೋದಿಲ್ಲ, ಏಕಾದಶಿ ಮೂರು ಸಂಕಷ್ಟಿ ಮಾತ್ರ ಉಪವಾಸ ಮಾಡಿಕೊಡ್ತಾರೆ. ಭಾರಿ ತಪ್ಪು ಮಾಡಬಾರ್ದು. ಸಂಕಷ್ಟಿ ವ್ರತನೇ ಸಿದ್ಧ ಅಂತ ಜಗನ್ನಾಥದಾಸರೇ ಬರೀತಾರೆ. ಶಂಕರಾತ್ಮಜ ದೈತ್ಯರಿಗೆ ನೀ ದೈತ್ಯರಿಗೆ ಅತಿ ಭಯಂಕರ ಗತಿಗಳನ್ನು ಈಯಲೋಸುಗ ಸಂಕಟ ಚತುರ್ಥಿಗಳೆನಿಸಿ ಸ್ಪಷ್ಟವಾಗಿ ಗಣಪತಿ ಸ್ತೋತ್ರ ಸಂಧಿಯಲ್ಲಿ ಬರೀತಾರೆ. ಅದನ್ನು ಮಾಡಬಾರದು ಅಂತ ಹೇಳ್ತಾರೆ. ನಮ್ಮವರು ಪಂಚಾಂಗದಲ್ಲಿ ಹಾಕಿಬಿಡ್ತಾರೆ ಮಾಡಿ ಅಂತ ಹೇಳ್ಬಿಟ್ಟು. ಭಾರಿ ತಪ್ಪು. ಯಾವುದು ನಿಷೇಧ ಮಾಡಿದ್ದಾರೆ ಶಾಸ್ತ್ರ ರಾಯರ ಶಿಷ್ಯರು ಪ್ರತಿಭುಕ್ತಾವಳಿ ಕೃಷ್ಣಾಚಾರ್ಯರು ಅಂತ ಹೆಸರು ತಮ್ಮ ಇದರಲ್ಲಿ ಬರೀತಾರೆ. ವಿಷ್ಣುವಿನ ಆಚಾರ ಅದರಲ್ಲಿ ಏನು ಬರೆದು ಆಧಾರ ಕೊಟ್ಟು ಬರೀತಾರೆ. ಉಪವಾಸ ಮಾಡೋದು ದೇವರಿಗೆ ಒಂದೇ, ಯಾರಿಗೆ ಉಪವಾಸ ಮಾಡಿ, ಹರಿದಿನ ಒಂದೇ ಉಪವಾಸ, ಉಳಿದು ಯಾವುದೇ ರೀತಿ ಉಪವಾಸ ವ್ರತ ಇಲ್ಲ. ಗೊತ್ತಾಯ್ತಾ? ಮಧ್ವ ಜಯಂತಿ ಉಪವಾಸ ಮಾಡ್ತೇವಾ? ಇಲ್ಲ. ದೇವರಿಗೆ ಮಾತ್ರ ಉಪವಾಸ, ಬೇರೆಯವ್ರಿಗೆ ಉಪವಾಸ ಮಾಡಲೇಬಾರದಾದ್ರಿಂದ ಹರಿಗೆ ಮಾತ್ರ ಉಪವಾಸ. ಶಿವರಾತ್ರಿ ಇತ್ಯಾದಿ ದಿವಸ ಗಣೇಶ ಸಂಕಷ್ಟಿತ್ಯಾದಿ ಉಪವಾಸ ಮಾಡಿದರೆ ಭಾರಿ ನಿಷಿದ್ಧ, ಭಾರಿ ಪಾಪ ಅಂತ ಹೇಳ್ತಾರೆ. ನಮ್ಮ ಇದನ್ನು ಹುಡುಕಿ ಅದನ್ನು ಮಾಡ್ತಾರೆ, ಇದನ್ನು ಬಿಟ್ಟುಬಿಡ್ತಾರೆ, ಅದನ್ನು ಮಾಡ್ತಾ ಕೂತಿರ್ತಾರೆ. ಅದೇ ಪ್ರವಾಹಕ್ಕೆ ಎದುರಾಗಿಸೋದು ಅಂದರೆ ಹಾಗೆ ದೇವರ ಅಪ್ಪಣೆಯನ್ನು ಮೀರಿ ನಡೆಯೋದು ಎಂದು ಹಾಗೆ ಮಾಡಬಾರ್ದು. ಸರ್ವೇಶ ಕೃಪ್ತಿಯ ಮಾಡಿದ್ದುದ ಬಿಟ್ಟು, ಕೃಪ್ತಿ ಅಂದರೆ ವಿಧಿ, ದೇವರೇನು ವಿಧಿ ಮಾಡಿರ್ತಾನೆ ಅದನ್ನು ಬಿಟ್ಟು ನಡೀಬಾರದು. ಆಸೆಯಿಂದಲೇ ಅನ್ಯರ ಆರಾಧಿಸುವ ಮಾನವನು, ಇನ್ನು ಉಪಾಸನೆ ಕ್ರಮದ ದೊಡ್ಡ ಭಾಗ, ನಾನು ನನ್ನದು ಎಂಬ ಜಡಮತಿ ಮಾನವನು, ದಿನ ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳ ದಾನವರು ಸೆಳೆ ದೈವದಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಅತಿ ದೊಡ್ಡ ದೋಷಗಳು ಯಾವುದು ಅಂದರೆ ಎರಡು, ನಾನು ನನ್ನದು. ನಾನು ಅಂದರೆ ಅಹಂಕಾರ, ನನ್ನದು ಅಂದರೆ ಮಮಕಾರ. ಎರಡನ್ನು ಬಿಡದೆ ಹೋದರೆ ಎಲ್ಲ ಸಾಧನೆಗಳು ವ್ಯರ್ಥ. ನಾನು ಅನ್ನೋದು ಬಿಡಬೇಕು, ನನ್ನದೊಂದು ಬಿಡಬೇಕು. ಉಳಿದೆಲ್ಲ ಸಾಧನೆ ಯಾತಕ್ಕೆ ಅಂದರೆ ಪ್ರಾಕ್ಟೀಸ್ ಆಗಲಿ. ನಾನು ಅನ್ನೋ ಅಹಂಕಾರ ಹೋಗಲಿಕ್ಕೆ ದೇವರು ನಮಗೆ ಯಾತಕ್ಕೆ ದುಃಖ ಕೊಡ್ತಾನೆ ಅಂದರೆ ಅಹಂಕಾರ ಪರಿಹಾರ ಆಗಲಿಕ್ಕೆ. ಚಂದೇಶ್ ಕಲ್ಯಾಣ ಕೇಳ್ತೇವೆ, ಜನಕರಾಜ ಅಂದ್ಕೊಂಡ, ನಾನು ಪಟ್ಟ ಶುರು ಮಾಡಿ ಎಷ್ಟೋ ಸಾವಿರ ವರ್ಷ ಆಯಿತು, ನನಗೆಂದು ಒಂದು ಸತ್ತಿನ ದುಃಖನೇ ಆಗಿಲ್ಲ, ಬರೀ ಸುಖನೇ ಆಗ್ತಿದೆ, ನನ್ನ ಮಹಿಮೆ ತಂದ್ಕೊಂಡ. ಅವತ್ತೇ ದೇವರ ತೋರಿಸಿದ, ಅವನು ಹೆಂಡತಿ ತಮ್ಮ ಸತ್ತಾಗೆ, ತಮ್ಮ ಹೆಂಡತಿ ಸಂಹಾರ ಮಾಡಿದಾಗೆ, ಎಲ್ಲ ಏನೇನೋ ಕಂಡುಬಿಟ್ಟ ಅವತ್ತಿನ ದಿವಸ. ಆಗ ಕ್ಲೇಶ ಒಯ್ದು ಬಂದು, ನಾನು ಅನ್ನೋದು ಬಂದರೆ ಅಹಂಕಾರ ತಪ್ಪಿದ್ದಲ್ಲ, ನನ್ನದು ಒಂದು ಬಂದು ಅಹಂಕಾರ ತಪ್ಪಿದ್ದ. ನನ್ನದು ಅಂತ ಬರಬಾರ್ದು, ನಾನು ಅಂತ ಬರಬಾರ್ದು. ನಮ್ಗೆ ಬರೋದೇ ಅವೆರಡು ಸಾಮಾನ್ಯ. ನಾನು ವ್ರತ ಮಾಡಿಬಿಟ್ಟೆ ಅಲ್ಲಿಂದ ಶುರುವಾಗಿದೆ. ನಾನು 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 ಪ್ರತಿಯೊಂದು ಕರ್ಮದ ಹಿಂದೆ ನಾನು ಅಂತಿರುತ್ತೆ, ಅದಿರಬಾರ್ದು. ಇಲ್ಲಿ ಒಂದು ಸ್ವಾರಸ್ಯ ಇದೆ. ನಾನು ಅನ್ನೋ ಮಾತಿನಲ್ಲಿ ಬರೀ ಐಡೆಂಟಿಫಿಕೇಶನ್ ಇದ್ದರೆ ದೋಷ ಅಲ್ಲ. ಯಾರು ಮಾಡಿದ್ರು ನಾನು ಮಾಡಿದೆ ತಪ್ಪಲ್ಲ, ನಾನು ಮಾಡಿದೆ ಅಲ್ಲಿ ತಪ್ಪಾಗುತ್ತೆ. ಅಹಂಕಾರದ ನಾನು ಬೇರೆ, ವಿನಯದ ನಾನು ಬೇರೆ. ತಪ್ಪಾಡಿರ್ತಾನೆ, ಯಾರು ತಪ್ಪಾಡಿದ್ರು ನಾನು ತಪ್ಪು ಮಾಡಿದೆ, ಈ ಅಹಂಕಾರ ಇರಬೇಕು. ಇದು ನಾನು ಐಡೆಂಟಿಫಿಕೇಶನ್, ಇದು ಆ ಅಹಂಕಾರ ನಾನು ಮಾಡಿದೆ ಅದಿರಬಾರ್ದು. ಅಹಂಕಾರದಲ್ಲಿ ಎರಡು ವಿಧ, ನಮ್ಮ ತಿಳುವಳಿಕೆಗೋಸ್ಕರ ಬರೋ ಅಹಂಕಾರ ಅಂದರೆ ಇರಬೇಕು, ಅದು ತಪ್ಪಲ್ಲ, ಹೋಗಲೇಬಾರದು. ಮತ್ತು ನಾನು ಹರಿಯ ಭಕ್ತ ಭಾವನೆ ಇರಬೇಕು, ಅದೆಂದು ಹೋಗಬಾರ್ದು. ದಾಸೋಹಂ ಕೋಸಲೇಂದ್ರಸ್ಯ, ಹನುಮಂತದೇವರೇ ಹೇಳ್ತಾರೆ ನಾನು ರಾಮನ ದಾಸ, ಅದಿರಬೇಕು. ಆದರೆ ನನ್ನಂಥ ದಾಸರೇ ಇಲ್ಲ, ಅದು ಭಜಿತ ಆಗುತ್ತಾನೆ. ಈ ಅಹಂಕಾರ ಬರಬಾರದು ಯಾವಾಗ, ಅಂಥ ಅಹಂಕಾರ ಹೋಗಲೇಬೇಕು. ಅಹಂಕಾರ ಒಂದು ಬಹಳ ಡೇಂಜರಸ್ ಡಿಸೀಸನ್. ಎಷ್ಟೇ ಸಾಧನೆ ಮಾಡಿ ಅಹಂಕಾರ ಮಮಕಾರ ಬಿಡದೆ ಹೋಗಿದ್ರೆ ನಮ್ಮ ಸಾಧನೆಗಳೆಲ್ಲ ಪೂರ್ತಿ ಹಾಳಾಗಿವೆ ಅಂತ. ನಮಗೇನು ಭಾರಿ ಆರೋಗ್ಯ ಚೆನ್ನಾಗಿದೆ, ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇದೆ ಅಷ್ಟೇ ಅಂದರೆ ಹೇಗೋ ಹಾಗೆ. ಆರೋಗ್ಯ ಭಾರಿ ಚೆನ್ನಾಗಿದೆ, ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಕೌಂಟಿಂಗ್ ಡೇಸ್ ಅಂತ ಅರ್ಥ. ಇನ್ನೇನು ಚೆನ್ನಾಗಿರೋದು ಆರೋಗ್ಯ ಅವನಿಗೆ. ಇವತ್ತು ನಾನು ಅದಕ್ಕಿಂತ ರೋಗ ಬೇಕಂತ ಕೇಳ್ತಾರೆ. ನಾನು ಅನ್ನೋ ರೋಗಕ್ಕಿಂತ ದೊಡ್ಡ ರೋಗ ಇಲ್ಲ. ಭಗವಂತ ಗೀತೆಯಲ್ಲಿ ಹೇಳೋದು ಅದನ್ನೇ, ನಿರ್ಮಮೋ ನಿರಹಂಕಾರ ಸಶಾಂತಿ ಬದಿಗಚ್ಚೆ. ಅಹಂಕಾರ ಬಿಟ್ಟಿದ್ದೀಯಾ ಮೋಕ್ಷ ಗ್ಯಾರಂಟಿ, ಮಮಕಾರ ಬಿಟ್ಟಿದ್ದೀಯಾ ಮೋಕ್ಷ ಗ್ಯಾರಂಟಿ. ಎರಡು ಬಿಟ್ಟಿಲ್ವಾ, ಬೇರೆ ಏನು ಮಾಡಿದ್ರು ಸಂಸಾರನೇ ಗ್ಯಾರಂಟಿ, ಮೋಕ್ಷ ಸಿಗೋದಿಲ್ಲ. ನಾನು ನಿನ್ನದು ಎಂಬ ಜಡಮತಿ ಮಾನವನು, ಬುದ್ಧಿ ಇಲ್ಲದ ಮನುಷ್ಯ, ದಿನ ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳ, ಸ್ನಾನ ಮಾಡ್ತಾನೆ, ಜಪ ಮಾಡ್ತಾನೆ, ದೇವತಾರ್ಚನೆ ಮಾಡ್ತಾನೆ, ಎಲ್ಲ ಕರ್ಮಗಳ ಫಲ ಏನಾಗುತ್ತೆ ಗೊತ್ತಾ? ದಾನವರು ಸೆಳೆ ದೈವರಲ್ಲದೆ ರಾಕ್ಷಸರ ಪಾಲಾಗುತ್ತೆ. ತಿಂಗಳು ಕೆಲಸ ಮಾಡಿದ, ಲಕ್ಷ ರೂಪಾಯಿ ಸಂಬಳ ಬಂತು, ತರ್ತಿದ್ದ, ಯಾರು ಪಿಕ್ ಪಾಕೆಟ್ ಹಾಕಿ ಒಯ್ದುಬಿಟ್ರು ಅಷ್ಟೇ. ಸಂಬಳ ಕೆಲಸ ಮಾಡಿದ್ದೇವನು ಪಿಕ್ ಪಾಕೆಟ್ ಒಯ್ದಿದ್ದು. ದಾನವರು ಸೆಳೆ ದೈವರಲ್ಲದೆ ನಾವು ಮಾಡಿದ ಪುಣ್ಯಕರ್ಮಗಳನ್ನು ರಾಕ್ಷಸರು ಒಯ್ತಾರೆ. ಅಹಂಕಾರ ಪಟ್ಟರೆ, ಮಮಕಾರ ಪಟ್ಟರೆ, ಎಂದು ನಮಗೆ ಮಾಡಿ ದಕ್ಕೋದಿಲ್ಲ. ಆದ್ದರಿಂದ ಅಹಂಕಾರ ಮಮಕಾರ ಬಿಡಬೇಕು. ನಮ್ಮ ಅಹಂಕಾರ ಎಷ್ಟು ಡೇಂಜರಸ್ ರೋಗ ಗೊತ್ತಾ, ಅದು ಎಲ್ಲ ಅಹಂಕಾರ ಬಿಟ್ಟುಬಿಡ್ತಾನೆ. ಏನು ಮಾಡಿದ್ರು ನಾನು ಅನ್ನೋದೇ ಇಲ್ಲ. ಅದು ಎಷ್ಟು ಭಯಂಕರ ರೋಗ ಗೊತ್ತಾ, ಕೊನೆಗೆ ಬರುತ್ತೆ ನನ್ನಷ್ಟು ಅಹಂಕಾರ ಬಿಟ್ಟವನೇ ಇಲ್ಲ, ಶುರುವಾಗುತ್ತೆ ಮತ್ತೆ. ಅರ್ಥ ಆಯ್ತಾ? ಒಳಗಿಂದ ಎಂಟರ್ ಆಗಿಬಿಡುತ್ತೆ ಅಹಂಕಾರ. ಅಷ್ಟು ಡೇಂಜರಸ್. ಮಮಕಾರ ಎಲ್ಲ ಕೊಡ್ತದೆ, ನಾನು ನನ್ನದು ಕೊಟ್ಟೆ, ಕಥೆ ಮುಗಿತಾನೆ. ಅದಕ್ಕೆ ನಮಮ್ಮ ನಂದು ಕೊಟ್ಟಿದ್ದಲ್ಲ, ನಾನು ಮಾಡಿದ್ದಲ್ಲ, ಆ ಭಾವನೆ ಯಾವಾಗಲೂ ಇರಬೇಕು. ಮಹಾಭಾರತದಲ್ಲಿ ಹೇಳ್ತಾರೆ, ಜಕ್ಷರೋಹಿ ಭವೇನ್ ಮೃತ್ಯು, ತ್ರಕ್ಷರಂ ಬ್ರಹ್ಮ ಶಾಶ್ವತಂ. ಜಕ್ಷರೋಹಿ ಭವೇನ್ ಮೃತ್ಯು, ತ್ರಕ್ಷರಂ ಬ್ರಹ್ಮ ಶಾಶ್ವತಂ. ಎರಡು ಅಕ್ಷರದಲ್ಲಿ ಸಾವಿದೆ, ಮೂರಕ್ಷರದಲ್ಲಿ ಮೋಕ್ಷ ಇದೆ ಅಂತ ಹೇಳ್ತಾರೆ. ಎರಡು ಅಕ್ಷರದಲ್ಲಿ ಸಾವಿದೆ, ಮೂರಕ್ಷರದಲ್ಲಿ ಮೋಕ್ಷ ಇದೆ. ಎರಡು ಅಕ್ಷರ ಹೇಳಿದರೆ ಸಾಯ್ತಾನೆ, ಮೂರಕ್ಷರದಲ್ಲಿ ಬರುತ್ತಾನೆ ಅಂತ. ನಮಗೆ ಅರ್ಥನೇ ಆಗೋದಿಲ್ಲ ಏನು ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾರೆ, ಮಮೇತಿ ಚ ಭವೇನ್ ಮೃತ್ಯು, ನಮಮೇತಿ ಚ ಶಾಶ್ವತ. ಮಮ ಅಂದರೆ ಸಾಯ್ತಾನೆ, ನಮಮ ಅಂದರೆ ಬದುಕ್ತಾನೆ ಅಂತ ಹೇಳ್ತಾರೆ. ಮಮಕಾರ ಇದ್ದರೆ ಸಾವು, ಮಮಕಾರ ಬಿಟ್ಟರೆ ಅವನಿಗೆ ಮುಕ್ತಿ. ಅದೇ ಮಮಕಾರ ಬಿಟ್ಟವನು ಅವನೇ ಯೋಗಿ ಅಂತ ಹೇಳ್ತಾರೆ. ಮಮಕಾರ ಬಿಡೋದು ಸಾಮಾನ್ಯ ಅಲ್ಲ, ದೊಡ್ಡ ತಪಸ್ಸು ಮಾಡಬೇಕದು. ದಾನವರು ಸೆಳೆದು ಇವರಲ್ಲದೆ ಸಿನಿಮಾ, ಇವರು ಬಿಡುವುದೇನು ಬರೀ ಶಮಯೇ ವಹಿ ಕೇವಲ ಅಷ್ಟೇ, ಏನು ಉಪಯೋಗ ಬರಲೇ ಇಲ್ಲ. ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಪೈ ಕಪಿತ್ಥ ಫಲ ಪಶ್ಚಿಸಿದ ಬೋಲಹುದು. ಹೇಗೆ ವ್ಯರ್ಥ ಆಗುತ್ತೆ ಮೊದಲ ಎಕ್ಸಾಂಪಲ್ ಸಮೇತ ಹೇಳ್ತಾರೆ. ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಬೋಲಹುದು. ಒಂದು ಮದ್ದಾನೆ ಇರ್ತದೆ, ಅದು ಬೇಲದ ಹಣ್ಣು, ಕಪಿತ್ಥ ಅಂದರೆ ಬೇಲದ ಹಣ್ಣು, ಅದನ್ನು ತಿಂದರೆ ಹೇಗೋ ಹಾಗೆ ಅದೇನಾಗುತ್ತಂತೆ, ತಿಂದಿದ್ದು ಹಾಗೆ ಬರುತ್ತದೆ ನೋಡಿ, ತಿರುಳು ಮಾತ್ರ ಹೋಗಿರುತ್ತೆ, ಹಣ್ಣು ಹಾಗೆ ಇರುತ್ತದೆ ನೋಡೋದಕ್ಕೆ, ಅಂದರೆ ಮಾಡಿದ್ದೆಲ್ಲ ವೇಸ್ಟು ಅಂತ. ಕಪಿತ್ಥ ಫಲ ನೋಡೋದಕ್ಕೆ ಮೊದಲು ಫಲ, ಆಮೇಲೂ ಫಲ, ಒಳಗೇನು ಇಲ್ಲೇ ಇಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದ ಫಲ ಏನೂ ಇರೋದಿಲ್ಲ. ಆ ರೀತಿಯಾದಂಥ ಒಂದು ವ್ಯರ್ಥತೆ ಬರೋದರಿಂದ ಎಂದು ನಾವು ಅಹಂಕಾರ ಮಮಕಾರ ಇಟ್ಕೊಂಡು ಕೆಲಸ ಮಾಡಬಾರದು. ಅದನ್ನು ನಾವು ಯಾವಾಗಲೂ ತ್ಯಾಗ ಮಾಡಬೇಕು ಅನ್ನೋದಕ್ಕೆ ಈ ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹು. ಪಕ್ವ ಕಪಿತ್ಥ ಫಲ ಮತ್ತೆ ಏನಪ್ಪ, ಗಟ್ಟಿಯಾಗಿದ್ದ ಹಾಗೆ ಬಂತು ಅಲ್ಲ, ಒಳ್ಳೆ ಹಣ್ಣಾಗಿರ್ತಕ್ಕಂಥ ಕಪಿತ್ಥ ಫಲ ತಿಂದರೂ ಕೂಡ ಅದಕ್ಕೆ ಹೇಗೆ ತಿರುಳನ್ನು ಮಾತ್ರ ತಿಂದು ಇದು ಹೇಗೆ ಬಿತ್ತಿರುತ್ತೋ, ಅಲ್ಲಿ ತಿರುಳನ್ನು ಮಾತ್ರ ಕಳ್ಕೊಂಡು ಬಿಟ್ಟು ಬರೀ ಸಿಪ್ಪೆ ಇಟ್ಕೊಂಡು ಹಾಗೆ ಇರುತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಇಲ್ಲಿ ಮದ್ದಾನೆ ಎಂಬುದಕ್ಕೆ ಮದಿಸಿದಾನೆ ಅಂತ ಒಂದು ಅರ್ಥ. ಕೆಲವು ಅರ್ಥ ಬರಿಬೇಕಾದ್ರೆ ಮದ್ದಾನೆ ಅಂತ ಒಂದು ಹುಳ ಇರುತ್ತೆ, ಒಂದು ಚಿಕ್ಕ ಹುಳ ಇರುತ್ತೆ ಮದ್ದಾನೆ ಅಂತ ಹೇಳಿ, ಅದು ಹಣ್ಣೆ ಬೇಲ ಸರಳು ಸೇರ್ಕೊಂಡ್ಬಿಡುತ್ತೆ. ಹೇಗೆ ತಿಂದಿರುತ್ತೆ ಅಂದರೆ ನೋಡೋದಕ್ಕೆ ಏನೂ ಅರಿಯೋದಿಲ್ಲ, ಒಳಗೆ ತಿರುಳೇ ಇರೋದು, ಆರಿ ತಿಂದಿರುತ್ತೆ. ಹುಳುಕು ಹುಳುಕ ಪೂರ್ತಿ ತಿಂದಾಕಿರುತ್ತೆ. ನಾನು ಮತ್ತು ನನ್ನದು ಅಂತಕ್ಕಂಥ ಅಹಂಕಾರ ಮಮಕಾರಗಳು ನಮ್ಮ ಸಾಧನೆಯನ್ನು ನಮಗೆ ಗೊತ್ತಿಲ್ಲದಂತೆ ತಿಂದಾಕಿಬಿಟ್ಟಿದೆ. ನಮ್ಮ ಗಮನಕ್ಕೆ ಬರೋದಂತೆ ನಾಶೆ ಮಾಡಿ ಕೆತ್ತಲು ಹುಳ ತಿನ್ನುತ್ತಲ್ಲ ಆ ಟೈಮ್ ಪುಸ್ತಕದ ರಾಶಿಗಳು ಪುಣ್ಣು ಮಣ್ಣಿನ ರಾಶಿ ಬಿದ್ದಿರು, ಪುಸ್ತಕದ ರಾಶಿ ಹೋಗಿ ಮಣ್ಣಿನ ರಾಶಿ ಆಗಿರೋದು ಅಷ್ಟು ಫಾಸ್ಟಾಗಿ ತಿನ್ನುತ್ತಂತೆ. ಅದ್ರ ಬಗ್ಗೆ ಮಾತಾಡುತ್ತಾರೆ. ಯಾವುದು ಬೇರೆ ದೇಶದೊಳಗೆ ದೊಡ್ಡ ಲೈಬ್ರರಿ, ಅದರಲ್ಲಿ ರಾತ್ರಿ ಒಂದು ಲೈಬ್ರರಿಯನ್ನು ನೋಡ್ಕೊಂಡು ಹೋಗಿ ಎಲ್ಲ ಸರಿಯಾಗಿದೆ. ಬೆಳಗ್ಗೆ ಬಂದು ನೋಡಿದ್ದಾನೆ, 50,000 ಪುಸ್ತಕ ತಿಂದಾಕಿತ್ತು, 50,000 ಪುಸ್ತಕ ಎಂತ ತಿಂದಿತ್ತು. ನಮ್ಮ ಜನಕ್ಕೆ ಆ ಪುಸ್ತಕ ಇಟ್ಕೊಂಡಿರ್ತಾನೆ ತಿನ್ನೋ ಪ್ರಶ್ನೆ, ನಮ್ಮ ಜನಕ್ಕೆ ಇರೋದೇ ಇಲ್ಲ. ಪುಸ್ತಕಗಳಿದ್ದರೆ ಮಹತ್ವ ಗೊತ್ತಾಗುತ್ತೆ, ಎಷ್ಟು ಫಾಸ್ಟಾಗಿ ತಿನ್ನೋದು ಗೆದ್ದೋಗೋದಕ್ಕೆ ಸಾಕ್ಷಿ. ಎಲ್ಲ ಮಣ್ಣಿನ ರಾಶಿ ಅಷ್ಟೇ. ಆ ರೀತಿ ನಮ್ಮ ಪಾಪ ನಮ್ಮ ನಾನು ಅಹಂಕಾರ ನಮ್ಮ ಅಹಂಕಾರ ಇದ್ದು ಬಿಟ್ಟರೆ ನಮ್ಮ ಸಾಧನೆ ಎಲ್ಲ ಹಾಳಾಗಿ ಹೋಗಿರುತ್ತೆ. ಎಷ್ಟು ದಿವಸ ಮಾಡಿದ್ದೆಲ್ಲ ಒಂದು ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತಾನೆ. ಆದ್ದರಿಂದ ತಪ್ಪನ್ನು ಮಾಡಬಾರ್ದು. ಧಾತ್ರಿಯೊಳಗುಳ್ಳ ಕಿಳತೀರ್ಥ ಕ್ಷೇತ್ರ ತಿರಿಸಿದರೇನು, ಎಷ್ಟು ಪುಣ್ಯಫಲ ಕಳ್ಕೋಬೋದು ನಾವು ಅಂತ ಕೇಳಿದರೆ ಪಟ್ಟಿ ಕೊಡ್ತಾರೆ. ಧಾತ್ರಿಯೊಳಗುಳ್ಳ ಕಿಳತೀರ್ಥ ಕ್ಷೇತ್ರ ತಿರಿಸಿದರೇನು, ಪಾತ್ರ ಪಾತ್ರ ಬರಿತು ಅನ್ನಾದಿದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರಸ್ತೋತ್ರ ಪಠಿಸಿದರೇನು, ಹರಿ ಸರ್ವತ್ರ ಗತನೆಂದರಿಯದರೆ ತಾ ಕರ್ತೃ ಎಂಬವನು. ಅಹಂಕಾರ ಕೇಳಿ ಅಹಂಕಾರ ಪಡೋ ನೀನೇನು ಮಾಡಬಹುದು ಅಂದರೆ, ಧಾತ್ರಿಯೊಳಗುಳ್ಳ, ಧಾತ್ರಿ ಅಂದರೆ ಭೂಮಿ, ಧಾತ್ರಿ ನೆಲ್ಲಿ ಅಂತ ಅರ್ಥ ಇದೆ, ಇಲ್ಲಿ ಭೂಮಿ ಅಂತ ಅರ್ಥ. ಧಾತ್ರಿಯೊಳಗುಳ್ಳ ಅಖಿಲ ತೀರ್ಥ ಕ್ಷೇತ್ರ ತಿರಿಸಿದರೇನು. 20 ಬದರಿ 30 ಬದರಿ ಅಂತ ಹೇಳಿದ್ದು ಹೇಳಿದ್ದೇನೆ, ಆದರೆ ಫಲ ಎಷ್ಟಿದೆ ಗೊತ್ತಿಲ್ಲ ಇವರಿಗೆ. ಎರಡನೇದು, ಪಾತ್ರ ಪಾತ್ರ ಬರೀತು ಅನ್ನಾದಿದಾನವ ಮಾಡಿ ಫಲವೇನು. ಇವನು ಸತ್ಪಾತ್ರ ಅಂಥೇಳಿ ಒಳ್ಳೆ ರೀತಿ ಭೋಜನ, ಅಪಾತ್ರ ಅಂಥೇಳಿ ತ್ಯಾಗ ಮಾಡಿದ, ಅದೆಲ್ಲ ವಿವೇಕ ಇದೆ. ಆದರೆ ಅಹಂಕಾರ ಮಾತ್ರ ಬಿಟ್ಟಿಲ್ಲ. ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು, ಒಳ್ಳೆ ಮಡಿ 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 ಭಾರಿ ಮಡಿ ಮಾಡ್ತಾನೆ, ಬರೀ ಮಂತ್ರ ಹೇಳ್ತಾನೆ ಇರ್ತಾನೆ, ಸ್ತೋತ್ರ ಹೇಳ್ತಾನೆ ಇರ್ತಾನೆ, ಏನು ಉಪಯೋಗ ಇಲ್ಲ. ಯಾರು ಹರಿ ಸರ್ವತ್ರ ಗತನೆಂದರಿಯದಲೇ ತಾ ಕರ್ತೃ ಎಂಬವನು. ಹರಿ ಮಾಡಿಸಿದ್ದವನು ಎಚ್ಚರಿಕೆ ಇರ್ತಾನೆ, ನಾನು ಕರ್ತನು ಅಂತ ತಿಳ್ಕೊಂಡಿರ್ತಾನಲ್ಲ ಅವನು ಮಾಡಿದ್ದೆಲ್ಲ ವ್ಯರ್ಥ. ಈ ಹಂಬಲ್ ಆಗಿರೋದು ಕಲಿಬೇಕು ಯಾವಾಗಲೂ ಕೂಡ. ಏನೇ ಮಾಡಿದರೂ ಕೂಡ ನಾನು ಅನ್ನೋ ಪದ ಉಪಯೋಗಿಸದಂತೆ ಮಾಡೋ ಅಭ್ಯಾಸ ಮಾಡಿಕೊಟ್ಟೆ, ಅದು ಸಾಧನೆ. ಪೂಜೆ ಮುಗಿದ ಹೇಳೋ ಮಾತೇ ನಾಹಂಕರ್ತ ಹರಿಷ್ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಸ್ಸದ. ಪ್ರತಿ ದಿವಸ ಅನ್ಕೋಬೇಕು, ಇಷ್ಟೊತ್ತು ಪೂಜೆ ಮಾಡಿದ್ದೇವೆ, ಮಾಡಲಿಕ್ಕೆ ನಾವ್ಯಾರು? ದೇವರು ಕೈ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಅನುಕೂಲ ಮಾಡಿಕೊಟ್ಟಿದ್ದಾನೆ, ಸ್ನಾನ ಆಗಿದೆ, ಕೂತಿದ್ದೆ, ಅಷ್ಟೊತ್ತು ನಮಗೆ ನಿದ್ದೆ ಬಂದಿಲ್ಲ ಅಂದರೆ ಪುಣ್ಯ, ಮನಸ್ಸು ಬೇರೆ ಕಡೆ ಹೋಗಿಲ್ಲ ಅಂದರೆ ಪುಣ್ಯ, ಅಡುಗೆ ತಯಾರಾಗಿದೆ ಅಂದರೆ ಪುಣ್ಯ, ಮಂತ್ರ ನೆನಪಾಯಿತು ಅಂದರೆ ಪುಣ್ಯ, ಬರೀ ಪುಣ್ಯ ದೇವರು ಕೊಡಿಸಿ ನಮ್ದೇನೂ ಅಲ್ಲ. ಅದರ ಅಯ್ಯೋ ಅಂತ ಪ್ರವೇಶ ಎಚ್ಚರೇ ಇದ್ದು ಮಾಡಿಬಿಟ್ಟು ದಿವಸ ದಿವಸ ಅಹಂಕಾರ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿಗೆ ಅವನು ಮೋಕ್ಷಕ್ಕೆ ಹತ್ತಿರ ಆಗಿಬಿಡ್ತಾರೆ. ನಮಗೆ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಓ ಮೊದಲಿಗಿಂತ ಜಾಸ್ತಿ ಆಗಿಬಿಟ್ರೆ ರೋಗ ಉಲ್ಬಣಿಸ್ಬಿಟ್ಟಿದೆ, ಔಷಧಿ ತಗೋತಾನೆ ಇದ್ದೇನೆ, ರೋಗ ಜಾಸ್ತಿ ಆಗ್ತಿದೆ ಅಂದರೆ ಏನು ಉಪಯೋಗ, ವೇಸ್ಟ್ ಆಗಿದೆ ಅಂತ ಅರ್ಥ. ಅದಕ್ಕೆ ಎಷ್ಟೇ ಯಾತ್ರೆ ಮಾಡಿದರೂ ಕೂಡ ನಮ್ಮ ನೋಡೋದೇನೆ ತಿಳ್ಕೊಂಡ್ಬಿಡ್ತಾರೆ, ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ದಾಸರು ಅಂತ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಹರಿಕೃತ ಸಂಸಾರ ಓದಿದ ಮೇಲೆ ಇದನ್ನೆಲ್ಲ ಬಿಟ್ಟುಬಿಟ್ಟೆ ನಾನು, ಯಾಕೆ ದಾಸರು ಬೈದ್ಬಿಟ್ಟಿದ್ದಾರೆ ಮಾಡಬಾರ್ದು ಅಂತ ಹೇಳಿದ್ದೆ. ಅದನ್ನು ಹೇಳ್ತಾ ಇಲ್ಲ, ಇದನ್ನೆಲ್ಲ ಮಾಡಿ ಅಹಂಕಾರ ಇಟ್ಕೊಂಡು ಮಾಡಬೇಡಿ, ಅಹಂಕಾರ ಬಿಟ್ಟು ಮಾಡಿ ಅಂತ ಹೇಳ್ತಾರೆ ಹೊರತು ಅವರಿಗೆ ಇದನ್ನು ಮಾಡಬೇಡಿ ಅಂತ ಅರ್ಥ ಅಲ್ಲ ದಾಸರು. ಇದೆಲ್ಲ ಉಪನಿಷತ್ತಿನ ಮಾತುಗಳು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾಶ್ರುತೇನ, ಉಪನಿಷತ್ತು ಹೇಳ್ತಾ ಇದೆ. ಪರಮಾತ್ಮ ಪ್ರವಚನ ಸಿಗೋದಿಲ್ಲ, ಪ್ರವಚನ ಕೂತವರು ಎದ್ದು ಬಿಡ್ತಾರೆ, ಪ್ರವಚನ ಸಿಗೋದಿಲ್ಲ ಅಂದಮೇಲೆ ಕೂತವ್ರು ಏನು ಮಾಡಬೇಕಾಗಿದ್ರೆ. ನಾಯಮಾತ್ಮ ಹೇಳೋರಿಗೂ ಸಿಗೋದಿಲ್ಲ, ಕೇಳಿದವರಿಗೂ ಸಿಗೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಬಹುನಾಶ್ರುತೇನ ನ ಮೇಧಯ, ಬುದ್ಧಿ ತಿಳಿಯೋದಿಲ್ಲ, ಎಷ್ಟು ಕೇಳಿದ್ರು ಅಷ್ಟೇ, ನೋಡೋದಕ್ಕೆಲ್ಲ ಬಿಡಿಸೋಕೆ ಕಾಣಿಸುತ್ತದೆ. ಮುಂದೆ ಹೇಳ್ತಾನೆ, ಭಕ್ತಿ ಇಲ್ಲದೆ ಹೋದರೆ ಸೇರಿಸಿದ್ದಾರೆ, ಭಕ್ತಿ ಇಲ್ಲದೆ ಹೋದರೆ ಇವೆಲ್ಲ ಬೇಷ್ಟು. ಭಕ್ತಿ ಇದ್ದರೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತ ಶ್ರವಣ ಕೇಳಿ ಅಂತ ಅಲ್ಲಿ ಹೇಳಿದ. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯದ ಒಂದು ಮಾತಿದೆ, ಒಳ್ಳೆ ಸ್ವಾರಸ್ಯವಾಗಿ ಗೀತಾ ಭಾಷ್ಯದಲ್ಲಿ ಒಂದು ಮಾತು ಬರೀತಾರೆ, ಅವ್ರು ಬರೆಯೋದೆಲ್ಲ ಹಾಗೇನೆ, ಇದು ಸಂಬಂಧಪಟ್ಟ ಮಾತು ಹೇಳ್ತಾರೆ. ರಾಗದ್ವೇಷವು ವ್ಯಧಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ, ತಾಗುಹು ವ್ಯಧಿ ನಶ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ಒಂದು ಮಾತು, ಅದು ಅರ್ಥ ಏನು ಅಂದರೆ, ರಾಗದ್ವೇಷವು ವ್ಯಧಿ ಸ್ಯಾತಾಂ ತಪಸ್ಸಾ ಕಿಂ ಪ್ರಯೋಜನಂ, ನೀವು ಕಾಮಕ್ರೋಧ ಏನೋ ಬಿಟ್ಟಿಲ್ವಾ, ಮತ್ತೆ ತಪಸ್ ಮಾಡ್ತೀರಿ ಬಿಟ್ಟುಬಿಡಿ. ಕಾಮಕ್ರೋಧ ಬಿಟ್ಟುಬಿಟ್ಟಿದ್ದೀರಾ, ಮತ್ತೆ ತಪಸ್ ಮಾಡ್ತೀರಿ ಬಿಟ್ಟುಬಿಡಿ. ನಮಗೆ ಎಷ್ಟು ಖುಷಿ ಆಗುತ್ತೋ ತಪಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಆಗಿಬಿಡ. ರಾಗದ್ವೇಷಗಳು ಬಿಟ್ಟಿಲ್ವೋ ತಪಸ್ಸು ಮಾಡಿ ಉಪಯೋಗ ಇಲ್ಲ, ರಾಗದ್ವೇಷ ಬಿಟ್ಟಿದ್ದೀರೋ ಮತ್ತೆ ತಪಸ್ ಮಾಡ್ತೀರಿ. ಅಂದರೆ ರಾಗದ್ವೇಷ ಬಿಡೋದು ಭಾರಿ ಮುಖ್ಯ ಅಂತ ಅರ್ಥ, ತಪಸ್ ಮಾಡೋದು ಬಿಡೋದಲ್ಲ. ರಾಗದ್ವೇಷ ಬಿಡದೆ ಹೋದರೆ ಮಾಡಿದ ತಪಸ್ಸು ವೇಷ್ಟು. ಆಚಾರ್ಯ ಕೊಟ್ಟ ಸುಭಾಷಿತ ವಾಕ್ಯ ಅದು, ಪುರಾಣದ ವಾಕ್ಯ ಕೊಟ್ಟು ಪಡ್ತಾರೆ. ಅದೇ ರೀತಿ ಇನ್ನೊಂದು ಮಹಾಭಾರತದಲ್ಲಿ ವಾಕ್ಯ ಬರುತ್ತೆ, ದಾಂತಸ್ಯ ಕಿಂ ಅರಣ್ಯೇನ ತಥಾ ಅದಾಂತಸ್ಯ ಭಾರತ, ದಾಂತಸ್ಯ ಕಿಂ ಅರಣ್ಯೇನ ತಥಾ ಅದಾಂತಸ್ಯ ಭಾರತ. ನಿಮಗೆ ಇಂದ್ರಿಯ ನಿಗ್ರಹ ಇದೆ, ಮತ್ತೆ ಕೊನಕ್ಕೆ ಹೋಗ್ತೀರಿ? ಇಂದ್ರಿಯ ನಿಗ್ರಹ ಇಲ್ಲ, ಮತ್ತೆ ಕೊನಕ್ಕೆ ಹೋಗ್ತೀರಿ? ಸೇಮ್ ಅದು, ಜಿತೇಂದ್ರಿಯರಾಗಿದ್ದೀರೋ ಒನಕ್ಕೆ ಹೋಗಬೇಕಾಗಿಲ್ಲ, ಆಗಿಲ್ವೋ ಒನಕ್ಕೆ ಹೋಗಬೇಕಾಗಿಲ್ಲ. ಆದರೆ ಒನಕ್ಕೆ ಹೋಗೋ ಉದ್ದೇಶ ಏನು ಜಿತೇಂದ್ರಿಯತ್ವ ಬರಲಿಕ್ಕೆ? ಅದು ಬಿಡಲಿಕ್ಕೆ ತಯಾರಿಲ್ಲ ಅಂದರೆ ಏನಷ್ಟೇ, ಮುಳುಗಿ ಹಾಕಿದ ಗಂಗೆ ಹೋದ, ಬೆಂಗಳೂರು ಸ್ನಾನ ಉಪಯೋಗ ಇಲ್ಲ ಅಂದರೆ ಅಧಿಕ ಮಾಸ ಅಂದರೆ ಗಂಗಾ ಕಾಸಿಗೆ ಹೋಗಿಬಿಟ್ಟ. ಮುಡುಗಿದ್ದು ಮುಡುಗಿದ್ದೆ, ಪಕ್ಕದಲ್ಲಿ ನಾಯಿ ಕೈಯೊಳಗೆ, ನಾಯಿ ಹಿಡ್ಕೊಂಡು ಮುಳುಗ್ತಿದ್ದಾರೆ ಮುಳುಗ್ತಿ, ಎಷ್ಟು ಮುಡುಗಿದ್ರು ಅಷ್ಟೇ. ನಾಯಿ ಇಲ್ಲಿವರೆಗೂ ಬಿಡೋದಿಲ್ಲವೋ ಅಲ್ಲಿವರೆಗೂ ನಿಮ್ಮ ಮಡಿ ಆಗೋದೇ ಇಲ್ಲ ಅಂತ. ಏನ್ರಿ 100 ಮುಳುಗು 1000 ಮುಳುಗು 1,000,000 ಮುಳುಗು ಹಾಕಿದ್ರು ಅಷ್ಟೇ, ಕೈಯೊಳಗೆ ನಾಯಿ ಇರೋವರೆಗೂ ಮಡಿ ಹೇಗಾಗೋದಿಲ್ವೋ, ಕಾಮಕ್ರೋಧ ಬಿಡೋವರೆಗೂ ಮಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ನಾಯಿ ವಾಸಿ, ಈ ನಾಯಿ ಭಾರಿ ಕೆಟ್ಟ ನಾಯಿ, ಇದು ಜನ್ಮ ಜನ್ಮಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಾನು ನನ್ನದು ಎಂಬ ಜಡಮತಿ ಮಾನವನು, ಆಚಾರ್ಯರ ಮಾತಿನ ಅರ್ಥ ಇದು. ಬೃಹದಾರಣ್ಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಆ ಮಾತು ನೆನ್ಪಿಟ್ಕೊಂಡಿರಬೇಕು. ಕಾಮಕ್ರೋಧಕ್ಕೆ ಎಲ್ಲದಕ್ಕೆ ಎಷ್ಟು ಒತ್ತು ಕೊಡ್ತಾರೆ, ಅಹಂಕಾರ ಬಿಡೋಕ್ಕೆ ಎಷ್ಟು ಒತ್ತು ಕೊಡ್ತಾರೆ ಆಚಾರ್ಯರು ಅಂದರೆ, ತುಲಾ ಪುರುಷದಾನಾದ್ಯೈಹಿ ಅಶ್ವಮೇಧಾಧಿಭಿರ್ಮಖೈಹಿ ವಾರಾಣಸಿ ಪ್ರಯಾಗಾದಿ ತೀರ್ಥಸ್ನಾನಾಧಿಪ್ರಿಯೇ ಗಯಾ ಶ್ರಾದ್ದಾದಿಭಿಃ ಪಿತ್ರೈಃ ವೇದಪಾಠಾದಿಭಿರ್ಜಪೈಃ ತಪೋಭಿಃ ಉಗ್ರೈಃ ನಿಯಮೈಃ ಯಮೈಃ ಭೂತದಯಾದಿಭಿಃ ಗುರುಶುಶ್ರೂಷಣೈಃ ಸತ್ಯೈಃ ಧರ್ಮೈಃ ವರ್ಣಾಶ್ರಮೋಚಿತೈಃ ಜ್ಞಾನಧ್ಯಾನಾದಿಭಿಃ ಸಮ್ಯಕ್ ಚರಿತೈಃ ಜನ್ಮಜನ್ಮಭಿಃ ನಯಾಂತಿ ತತ್ಪರಂ ಶ್ರೇಯೋ ವಿಷ್ಣು ಸರ್ವೇಶ್ವರೇಶ್ವರಂ ಸರ್ವಭಾವೈರನಾಶ್ರಿತ್ಯ ಪುರಾಣ ಪುರುಷೋತ್ತಮಂ ಇತಿ ಪಾದ್ಮೆ. ಯಾರು ವಿಷ್ಣುವನ್ನು ಆಶ್ರಯಿಸಿಲ್ಲ ಅವ್ರು ಏನು ಮಾಡಿದ್ರು ವ್ಯರ್ಥ ಅನ್ನೋದನ್ನು ಎಷ್ಟು ಹೇಳ್ತಾರೆ. ತುಲಾಪುರುಷ ದಾನಾದ್ಯೈಹಿ, ತುಲಾಪುರುಷ ದಾನ ಅಂತ ಭಾರಿ ದೊಡ್ಡ ದಾನ ಅದು, ಸಾಮಾನ್ಯ ಮಾಡೋಕ್ಕೆ ರಾಜಮಹಾರಾಜನೇ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಂತ ದಾನ ಮಾಡಿದ್ರು ಕೂಡ ಹರಿಭಕ್ತಿಯಿಂದ ಹೋದರೆ ವೇಷ್ಟ್. ಅದೇ ರೀತಿ ಅಶ್ವಮೇಧಾದಿಗಳ ಮಗ ಈ ಅಶ್ವಮೇಧಾದಿ ಯಾಗ ಮಾಡಿದರೂ ಅಷ್ಟೇನೆ, ದುರ್ಯೋಧನ ಪುಂಡರೀಕ ಯಾಗವನ್ನು ಮಾಡ್ತಾನೆ, ಮಾಡಿದ ಒಂದು ವರ್ಷಕ್ಕೆ ವಂಶ ನಿರ್ವಂಶ ಮಾಡಿ ಸತ್ತುಬಿಡ್ತಾನೆ. ವಾರಾಣಸಿ ಪ್ರಯಾಗಾದಿ ತೀರ್ಥಸ್ನಾನಾದಿ ವಿಪ್ರಿಯ, ಕಾಶಿಗೆ ಹೋಗ್ತಾನೆ, ಪ್ರಯಾಗ ಹೋಗ್ತಾನೆ, ತೀರ್ಥಸ್ನಾನ ಮಾಡಿದ್ದು ಮಾಡಿದ್ದೇನೆ, ಏನು ಉಪಯೋಗ ಇಲ್ಲ. ಗಯಾ ಶ್ರಾದ್ದಾದಿ ಬಿಹಿ ಪಿತ್ರೈಹಿ, ಗಯಾಗೆ ಹೋಗ್ತಾರೆ, ಪಿತೃಕಾರ್ಯ ಮಾಡ್ತಾನೆ, ಏನು ಪ್ರಯೋಜನ ಇಲ್ಲ. ವೇದ ಪಾಠಾದಿ ವಿರ್ಜಪೈಹಿ, ವೇದ ಪಾರಾಯಣ ಮಾಡ್ತಾನೆ, ಜಪ ಮಾಡ್ತಾನೆ, ವೇಸ್ಟ್ ಅದು. ತಪೋಹಿ ರುಗ್ರೈಹಿ ನಿಯಮೈಹಿ, ಎಷ್ಟೆಷ್ಟು ತಪಸ್ಸು ಮಾಡ್ತಾನೆ, ವ್ರತ ಮಾಡ್ತಾನೆ. ಭೂತದಯಾದಿ ಬಿಹಿ, ಭೂತದಯಾದನ್ನು ಮಾಡ್ತಾನೆ. ಗುರು ಶುಶ್ರೂಷಣೈಹಿ, ಗುರುಕುಲವಾಸ ಮಾಡ್ತಾನೆ. ಸತ್ಯೈಹಿ ಧರ್ಮೈಹಿ, ಸತ್ಯಧರ್ಮ ಅನುಷ್ಠಾನ ಮಾಡ್ತಾನೆ. ಅದು ವರ್ಣಾಶ್ರಮೋಚಿತೈಹಿ, ವರ್ಣಾಶ್ರಮೋಚಿತವಾದ ಸತ್ಯ, ವರ್ಣಾಶ್ರಮೋಚಿತವಾದ ಧರ್ಮ ಮಾಡ್ತಾನೆ, ಉಪಯೋಗ ಇಲ್ಲ. ಜ್ಞಾನ ಧ್ಯಾನಾದಿಭಿ, ಜ್ಞಾನ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಸಮ್ಯಕ್ ತೆರಿತೈಹಿ ಜನ್ಮ ಜನ್ಮವಿಹಿ, ಅನೇಕ ಜನ್ಮವಿರೇ ಮಾಡ್ತಾನೆ, ಏನು ಉಪಯೋಗ ಇಲ್ಲ. ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ ವೇಸ್ಟ್, ಇವ್ಯಾವುದು ವೇಸ್ಟ್ ಅಲ್ಲ. ಭಕ್ತಿ ಇದ್ದರೆ ಈ ಯಾವುದು ಉಪಯೋಗ ಇಲ್ಲ, ಭಕ್ತಿ ಇಲ್ಲದೆ ಅಲ್ಟಿಮೇಟ್ ಯಾವುದು ಅಂದರೆ ಭಕ್ತಿ. ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ಕೃಷ್ಣವಾನಸಿ ಮಾಮ್ಯಥ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ವೇದ ಗೀತ ಉಪಯೋಗ ಇಲ್ಲ, ಭಕ್ತಿ ಬೇಕು ಅಂತ ಹೇಳ್ತಾನೆ. ನಾನು ವೇದ ಬಿಡಬೇಕು ಅಂತ ಹೇಳ್ತಾನ, ಶಾಸ್ತ್ರ ಯೋನಿತ್ವ ವೇದ ಬಿಡಾಗೇ ಇಲ್ಲ, ಭಕ್ತಿಯಿಂದ ಓದಬೇಕು ಅಂತ. ಭಕ್ತಿಯಿಂದ ಓದದೆ ಹೋದರೆ ವ್ಯರ್ಥ. ಇದಿಷ್ಟನ್ನು ದಾಸರು ತಿಳಿಸಿ, ಕಂಡ ನೀರೋಳು ಮುಳುಗಿ ದೇಹವ ದಂಡಿಸಲು ಫಲವೇನು, ದಂಡ ಕಮಂಡರಗಳನ್ನು ಧರಿಸಿ ಯತಿ ಎಂದೆನಿಸಿ ಫಲವೇನು, ಅಂಡಜಾಧಿಪ ನಂಸಕನ ಪದ ಪುಂಡರೀಕದಿ ಮನವಹರ್ನಿಸಿ ಬೊಂಡುಣಿಯ ಓಲಿರಿಸಿ ಸುಖಪಡ ದಿಪ್ಪಮಾನವನು. ಎಷ್ಟು ಎಚ್ಚರಿಕೆ ಕೊಡ್ತಾರೆ. ಕಂಡ ನೀರೋಳು ಮುಳುಗಿ ದೇಹವ ದಂಡಿಸಲು ಫಲವೇನು, ಕಂಡ ನೀರನ್ನು ಮುಳುಗ್ತಾನೆ, ಬರೀ ಸ್ನಾನ ಮಾಡಿದ್ದು ಮಾಡಿದ್ದೇನೆ. ಮತ್ತು ದಂಡ ಕಮಂಡರಗಳನ್ನು ಧರಿಸಿ ಯತಿಯೆಂದೆನಿಸಿ ಫಲವೇನು, ಸನ್ಯಾಸಾಶ್ರಮ ತಗೋತಾನೆ. ಅಂಡಜಾಧಿಪ ನಂಸಗನ, ಅಂಡಜಾಧಿಪ ನಂಸಗನ, ಅಂಡಜ ಪಕ್ಷಿ, ಅಂಡಜಾಧಿಪ ಪಕ್ಷಿ ಅಧಿಪ ಗರುಡ, ಆತನ ವಾಹನ ಗರುಡ ವಾಹನನ ಹಂಸಕ ಅಂದರೆ ಹೆಗಲೇರಿ ಕುಳಿತವನು. ಪದ ಪುಂಡರೀಕವ ಪುಂಡರೀಕದಿ ಮನವಹರ್ನಿಸಿ ಬೊಂಡುಣಿಯ ಓದಿರಿಸಿ ಸುಖಪಡ ದಿಪ್ಪ ಮಾನವ. ಬೊಂಡುಣಿ ಅಂದರೆ ದುಂಬಿ, ಭ್ರಮರ ಹೇಗೆ ಕಮಲದಲ್ಲಿ ತನ್ನ ಪೂರ್ತಿ ಮನಸ್ಸನ್ನು ಹಾಕಿರುತ್ತೋ ಹಾಗೆ ದೇವರಲ್ಲಿ ದೇವರ ಪಾದ ಕಮಲದಲ್ಲಿ ನಾವು ಮನಸ್ಸಾಕದೆ ಹೋದರೆ ಇವೆಲ್ಲ ಬೇಸ್ಟ್ ಅಂತೇಳಿ ಆ ಕಡೆ ಗಮನ ಇಲ್ಲದೆ ಹೋದರೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಹರಿಭಕ್ತಿಗೆ ಪ್ರಾಧಾನ್ಯವನ್ನು ಕೊಡೋದನ್ನು ಹೇಳ್ತಾನೆ. ಮುಂದೆ ತುಂಬ ಪದ್ಯಗಳಿದೆ, ಈಗ ಹೆಚ್ಚು ಕಡಿಮೆ ಫಾಸ್ಟಾಗಿ ಹೇಳಿದ್ದಕ್ಕೆ 15 ಪದ್ಯ ಆಗಿದೆ, ಇನ್ನೂ 8-9 ಪದ್ಯ ಇದೆ. ಅದನ್ನು ನಾಳೆ ದಿವಸ ಹೇಳಿ ಸರ್ವಪ್ರತೀಕ ಸಂಧಿ ಮುಕ್ತಾಯವಾಗ್ತದೆ. ಈ ಪದ್ಯದಲ್ಲಿ ಬಹಳ ಸ್ವಾರಸ್ಯವಾದ ಕೆಲವು ಅಂಶಗಳಿದೆ. ಮುಂದೆ ದಶಾವತಾರ ಸ್ತೋತ್ರ, ಒಳ್ಳೆಯ ದಶಾವತಾರ ಸ್ತೋತ್ರ ಬರೀತಾರೆ ದಾಸರು. ಮತ್ತು ಅನೇಕ ಧರ್ಮಸೂತ್ರಗಳನ್ನು ಹೇಳುತ್ತಾರೆ. ಹರಿಕಥಾಂಸ್ಕಾರ ಶ್ರವಣದ ಫಲವನ್ನು ಹೇಳುತ್ತಾರೆ. ಅದಿಷ್ಟನ್ನು ನಾಳೆ 6:30 ಸರಿಯಾಗಿ ಶುರು ಮಾಡಿ, ನಾಳೆ ಮಂಗಳ ಆದ್ದರಿಂದ 6:30 ಶುರು ಮಾಡಿಬಿಟ್ಟು 8:00 10 ಪದ್ಯ ಇದೆ ಇನ್ನು, ಅಷ್ಟನ್ನು ಕೂಡ ನಾಳೆ ಪೂರ್ತಿಯಾಗಿ ಹೇಳಿ ಅಧಿಕ ಮಾಸದ ಇನ್ನೊಂದೆರಡು ಮಾತನ್ನು ಹೇಳ್ತಾ ನಾಳೆ ದಿವಸ ಪ್ರವಚನ ಮಾಡಿಕೆ ಮಂಗಳ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ನಿನ್ನೆಗಾದ್ರೆ ಪುಸ್ತಕ ಸಿಗಲಿಲ್ಲ, ಅಧಿಕ ಮಾಸ ಅಂತ ಹೇಳಿದ್ರೆ ಪುಸ್ತಕ ಬಂದಿದೆ ಇವತ್ತು, ತಮಿಳು ಕನ್ನಡ ಎರಡೂ ಇದೆ, ಬೇಕಾದರೂ ತಗೊಳ್ಬೋದು. 33 ಎರಡೋ ದಾನ ಮಾಡ್ತಾನೆ, ಪುಸ್ತಕನೇ ದಾನ ಮಾಡ್ಬೋದು, ಅದಕ್ಕಿಂತ ದೊಡ್ಡ ದಾನ ಮತ್ತೊಂದು ಸಿಗೋದಿಲ್ಲ. ಅನಾಯಾಸ ಮಾಡ್ಬೋದು. ಸರ್ವೇಂದ್ರಿಯ ಪ್ರೇರಕೇನ ಕಾಲಪತಿ ಗೋಚ ಮಹಾಂತೇನ.